இல்லை மொபைல் சைலண்ட் பேக் போட்டு கொடு, ஏரோப்ளேன் மோட் பேக் கொடு. யார் இது? ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರೇ, ನಿಮ್ಮೆಲ್ಲರಿಗೂ ತಂದೆಯ ದೇವರು ನಮ್ದಲು, ನಮ್ಮ ರಕ್ಷಕನು ನಮ್ಮ ಒಡೆಯನಾಗಿರುವಂತಹ ಯೇಸು ಕ್ರಿಸ್ತ ನಮ್ದಲು ವಂದನೆಗಳನ್ನ ಸೂಚನಾಗಿದ್ದೀನಿ. ತಂದೆಯ ದೇವರು ಮಹಾ ಪ್ರೀತಿಯಿಂದ ಆತನ ಕೃಪೆಯಿಂದ ನಮ್ಮ ಇನ್ನ ಜೀವಿತ ಸಂಗ್ರಹಿಸಿ ನಿಮ್ಮ ಮಧ್ಯದಲ್ಲಿ ಬಂದ್ಬಿಟ್ಟು ಆತನ ವಾಕ್ಯ ನಂಚಿಕೊಳ್ಳೋಕೆ ದೇವರು ಕೊಟ್ಟಂತ ಮಹಾ ಕೃಪೆಗಾಗಿ ದೇವರಿಗೆ ತುಂಬಾ ಕೃತಜ್ಞತೆ ಉಳ್ಳನಾಗಿದ್ದೀನಿ. ಸೊ ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರೇ, ಇವತ್ತು ನಮ್ಮ ಚಾರ್ಟ್ ನೋಡ್ಬಿಟ್ಟು ನಿಮ್ಗೆ ಏನಾಗಿರ್ಬೇಕು, ಕೆಲವೊಂದು ಒಂದು ಐಡಿಯಾ ಬಂದಿರಬೇಕು ಇವತ್ತಿನ ನಮ್ಮ ಸಬ್ಜೆಕ್ಟು ಯಾವ್ದ್ರ ಬಗ್ಗೆ ಇರ್ಬೋದು ಅಂತಂದ್ಬಿಟ್ಟು ಅದರ. ಸೊ ಯಾವ್ದ್ರ ಬಗ್ಗೆ ಅಂತಂದ್ರೆ ದೇವದಾಸನ ಗುಡಾರದಲ್ಲಿ ಇರುವಂತಹ ಒಂದು ವಿಚಾರದ ಬಗ್ಗೆ ಅದರ. ಸೊ ಯಾವ ವಿಚಾರದ ಬಗ್ಗೆ ಇರ್ಬೋದು? ದೇವರ ಯೋಜನೆ. ಹಾ, ವೆರಿ ಗುಡ್. ಯಾರ್ಯಾರು ಏನ್ ಕೆಲಸಗಳು ಮಾಡ್ತಾ ಇದ್ರು ಅಂತಂದ್ಬಿಟ್ಟು ಅಲ್ವರ. ಸೊ ಅದಕ್ಕೆ ಯಾಜಕರು ಮತ್ತೆ ಲೇವಿಯರ. ಸೊ ಅವರಲ್ಲಿ ಇರೋಂತ ಒಂದೇನ್ರಿ ಡಿವಿಷನ್ಸ್ ಅದರ. ಸೊ ಇದ್ರ ಬಗ್ಗೆ ನಾವೇನ್ ಮಾಡೋಣ ಇವತ್ತು, ನಾವು ಓದೋಣ ಅದರ. ಸೊ ಅದಕ್ಕೆ ನಿನ್ನೆ ಬ್ರದರ್ ಬಂದು ಏನ್ ಮಾಡ್ಬೇಕು, ದೇವದರ್ಶನ ಕೂಡ ಕ್ಲಾಸ್ ತಗೊಂಡಿರ್ಬೇಕು ಅದರ. ಸೊ ಎಲ್ಲ ಬಂದಿರೋರಿಗೆ ಸ್ವಲ್ಪ ಏನಾಗಿರ್ಬೋದು ಯೂಸ್ ಆಗಿರ್ಬೋದು ಅದರ. ಸೊ ಅದರಲ್ಲಿ ಅನೇಕ ಒಂದು ಪಾಯಿಂಟ್ಸ್ಗಳನ್ನ ನಿಮ್ಗೆ ಬ್ರದರು ಹೇಳಿರ್ತಾರೆ ಅದರ. ಸೊ ಅದನ್ನ ಆ ಪಾಯಿಂಟ್ಸ್ಗಳು ನಿಮ್ಗೆ ಏನಾಗ್ಬೋದು ಇವತ್ತು ಕೂಡ ಸ್ವಲ್ಪ ಅದರಲ್ಲಿ ಅಬ್ಸರ್ವ್ ಮಾಡೋದು ಅದರ. ಸೊ ಅದಕ್ಕೆ ಏನಪ್ಪ ಇದು ಅಂತಂದ್ರೆ, ನಮ್ಗೆ ಚೆನ್ನಾಗಿ ಗೊತ್ತಿರೋಂಗೆ ಇಸ್ರೇಲ್ ಜನಗಳಿಗೆ ಏನ್ ಮಾಡಿದ್ರೆ ದೇವದರ್ಶನ ಕೂಡ ಅದು ಸೆಟಪ್ ಏನ್ ಮಾಡಿದ್ರು ಕೊಟ್ರು ಅದರ. ಇಸ್ರೇಲ್ ಜನಗಳು ಐಗುಪ್ತ ದೇಶನ ಬಿಡುಗಡೆ ಮಾಡ್ಕೊಂಡು ಕಾನಾನ್ ದೇಶಕ್ಕೆ ಹೋಗ್ಬೇಕಾದ್ರೆ ದೇವ್ರ ಏನ್ ಮಾಡಿದ್ರು ಒಂದು ದೇವದರ್ಶನ ಕೊಡಾರ ಅಂತಂದ್ಬಿಟ್ಟು ಅದೇನ್ ಮಾಡಿದ್ರು ಅವ್ರಿಗೆ ಕೊಟ್ರು ಅದರ. ಅದೇನಂತಂದ್ರೆ ದೇವ್ರನ್ನ ಆಚ ಒಂದು ಆರಾಧನೆ ಮಾಡೋದಕ್ಕೆ ಅದರ ಅವ್ರಿಗೆ ಮಾಡಿರೋಂತ ಒಂದು ಸೆಟಪ್ ಅದರ ಒಂದು ಸ್ಥಳ. ಅಂದ್ರೆ ದೇವ್ರ ಪ್ರಸನ್ನತೆ ಇರ್ತಾ ಇತ್ತು ಅಲ್ಲಿ, ದೇವ್ರಿಗೆ ಏನ್ ಮಾಡ್ಬೇಕಾಯ್ತು ಅವ್ರು ಹೇಳಿದಂತ ಒಂದು ವಿಧದಲ್ಲಿ ದೇವ್ರಿಗೆ ಏನ್ ಮಾಡ್ಬೇಕಾಯ್ತು ಆರಾಧನೆ ಮಾಡೋದಕ್ಕೆ ಅಂತ ಏನ್ ಮಾಡಿದ್ರು ಈ ಒಂದು ಗುಡಾರನ ಕೊಟ್ಟಿದ್ರು ಅದರ. ಸರಿ, ಆಮೇಲೆ ಈ ಗುಡಾರ ಕೊಟ್ಟಿದ್ದಕ್ಕೆ ಇನ್ನೊಂದು ಮುಖ್ಯವಾದ ಉದ್ದೇಶ ಏನು? ಈ ಗುಡಾರದಲ್ಲಿ ಬರೀ ದೇವ್ರನ್ನ ಆರಾಧನೆ ಮಾಡೋರ ಅಂತ ನೋಡೋದಾದ್ರೆ ಇಲ್ಲ, ಇನ್ನೊಂದು ಕೆಲಸ ಕೂಡ ಮಾಡ್ತಾ ಇದ್ರು. ಏನ್ ಮಾಡ್ತಾ ಇದ್ರು? ವೆರಿ ಗುಡ್. ದೇವ್ರಿಗೆ ಮಾಡ್ತಿದ್ರು ಬಲಿಗಳನ್ನ ಸಲ್ಲಿಸ್ತಾ ಇದ್ರು. ಸೊ ಏನಕ್ಕೆ ದೇವ್ರಿಗೆ ಬಲಿಗಳನ್ನ ಸಲ್ಲಿಸ್ತಾ ಇದ್ದಿದ್ದು? ಪ್ರಾಯಶ್ಚಿತ ಯಜ್ಞ ಅಂದ್ರೆ ಇವ್ರು ಮಾಡಿದ ತಪ್ಪುಗಳಿಗೆ ಪ್ರಾಯಶ್ಚಿತವಾಗಿ ಏನ್ ಮಾಡ್ತಾರೆ ಯಜ್ಞಗಳನ್ನ ಅಲ್ಲಿ ಸಲ್ಲಿಸ್ತಾ ಇದ್ರು. ಏನಕ್ಕೆ ಯಜ್ಞಗಳನ್ನ ಸಲ್ಲಿಸ್ಬೇಕಾಯ್ತು? ಪಾಪ ಪರಿಹಾರಕ್ಕೆ. ದೇವ್ರ ಹತ್ರ ದೇವ್ರ ಪಾಪಗಳನ್ನ ಕ್ಷಮಿಸ್ಬಿಡು ಅಂತಂದ್ರೆ ದೇವ್ರು ಕೇಳ್ತಾ ಇಲ್ವಾ? ಏನಕ್ಕೆ ಈ ಒಂದು ಇದನ್ನೇ ಕೇಳಿದ್ರು ದೇವ್ರು? ರಕ್ತದಿಂದನೇ ಪಾಪ ಪರಿಹಾರ ಆಗೋದು ಅಲ್ವರ. ಸೊ ವಿತೌಟ್ ದ ಶೆಡ್ಡಿಂಗ್ ಆಫ್ ಬ್ಲಡ್ ದೇರ್ ಇಸ್ ನೋ ರೆಮಿಷನ್ ಆಫ್ ಸಿನ್ಸ್ ಅಂತ ಹೀಬ್ರೂಸ್ ಅಲ್ಲಿ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಸೊ ರಕ್ತ ಒಂದು ಹೇಳ್ತಾರೆ ಕಾಣ ಬರ್ತಾರೆ ಹೀಬ್ರೂಸ್. ರಕ್ತ ದಾರಿ ಇಲ್ದಿರ ಅಲ್ವರ ಹೀಬ್ರೂಸ್ ಅಲ್ಲಿ. ಎಷ್ಟನೇ ಅಧ್ಯಾಯ ಸಿಗ್ತಾ ಒಂಬತ್ತು ಇಪ್ಪತ್ತೆರಡು ಅಲ್ವರ. ಸೊ ವಿತೌಟ್ ದ ಶೆಡ್ಡಿಂಗ್ ಆಫ್ ಬ್ಲಡ್ ದೇರ್ ಇಸ್ ನೋ ರೆಮಿಷನ್ ಆಫ್ ಸಿನ್ಸ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದಕ್ಕೆ ದೇವ್ರ ಏನ್ ಮಾಡಿದ್ರೆ ಈ ಒಂದು ಏರ್ಪಾಡ್ನ ಕೊಟ್ರು ಅಲ್ವರ. ಸೊ ಇನ್ನೊಂದು ಮುಖ್ಯವಾದ ಉದ್ದೇಶ ಏನಂತಂದ್ರೆ, ದೇವರು ಇಸ್ರೇಲ್ ಜನಗಳ ಹತ್ರ ನ್ಯಾಯಪ್ರಮಾಣದ ಒಡಂಬಡಿಕೆ ಮಾಡಿಕೊಂಡಿದ್ರು. ಸೊ ಆ ಒಡಂಬಡಿಕೆ ಪ್ರಕಾರ ಅವ್ರು ಏನಂತಂದ್ರೆ, ಇದಲ್ಲಿ ಇರೋದೆಲ್ಲ ನಾವು ಏನ್ ಮಾಡ್ತೀರಿ ಕೈಗೊಂಡು ನಡೀತೀರಿ ಅಂತ ಹೇಳಿದ್ರು. ಸೊ ಕೈಗೊಂಡು ನೋಡಿದ್ರೆ ದೇವ್ರ ಆಶೀರ್ವಾದಗಳು ಇವ್ರ ಮೇಲೆ ಬರ್ತಾ ಇತ್ತು. ಸೊ ಕೈಗೊಂಡು ನಡೀತಿದ್ರೆ ಏನಾಗೋದಂದ್ರೆ, ದೇವ್ರ ಶಾಪ ದೇವ್ರ ಒಂದು ಕೋಪ ಏನಾಗೋದು ಇವ್ರ ಮೇಲೆ ವ್ಯಕ್ತಪಡಿಸಿದ್ರು. ಅದಕ್ಕೆ ದೇವ್ರ ಏನ್ ಮಾಡಿದ್ರು, ಮತ್ತೊಂದು ಆವರ್ತಿ ಏನ್ ಮಾಡಿದ್ರು, ಇನ್ನೊಂದು ಚಾನ್ಸ್ ಕೊಡ್ತಾ ಇದ್ರು. ಅಂದ್ರೆ ಸ್ವಲ್ಪ ತಪ್ಪಾಡ್ದವಾಗೆಲ್ಲ ದೇವತಾ ಪ್ರಾಯಶ್ಚಿತ ಯಜ್ಞ ಕೊಡ್ತಾ ಇರೋ ಹಾಗೆಲ್ಲ ದೇವ್ರು ಇನ್ನೊಂದು ಚಾನ್ಸ್ ನ ಕೊಡ್ತಾ ಇದ್ರು. ಅದಕ್ಕೋಸ್ಕರ ಇನ್ನೊಂದು ಚಾನ್ಸ್ ನ ಕೊಡೋದಕ್ಕೋಸ್ಕರ ಮತ್ತೆ ಯೂಟಿಲೈಸ್ ಮಾಡೋದಕ್ಕೋಸ್ಕರ ದೇವ್ರ ಮಾಡಿದ್ರು ಈ ಒಂದು ಎಂತ ದೇವದಸ್ ಗುಡ ಅಂತ ಮಾಡಿದ್ರು ಅವ್ರಿಗೆ ಕೊಟ್ರು ಅದರ. ಸೊ ಯಜ್ಞಗಳನ್ನ ಸಲ್ಸದ ಮುಖಾಂತರ ಏನಿತ್ತು, ದೇವ್ರಿಗೂ ಇವ್ರಿಗೂ ವಾಪಸ್ ಏನಾಗ್ತಾ ಇತ್ತು, ಸಂಧಾನ ಆಗ್ತಾ ಇತ್ತು. ಸೊ ಅವಾಗ ಇನ್ನೊಂದು ಚಾನ್ಸ್ ಏನಂತ ದೇವ್ರು ಕೊಟ್ಟಂತ ಪ್ರಮಾಣಗಳನ್ನ ಕೀಪ್ ಅಪ್ ಮಾಡೋಕ್ಕೆ. ಸೊ ಅದಕ್ಕೆ ನೋಡ್ಬೇಕ್ರೆ ಈ ಒಂದು ದೇವದರ್ಶನ ಗುಡಾರ ಅಂತ ಕೊಟ್ಟಿದ್ದು ಅಲ್ವರ. ಸೊ ನಮ್ಗೆ ಚೆನ್ನಾಗಿ ಗೊತ್ತಿರೋಂಗೆ ಇಸ್ರೇಲ್ ಜನಗಳಿಗೆ ಏನ್ ಮಾಡಿದ್ರೆ, ಆ ಕಾನಾನ್ ದೇಶಕ್ಕೆ ಕರ್ಕೊಂಡ್ ಬಂದಿದ್ಮೇಲೆ ಏನ್ ಮಾಡ್ತಾ ಅಂದ್ರೆ, ಅವ್ರಿಗೆ ಆ ಕಾನಾನ್ ದೇಶನ ಇದಂತ 12 ಗೋತ್ರಗಳಿಗೆ ಏನ್ ಮಾಡ್ತಾರೆ ಹಂಚ್ಕೊಡ್ತಾರೆ ಅದರ ಅದು ಎಲ್ಲ ಗೋತ್ರಗಳಿಗೂ ಏನ್ ಮಾಡಿದ್ರೆ ಜಾಗಗಳನ್ನ ಕೊಟ್ರು, ತನ್ನ ನಿವಾಸಕ್ಕಾಗಿ ಜಾಗಗಳನ್ನ ಕೊಟ್ರು. ಅದರ ಯಾವ ಗೋತ್ರಕ್ಕೆ ಮಾತ್ರ ಜಾಗ ಕೊಡ್ಲಿಲ್ಲ? ಲೇವಿಯರ್ಗೆ ಮಾತ್ರ ಜಾಗ ಕೊಡ್ಲಿಲ್ಲ. ಸೊ ಲೇವಿಯರ್ ಎಲ್ಲ ವಾಸ ಮಾಡ್ತಾ ಇದ್ರು, ಗುಡಾರ್ದ ಸುತ್ತಲೂ ಅದರ. ಸೊ ಗುಡಾರ್ದ ಸುತ್ತಲೂ ಏನಾಗ್ತಾ ಇದ್ರು, ಲೇವಿಗಳು ವಾಸ ಮಾಡ್ತಾ ಇದ್ರು. ಹೆಂಗ್ ವಾಸ ಮಾಡ್ತಾ ಇದ್ರು ಅಂತ ನೋಡಿದ್ರೆ, ಗುಡಾರಕ್ಕೆ ನಾಲ್ಕು ದಿಕ್ಕಳು ಏನಾಗಿತ್ತು ಇತ್ತು. ಆ ನಾಲ್ಕು ದಿಕ್ಕಲ್ಲಿ ಒಂದೊಂದು ದಿಕ್ಕಲ್ಲಿ ಒಂದೊಂದು ಕ್ಯಾಟಗರಿ ಆಫ್ ಪೀಪಲ್ ಏನಾಗ್ತಾ ಇದ್ರು ಅಲ್ಲಿ ವಾಸ ಮಾಡ್ತಾ ಇದ್ರು ಅಲ್ರ. ಇದರಿಂದ ಎಷ್ಟೋ ದೂರದಲ್ಲಿ ಬಂದ ಅಂತಂದ್ರೆ ಇಸ್ರೇಲ್ ಜನಗಳ ಕ್ಯಾಂಪ್ ಏನಾಗಿತ್ತು ಅಲ್ಲಿ ಇತ್ತು. ನಮ್ ಇಸ್ರೇಲ್ ಜನಗಳ ಮಿಕ್ಕಿದ ಗೋತ್ರಗಳು ಎಷ್ಟೋ 11 ಟ್ರೈಬ್ಸ್. ಆ 11 ಟ್ರೈಬ್ಸ್ ಏನಾಗೋರು ಅಂದ್ರೆ ಒಂದೊಂದು ದಿಕ್ಕಲ್ಲಿ ಆಲ್ಮೋಸ್ಟ್ ಏನಂತೆ ಒಂದು ಮೂರು ಗೋತ್ರಗಳೇನಂತ ವಾಸ ಮಾಡ್ತಾ ಇದ್ರು ಅಲ್ರ. ಆಯ್ಕೆ ನೋಡ್ಬೇಕಾದ್ರೆ ಅದು ಕೂಡ ಏನು ಇಷ್ಟ ಬಂದಂಗೆ ಇಷ್ಟ ಬಂದಿದ್ದು ಏನಂತಾರೆ, ಒಂದು ಗೋತ್ರಗಳು ಇಷ್ಟ ಬಂದಂಗೆ ವಾಸ ಮಾಡಂಗಿಲ್ಲ, ಇಂತಿಂತ ಗೋತ್ರ ಪಕ್ಕದಲ್ಲಿ ಇಂತಿಂತ ಗೋತ್ರನೇ ಇರಬೇಕು ಅಂತ ಏನ್ ಮಾಡೋದು, ದೇವ್ರು ಫಿಕ್ಸ್ ಮಾಡ್ಬಿಡಿದ್ರು ಅಲ್ರ. ಇದೆಲ್ಲ ಆಕ್ಚುಲಿ ನೋಡ್ಬೇಕ್ರೆ ನಮ್ಗೆಲ್ಲ ಆತ್ಮಿಕ ಪಾಠ ಇದೆ ಅಲ್ರ. ಸೊ ಇವತ್ತು ನಾವೇನ್ ಮಾಡೋದಂದ್ರೆ, ಇವತ್ತನ್ನ ಓದಿರೋಂತ ಒಂದು ವಿಚಾರ ಇಲ್ಲಿ ನಂಬರ್ಸ್ ಥರ್ಡ್ ಚಾಪ್ಟರ್ ಅರಣ್ಯಕಾಂಡದಲ್ಲಿ ಮೂರನೇ ಅಧ್ಯಾಯದ ಓದಿರೋಂಥ ವಿಚಾರ ನಾವೇನ್ ಮಾಡೋಣ, ಓದ್ಬಿಟ್ಟು ಅದ್ರಲ್ಲಿ ನಮ್ಗೆ ಏನ್ ಪಾಠ ಇದೆ ನೋಡೋಣ. ಸರಿ, ನಮ್ಗೆಲ್ಲ ಚೆನ್ನಾಗಿ ಗೊತ್ತು ಲೇವಿ ಅಂತಂದ್ರೆ ಏನಂದ್ರೆ ಯಾಕೋಬಿನ ಒಂದು ಮಗ ಯಾರು ಅಂತಂದ್ರೆ ಲೇವಿ. ಆ ಲೇವಿಗೆ ಎಷ್ಟು ಜನ ಮಕ್ಕಳಿದ್ರು ಅಂತಂದ್ರೆ ನಂಬರ್ಸ್ ಥರ್ಡ್ ಚಾಪ್ಟರ್ ವರ್ಸ್ 17 ನಲ್ಲಿ ಹೇಳ್ತೀವಿ. ನಂಬರ್ಸ್ ಥರ್ಡ್ ಚಾಪ್ಟರ್ ವರ್ಸ್ 17 ನೋಡ್ರ, ಗೆರ್ಷೋನ್ ಕೆಹಾತ್ ಮೆರಾರಿ ಇವ್ರೆ ಅಂತ ಮಾಡ್ತಾರೆ. ಮೂರು ಜನಗಳು ಏನ್ ಮಾಡ್ತಾರೆ ಡಿವಿಜನ್ಸ್ ಹೇಳ್ತಾರೆ ಅಲ್ವರ. ಈ ಮೂರು ಜನ ಡಿವಿಜನ್ಸ್ ಅಲ್ಲಿ ಒಬ್ಬರಲ್ಲಿ ಯಾರೋ ಕೊಹತ್ ಅವ್ರ ಗುಂಪಿನಲ್ಲಿ ಬಂದಿದ್ ಯಾರು ಅಂತಂದ್ರೆ ಮೋಸೆಸ್ ಮತ್ತೆ ಆರೋನ್. ಅದರ ಮೋಸೆಸ್ ಮತ್ತೆ ಆರೋನ್ ಅಂದ್ರೆ ಚೆನ್ನಾಗಿ ಗೊತ್ತು, ಇಡೀ ಲೇವಿ ಗೋತ್ರದಲ್ಲಿ ತುಂಬಾ ಸುಪೀರಿಯರ್ ಆಗಿದ್ದವ್ರು ಯಾರು? ಮೋಸೆಸ್ ಮತ್ತೆ ಆರೋನ್. ಯಾಕಂದ್ರೆ ಸಂಪೂರ್ಣ ಜವಾಬ್ದಾರಿ ಯಾರು ಕೊಟ್ಟಿದ್ ದೇವ್ರ ಇವ್ರಿಗೆ ಕೊಟ್ಟಿದ್ದ ನೋಡಿ. ಅದ್ರ ಬಗ್ಗೆ ಎಲ್ಲ ಹೇಳ್ತಾರೆ ಅಂದ್ರೆ 19 ವಚನ ಅಲ್ಲೇ ಹೇಳ್ತಾವಣಿ. ಕೆಹಾತನ ಮಕ್ಕಳು ಅಮ್ರಾನ್ ನೋಡ್ರ, ಅಂದ್ರೆ ಕೊಹಾತನ ಒಬ್ಬ ಮಗ ಯಾರು ಅಂತಂದ್ರೆ ಯಾರು ಅಮ್ರಾಮ್ ಅಂತ ಹೇಳ್ತಾರ. ಈ ಮೋಸೆ ಯಾರಿಗೊಬ್ಬ ಹುಟ್ಟಿದ್ದು ಅಂತಂದ್ರೆ ಈ ಅಮ್ರಾಮ್ ಅವ್ರ ವಂಶದಲ್ಲೇ ಹುಟ್ಟಿದ್ದು. ಇದು ಎಲ್ಲಿ ಕೊಟ್ಟಿದ್ರು ಅಂತಂದ್ರೆ ವಿಮೋಚನಾ ಕಾಂಡ 6 ಅಧ್ಯಾಯ 20 ವಚನ ಅವರಿ. ಇಂಗ್ಲಿಷ್ ಅಲ್ಲಿ ಜೋಕೋಬೆದ್ ಮದುವೆ ಮಾಡಿಕೊಂಡಳು. ನೋಡ್ರ, ಆರೋನ್ ಮತ್ತೆ ಮೋಸೆಯನ್ನು ಹೆತ್ತರು ಅಂತ ನೋಡ್ಬೇಕ್ರೆ ಏನ್ರಿ ಇವ್ರ ಹೆಸರೇನು? ಮೋಸೆಸ್ ಅವ್ರ ತಾಯಿ ಹೆಸರು ಜೋಕೋಬೆದ್. ನೋಡ್ರ, ಬೈಬಲ್ ಒಂದೇ ಸತಿ ಬರೋದು ಅದರ ನೋಡ್ಬೇಕ್ರೆ ಏನ್ರಿ ಅವ್ರ ತಾಯಿ ಆ ಮೋಸದ ಜನ್ಮ ಕೊಟ್ಟಿರೋ ವಿಚಾರದಲ್ಲಿ ಬರಲ್ಲ ನೋಡ್ಬೇಕ್ರೆ ಏನ್ರಿ. ಅದಾಗಿದೆ ಎಷ್ಟೋ ಒಂದು ಇದು ಅಧಿಕಾರದ ನಂತರ ಏನ್ ಮಾಡ್ತಾರೆ ಹೇಳ್ತಾರೆ ನೋಡ್ಬೇಕ್ರೆ ಮೋಸಸ್ ಅವ್ರ ತಾಯಿ ಅದರ. ಸೊ ಈ ಒಂದು ಇದರಲ್ಲೇ ಇದ್ದದ್ದು ಯಾರಂದ್ರೆ ಆರೋನ್ ಮತ್ತೆ ಏನ್ರಿ ಒಂದು ಮೋಸೆಸ್ ಅದರ. ಸರಿ, ಇವಾಗ ಏನೇನೋ ಒಂದು ಇನ್ಚಾರ್ಜ್ ಕೊಟ್ಟಿದ್ರು, ಯಾರ್ಯಾರು ಯಾವ ದಿಕ್ಕಲ್ಲಿ ವಾಸ ಮಾಡ್ತಾ ಇದ್ರು ಅಂತಂದ್ಬಿಟ್ಟು ನಂಬರ್ಸ್ ಥರ್ಡ್ ಚಾಪ್ಟರ್ ಎರಡನೇ ಕಾಂಡ ಮೂರನೇ ಅಧ್ಯಾಯದಲ್ಲಿ ಏನ್ ಮಾಡಿ ಅಂತಂದ್ರೆ 23 ವಚನ ಆಮೇಲೆ 25 ವಚನ ಓದಿ.
ಯಹೋವನು ಮೋಶೆಗೆ ಆಜ್ಞಾಪಿಸಿದ್ದೇನೆಂದರೆ, ನೀನು ಗೇರ್ಷೋನ್ಯರಲ್ಲಿ ಯಾರ್ಯಾರು 30 to 50 ವರ್ಷದವರೆಗೂ ವಯಸ್ಸುಳ್ಳವರಾಗಿ ದೇವದರ್ಶನದ ಗುಡಾರದ ಸೇವಕ ಮಂಡಳಿಗೆ ಸೇರತಕ್ಕವರಾಗಿದ್ದಾರೋ ಅವರನ್ನು ಗೋತ್ರ ಕುಟುಂಬಗಳ ಪ್ರಕಾರ ಲೆಕ್ಕಿಸಬೇಕು.
ನೋಡ್ರ ಅಂತಾರೆ, ಏನ್ ಏಜ್ ಲಿಮಿಟ್ 30 to 50 ಅದರ. ಇವಾಗ 23 ವರ್ಷ 23 ಇವಾಗ.
ನೀನು ಗೆರ್ಷೋನ್ಯರಲ್ಲಿ ಯಾರು 30 to 50 ವರ್ಷದವರೆಗೂ ವಯಸ್ಸುಳ್ಳವರಾಗಿ ದೇವದರ್ಶನದ ಗುಡಾರದ ಸೇವಕ ಮಂಡಳಿಗೆ ಸೇರತಕ್ಕವರಾಗಿದ್ದಾರೋ ಅವರನ್ನು ಗೋತ್ರ ಕುಟುಂಬಗಳ ಪ್ರಕಾರ ಲೆಕ್ಕಿಸಬೇಕು. ಪರಿಚಾರ್ಯ ಮಾಡುವುದರಲ್ಲಿಯೂ ಕೊಲೆಗಳನ್ನು ಬರುವುದರಲ್ಲಿಯೂ ಗೆರ್ಷೋನ್ಯರು ಮಾಡಬೇಕಾದ ಸೇವೆ ಯಾವುದೆಂದರೆ ಅವರು ದೇವದರ್ಶನದ ಗುಡಾರದ ಬಟ್ಟೆಗಳನ್ನು ಕೊರಬೇಕು.
ಎಷ್ಟನೇ ವಚನ ಉತ್ತರ ನೀವು?
24.
ಓ, ಕನ್ನಡಲ್ಲಿ ಹಿಂಗ್ ಬಂದ್ಬಿಡ್ತಾ. ಇಂಗ್ಲಿಷ್ ಅಲ್ಲಿ 23 ವರ್ಷ ಅಲ್ಲಿ ಏನ್ ಬರ್ತದೆ ಅಂದ್ರೆ ಅವ್ರು ಗೆಚ್ಚೋನೈಟ್ಸ್ ಅವರು ಯಾವ ದಿಕ್ಕಲ್ಲಿ ವಾಸ ಮಾಡ್ತಾರೆ ಏನ್ ಮಾಡ್ತಾರೆ ನಮಗೆ ಕೊಡಿದಾರ ಯಾವ ದಿಕ್ಕು?
ಪಶ್ಚಿಮ.
ಎಷ್ಟೇ ಯಾರು ಉತ್ತರ?
ಪಶ್ಚಿಮ ದಿಕ್ಕಿನಲ್ಲಿ.
ಓಕೆ, ನಾನು ಹೇಳಿದ ನಂಬರ್ಸ್ ಹೌದಾ? ಸರಿ, ನಂಬರ್ಸ್ 3rd chapter 23 ವರ್ಷ.
ಕುಟುಂಬಗಳವರು ದೇವದರ್ಶನದ ಗುಡಾರದ ಹಿಂದುಗಡೆ ಅಂದರೆ ಪಶ್ಚಿಮ ದಿಕ್ಕಿನಲ್ಲಿ ತಮ್ಮ ಡೇರೆಗಳನ್ನು
ಹಾಕಿ. ಪಶ್ಚಿಮ ದಿಕ್ಕಲ್ಲಿ ಏನ್ ಮಾಡ್ಬೇಕಾದ ತಮ್ಮ ಡೇರೆಗಳನ್ನ ಹಾಕೋಬೇಕು ಅಂತಂದ್ರೆ ಅಂದ್ರೆ ವೆಸ್ಟ್ ಡೈರೆಕ್ಷನ್ ಅದರ. ನೋಡ್ಬೇಕು ದೇವದರ್ಶನ ಗುಡಾರದ ಬ್ಯಾಕ್ ಸೈಡ್ ಅದೇನಂದ್ರೆ ವೆಸ್ಟ್ ಡೈರೆಕ್ಷನ್. ಆಕ್ಚುಲಿ ದೇವದರ್ಶನ ಗುಡಾರದ ಎಂಟ್ರೆನ್ಸ್ ಯಾವ ದಿಕ್ಕಿಗೆ ಅಂತಂದ್ರೆ ಈಸ್ಟ್ ದಿಕ್ಕು. ಅದರ ಅದಕ್ಕೆ ನೋಡ್ಬೇಕಾದ್ರೆ ಎಲ್ಲ ಜನರಲ್ ಆಗಿ ಸೈಟ್ ನೋಡ್ಬೇಕಾದ್ರೆ ಯಾವ ದಿಕ್ಕಲ್ಲಿ ನೋಡ್ತಾರೆ? ಈಸ್ಟ್ ಅಲ್ಲಿ ಅದರ. ಸೊ ನೋಡೋಣ ಇವತ್ತು ನಮ್ಗು ಅದು ಏನ್ ಸಂಬಂಧ ಅಂತ ಬಿಟ್ಟದ. ಸೊ ಅದೇ ದೇವ್ರ ಮಕ್ಳಿಗೆ ಏನಿಲ್ಲ ದಿಕ್ಕಗಳಲ್ಲ ಇಂಪಾರ್ಟೆಂಟ್ ಇಲ್ಲ. ಆದ್ರೆ ಆ ಕಾಲದಲ್ಲಿ ಏನಿತ್ತು ಇದೆಲ್ಲ ಕೊಡ್ಬೇಕಾದ್ರೆ ಅದಕ್ಕೆಲ್ಲ ಆತ್ಮಿಕ ಅರ್ಥ ಇತ್ತು. ಅದಕ್ಕೆ ದೇವ್ ಏನ್ ಮಾಡಿದ್ರು ಅದೆಲ್ಲ ಕೊಟ್ಟಿದ್ರು ಅಂದ್ರ. ಸೊ ಇದನ್ನ ನೋಡೋಣ ನಾವು ಏನು ಅಂತ. ಏನಕ್ಕೆ ದೇವರು ಈಸ್ಟ್ ಅಂತಾನೆ ಹೇಳಿದ್ರು ವೆಸ್ಟ್ ಅಂತಾನೆ ಹೇಳಿದ್ರು ಅಂತಂದ್ರ, ಸೊ ಪಶ್ಚಿಮ ದಿಕ್ಕಲ್ಲಿದ್ರು. ಆಮೇಲೆ ಪಶ್ಚಿಮ ದಿಕ್ಕಲ್ಲಿ ಇವ್ರು ಏನೇನು ಜವಾಬ್ದಾರಿ ಕೊಟ್ಟಿದ್ರು ಅಂತಂದ್ರೆ 25 ಮತ್ತೆ 26 ವಚನ ಓದಿ.
ಪರದೆಯು
ಹೊದಿಕೆಯು ನೋಡ್ರ ಸುತ್ತಲೂ ಇರುವಂತ ಅಂಗಳದ ತೆರೆಗಳು.
ಅಂಗಳದ ಬಾಗಿಲಿನ ಪರದೆಯು,
ಪರದೆ ಅಂದ್ರೆ ಏನಂತಾರೆ ಗೇಟ್ ಅದನ್ನ ಹೇಳ್ತೀರಿ. ಇದ್ರ ಗೇಟು ಆ ವೈಲು ಆಮೇಲೆ ಸುತ್ತಲೂ ಇರುವಂತ ಏನ್ರಿ ಆ ಒಂದು ಏನು ವೈಟ್ ಲೈನ್ ಕೋರ್ಟ್ ಅಲ್ಲಿ ಹಾಕಿದಲ್ಲ ಆ ಕರ್ಟನ್ಸ್ ಕೂಡ ಏನಾಗಿತ್ತಂತೆ ಯಾರ ಜವಾಬ್ದಾರಿ ಅಂದ್ರೆ ಇವ್ರ ಜವಾಬ್ದಾರಿ ಅಲ್ವಾ. ಆಮೇಲೆ ಇದೆಲ್ಲ ಯಾರ ಮಾತ್ರ ಮಾಡ್ಬೇಕು? ಗೆರ್ಶೋನವ್ರು ಮಾಡ್ಬೇಕು ಅಲ್ವರ. ಏನಂತಾರೆ ಇಷ್ಟ ಬಂದವ್ರು ಏನ್ ಮಾಡಂಗಿಲ್ಲ, ಇಷ್ಟ ಬಂದ ಕೆಲ್ಸಕ್ಕೆಲ್ಲ ಕೈ ಹಾಕಂಗಿಲ್ಲ. ಅದು ಅದಕ್ಕೆ ನಮ್ಗೆ ಚೆನ್ನಾಗಿ ಗೊತ್ತಲ್ಲ. ಉಜಾ ಏನಾಯ್ತಂತೆ ಎತ್ತಿನ ಗಾಡಿ ಮೇಲೆ ರೋಣಕ್ ತರ್ಬೇಕಾದ್ರೆ ಮಂಜುಷ ಪಿಟ್ಟಿಂಗ್ ವಾಲ್ ತುಂಬ ಕೈ ಹಾಕಿದ ತಕ್ಷಣ ಏನಾಯ್ತು ಟಚ್ ಆಗಿದ ತಕ್ಷಣ ಅಲ್ವರ. ಅದೇ ನೋಡ್ಬೇಕು ಹೇಳಿದಷ್ಟೇ ಮಾಡ್ಬೇಕು ಅದರ. ಹಂಗೆಲ್ಲ ನೀವ್ ಮಾಡ್ಬಿಟ್ಟಿರೋ, ಹೇಳಿದ್ರದೆಲ್ಲ ಮಾಡ್ರಿ ಪರ ಇಲ್ಲ. ಅದರ ಆ ಕಾಲದಲ್ಲಿ ಹೆಂಗಿತ್ತು ಏನ್ರಿ ಎಷ್ಟು ಬೇಕೋ ಅಷ್ಟೇ ಮಾಡ್ಬೇಕು. ಯಾಕಂದ್ರೆ ದೇವರು ಅಂತ ಒಂದು ಸ್ಟ್ರಿಕ್ಟ್ ಆಗಿ ರೂಲ್ಸ್ ನ ಫಾಲೋ ಮಾಡ್ತಾರೆ. ಯಾಕಂದ್ರೆ ಇದ್ರಲ್ಲಿ ನಮ್ಗೆ ಸ್ಪಿರಿಚುವಲ್ ಮೀನಿಂಗ್ ಇದೆ, ಅದಕ್ಕೋಸ್ಕರ ದೇವರು ಸ್ಟ್ರಿಕ್ಟ್ ಆಗಿದ್ದು ಅಲ್ವರ. ಸರಿ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಇವರು ಯಾರಿಗೆ ಫಸ್ಟ್ ಗೆರ್ಶನ್, ಎರಡನೇದು ಒಂದು ಇದು ನೋಡಂತೀರಿ ಕೊಹತ್. ಕೊಹತ್ ಅವ್ರು ಎಲ್ಲಿದ್ರು ಅಂತಂದ್ರೆ 29 ವಚನ ಓದಿ. ಯಾವ ದಿಕ್ಕಲ್ಲಿ? ದಕ್ಷಿಣ ದಿಕ್ಕಲ್ಲಿ, ಸೌತ್ ಡೈರೆಕ್ಷನ್ ಹಾಕೋಬೇಕಂತೆ ಅಲ್ವರ. ಸರಿ ಇವ್ರು ಏನೇನಪ್ಪ ಜವಾಬ್ದಾರಿ ಕೊಟ್ಟಿದ್ರು ಅಂತಂದ್ರೆ 31 ವಚನ. ನೋಡ್ರ ಎಲ್ಲಾ ಪ್ರಮುಖವಾಗಿದ್ದಂತ ವಸ್ತುಗಳು ಯಾರ ಜವಾಬ್ದಾರಿ ಇಲ್ಲದೆ ಇವರು ಅಲ್ವರ. ಯಾಕಂತಂದ್ರೆ ನೋಡ್ಬೇಕಾದ್ರೆ ಏನ್ರಿ ಆ ಕಹತ್ ಅವರು ಜವಾಬ್ದಾರಿ ಇಲ್ಲ ಅಂತಂದ್ರೆ ಎಲ್ಲಾ ಬಲಿಪೀಠಗಳು ಮಂಜುಷ ಒಂದು ಎಂತ ಒಡಂಬಡಿಕೆ ಪೆಟ್ಟಿಗೆ ಇದೆಲ್ಲ ಅದು. ಆಮೇಲೆ ಏನ್ರಿ ಆ ಒಂದು ತೆರೆ ಅಲ್ವರ, ಈ ಟೇಬಲ್ ಅದು ಶೂ ಬ್ರೆಡ್ ಕ್ಯಾಂಡಲ್ ಸ್ಟಿಕ್ಸ್ ಇದೆಲ್ಲ ಏನ್ರಿ ಅವರು ಜವಾಬ್ದಾರಿ ಅಂತೆ ಅಲ್ವರ. ಇದನ್ನ ಅವ್ರು ಹೆಂಗ್ ಎತ್ಕೊಂಡು ಹೋಗ್ಬೇಕು ಅಂತಂದ್ರೆ ಅದರಲ್ಲೇ ಓದಿ ಅಂತೀನಿ ಮುಂದಕ್ಕೆ 30 seconds ಬಸ್ ಅವಣ. ಇವಾಗ ನೆಕ್ಸ್ಟ್ ನೋಡಿರ್ತೀನಿ, ನೆಕ್ಸ್ಟ್ ಯಾರು ಮೆರಾರಿ ಬಗ್ಗೆ ನೋಡೋದಂದ್ರೆ 35 ಓದಿಂತೀನಿ.
ಮೆರಾರಿಯರ ಗೋತ್ರಗಳ ಪ್ರಧಾನ ಪುರುಷನೇ ಅಭಿನಯನ ಮಗನಾದ ಚೂರಿಯೇಲ್. ಇವರು ದೇವದರ್ಶನ ಗುಡಾರದ ಉತ್ತರ ದಿಕ್ಕಿನಲ್ಲಿ ತಮ್ಮ ಡೇರೆಗಳನ್ನು ಹಾಕಿಕೊಳ್ಳಬೇಕು.
ಅದರ ನೋಡ್ಬೇಕು ದೇವದರ್ಶನ ಗುಡಾರದ ಉತ್ತರ ದಿಕ್ಕಲ್ಲಿ ಮಾಡ್ಬೇಕು ತಮ್ಮ ಡೇರೆಗಳನ್ನ ಹಾಕೊಳ್ಬೇಕು ಅಂತ ಹೇಳ್ತಾರೆ. ಸರ್ ಇವ್ರಿಗೆ ಏನಪ್ಪ ವಸ್ತು ಕೊಟ್ಟರು ಅಂತಂದ್ರೆ 36 ವಚನ.
ಮೆರಾರಿ ವಂಶದವರ ವಶಕ್ಕೆ ಕೊಟ್ಟವುಗಳು ಯಾವುದೆಂದ್ರೆ ಗುಡಾರದ ಚೌಕಟ್ಟುಗಳು, ಅಗುಳಿಗಳು, ಕಂಬಗಳು, ಗದ್ದಿಗೆ ಕಲ್ಲುಗಳು, ಇವುಗಳ ಉಪಕರಣಗಳು.
ನೋಡ್ರ ಅಂದ್ರೆ ಪಿಲ್ಲರ್ಸ್, ಸಾಕೆಟ್ಸ್ ಇದೆಲ್ಲ ಫುಲ್ ಯಾರ ಜವಾಬ್ದಾರಿ ಅಂತೆ? ಇವ್ರ ಜವಾಬ್ದಾರಿ ಅಂದ್ರ ದೇವರಸ ಗುಡಾರನ ಶಿಫ್ಟ್ ಮಾಡ್ಬೇಕಾದ್ರೆ ಇದನ್ನೆಲ್ಲ ಯಾರು ತೊಗೊಂಡೋಗ್ಬೇಕಂದ್ರೆ ಆ ಒಂದು ಮೆಂಬರ್ಸ್ ಮಾತ್ರ ಮಾಡ್ಬೇಕು, ಆ ಗೋತ್ರದವ್ರು ಸೇರಿದವ್ರು ಮಾತ್ರ ಮಾಡ್ಬೇಕು. ಅದು ಮುಟ್ಬೇಕಂದ್ರೆ ಬೇರೆ ಏನ್ ಮಾಡ್ಬಿಡುದು, ಮುಟ್ಟಕ್ ಹೋಗ್ಬಾರ್ದಂತೆ. ಆಮೇಲೆ
ಅಂಗಳದ ಸುತ್ತಲಿರುವ ಕಂಬಗಳು, ಅವುಗಳ ಗದ್ದಿಗೆ ಕಲ್ಲುಗಳು, ಮೂಟಗಳು, ಹಗ್ಗಗಳು
ಇವುಗಳೇ ಅಲ್ವರ. ಸೊ ಕೊನೆಯಿಂದ ಉಳಿದಿದ್ದಾರೆ ಈ ಒಂದು ಅಮ್ರಾಮ್. ಅಂದ್ರೆ ಅಮ್ರಾಮ್ ಅವ್ರಿಗೆ ಏನ್ ಕೊಟ್ರು? ಅದೇ ಮೋಸೆಸ್ ಮತ್ತೆ ಆರೋನ್ಗೆ ಏನ್ ಜವಾಬ್ದಾರಿ ಕೊಟ್ರು ಅಂದ್ರೆ 38 ವಚನ ಓದಿ. ನೋಡ್ರ ಸೂರ್ಯ ಉದಯವಾಗುವಂತ ಕಡೆಯಲ್ಲಿ ಯಾರೋ ಮೋಸೆ ಮತ್ತೆ ಆರೋನ್ ಅವರ ಡೇರೆಗಳನ್ನ ಹಾಕೊಳ್ಬೇಕು. ಆಮೇಲೆ
ಅವರು ಇಸ್ರೇಲ್ಗೋಸ್ಕರವಾಗಿ ದೇವಸ್ಥಾನವನ್ನು
ಸೂಪರ್ವೈಸ್ ಮಾಡೋದು ಫುಲ್ ಇನ್ಚಾರ್ಜ್ ಯಾರ ಕೈಲಿತ್ತು ಅಂದ್ರೆ ಮೋಸೆ ಮತ್ತೆ ಆರೋನ್. ಅಂದ್ರೆ ಅಂದ್ರೆ ಬೇರೆಯವ್ರು ಏನ್ ಮಾಡಂಗಿಲ್ಲ ಕೆಲ್ಸಕ್ಕೆಲ್ಲ, ಅಂದ್ರೆ ಅವ್ರವ್ರಿಗೆ ಏನ್ ಕೆಲಸ ಕೊಟ್ಟರು ಆ ಕೆಲಸನೇ ಮಾಡ್ಬೇಕು. ಅದನ್ನ ಮಾಡ್ಬೇಕಾಯ್ತು. ಬೇರೆಯವ್ರನ್ನ ಕೆಲ್ಸಕ್ಕೆ ಕೈ ಹಾಕಿದ್ರೆ ಅಂದ್ರೆ ದೇವರಾಗಿ ಏನ್ ಮಾಡಿ ಮರಣ ಕೊಟ್ಬಿಡೋರಂತಂದ್ರ ಸರಿ ಈ ವಸ್ತುಗಳನ್ನ ಸಾಗಾಣಿಕೆ ಮಾಡ್ಬೇಕಾದ್ರೆ ಹೆಂಗ್ ಸಾಗಾಣಿಕೆ ಮಾಡ್ಬೇಕು ಅಂತಂದ್ಬಿಟ್ಟು ಅರಣ್ಯಕಾಂಡ 7ನೇ ಅಧ್ಯಾಯದಲ್ಲಿ 6ನೇ ವಚನದಿಂದ ಹಿಡಿದು 9ನೇ ವಚನದಲ್ಲಿ ಕೊಡ್ತಾರೆ. ನಂಬರ್ 7 ಚಾಪ್ಟರ್ ವರ್ಸ್ 6-9. ಹಾ ನೋಡ್ರಿ, ಬಂಡಿಗಳು ಮತ್ತೆ ಎತ್ತುಗಳನ್ನ ಇಟ್ಟು ಲೇವಿಗಳಿಗೆ ಕೊಡ್ತಾರೆ. ಹೆಂಗ್ ಕೊಡ್ತಾರೆ? ನೋಡಿ, ಗರ್ಷನ್ ಅವ್ರಿಗೆ ಅವ್ರಿಗೆ ಕೆಲ್ಸಕ್ಕೆ ತಕ್ಕ ಹಾಗೆ
ಎರಡು ಬಂಡಿ ಎರಡು ಜೋಡಿ ಎತ್ತು ಗಳನ್ನು ಮೆರಾರಿಯ ಗೋತ್ರ ಅವರ ಕೆಲಸಕ್ಕೆ ತಕ್ಕ ಹಾಗೆ ಲಾವಿಯ ಬಂಡಿ ನಾಲ್ಕು ಜೋಡಿ ಎತ್ತುಗಳನ್ನು ಮಹಾಯಾಜಕನಾದ ಆರೋನನ ಮಗ ಇತಾಮಾರನ ಕೈಗೆ ಒಪ್ಪಿಸಿದನು.
ಸರ್, ಯಾರು ಕೊಡ್ತಾರೆ ಗಾಡಿಗಳನ್ನ?
ಇತಾಮಾರ
ಮೆರಾರಿ ಮತ್ತೆ ಗೆರ್ಷನ್ಗೆ ಕೊಡ್ತಾರೆ. ಕರೆಕ್ಟಾ? ಹಂಗಾರೆ ಇನ್ನ ಎರಡು ಗೋತ್ರ ಬಾಕಿ ಇದೆ. ಯಾವ್ದು? ಕೊಹಾತ್ ಮತ್ತೆ ಅಮ್ರಾಮ್. ಅವ್ರಿಗೇನ್ ಕೊಟ್ರಂತೆ? 9ನೇ ವಚನ ಓದಿ.
ಕೆಹತ್ತರಿಗೆ ಮಾತ್ರ ಏನು ಕೊಡಲಿಲ್ಲ.
ಹಾ, ಕೆಹತ್ತರಿಗೆ ಮಾತ್ರ ಏನು ಕೊಡ್ಲಿಲ್ಲ. ಮತ್ತೆ ಅವೆಲ್ಲ ಹಿಂಗೆ ಕೊಡೋದ ನೋಡಿ, ಹೇಳ್ತಾರೆ ಮುಂದಕ್ಕೆ.
ದೇವದರ್ಶನದ ಗುಡಾರದ ಸಾಮಾನುಗಳನ್ನು ವಹಿಸುವುದೇ ಅವರಿಗೆ ನೇಮಕವಾದ ಕೆಲಸ.
ಹೆಂಗ್ ಅದೇ ನೋಡ್ಬೇಕ್ರೆ, ಎತ್ತಿನ ಕಡಿಮೆ ಎತ್ಕೊಂಡು ಏನಾಯ್ತದೆ? ಕರೆಂಟ್ ಹೊಡಿತದೆ ಅಲ್ವ. ಹೆಂಗ್ ಎತ್ಕೊಂಡು ಹೋಗ್ಬೇಕಂತೆ? ಹೆಗಲ ಮೇಲೆ ಎತ್ಕೊಂಡು ಹೋಗ್ಬೇಕು. ಅಲ್ಲಿ ನೋಡ್ಬೇಕು ಅದೇನ್ ಮಾಡ್ಬಿಟ್ಟು ಮಿಸ್ಟೇಕ್ ಅಂತಂದ್ರೆ, ಇವ್ರೇನ್ ಮಾಡ್ಬಿಟ್ರ ಎತ್ತಿನ ಗಾಡಿ ಮೇಲೆ ಇಟ್ಬಿಟ್ಟ ಎತ್ತಿನ ಗಾಡಿ ಎತ್ಕೊಂಡು ಸೇಫ್ ಆಗಿ ಹೋಗ್ತಾರೆ, ಏನಾಗಲ್ಲ ಅಂತಂದ್ಬಿಟ್ಟಲ್ವರ. ಸೊ ಇದು ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಹೆಂಗೆ ಅಂತಂದ್ರೆ, ಭುಜದ ಮೇಲೆ ಏನ್ ಮಾಡ್ಬೇಕಾ ಎತ್ಕೊಂಡು ಹೋಗ್ಬೇಕು. ಆಮೇಲೆ ಹಂಗೆ ಎತ್ಕೊಂಡು ಹೋಗ್ಬೋದು ಅಂದ್ರೆ ಇಲ್ಲ, ಅದಕ್ಕೆ ಏನ್ ಮಾಡ್ಬೇಕಂತ ಆಕ್ಚುಲಿ ಏನ್ ಕಡೆ ಕೊಟ್ಟಿದ್ರೆ ಕೋಲ್ಗಳು ಹಾಕಿ ಆ ಭುಜಿ ಮೇಲೆ ಎತ್ಕೊಂಡು ಹೋಗ್ಬೇಕು. ಆಮೇಲೆ ನೀಲಿ ಬಟ್ಟೆ ಹಾಕ್ಬಿಟ್ಟು ಏನ್ ಮಾಡ್ಬೇಕು, ಕವರ್ ಮಾಡ್ಬಿಟ್ಟು ಅದು ಒಂದು ಕಾಣಿಸ್ತಿರ್ತೀನಿ ಮಾಡ್ಬೇಕಂತ ಟ್ರಾನ್ಸ್ಪೋರ್ಟೇಷನ್ ಮಾಡ್ಬೇಕು. ಅದ್ರ ಅದೇ ಹೊಡ್ಬೇಕ್ರೆ ಅವ್ನ ಕೈ ಮುಟ್ಟಿದ ತಕ್ಷಣ ಏನಾಗ್ಬಿಡ್ತದೆ ಇಮ್ಮಟಾಗೆ ಅಲ್ವರ. ಅದೇ ಹೊಡ್ಬೇಕ್ರೆ, ಯಾಕಂದ್ರೆ ಇದು ಎಂತಾರೆ, ಇದು ತಪ್ಪು, ಯಾಕಂದ್ರೆ ಇದು ದೇವ್ ದೃಷ್ಟಿಲಿ ಸರಿಯಾಗಿಲ್ಲದ್ರೆ ಕೆಲಸ. ಸರಿ, ಇವಾಗ ನಾವೇನ್ ಮಾಡೋದು, ಇವಾಗ ಪಾಠಕ್ಕೆ ಬರೋಣ ಅಲ್ವ. ಏನಂತಂದ್ರೆ ನೋಡಿ, ಆ ದೇವಸ್ಥಾನ ಗುಡಾಡ್ದು 4 ದಿಕ್ಕಲ್ಲಿ 4 ಒಂದು ಗುಂಪಿನ ಜನ ಏನ್ ಮಾಡ್ತಿದ್ರು ಅಲ್ಲಿ ವಾಸ ಮಾಡ್ತಾ ಇದ್ರು ಅಲ್ವರ. ಅವ್ರು ಒಂದೊಂದು ಜನಗಳು ಒಂದೊಂದು ದಿಕ್ಕಲ್ಲಿ ಇದ್ರು. ಆಮೇಲೆ ಒಂದೊಂದು ಜನಾಂಗದವ್ರಿಗೆ ಒಂದೊಂದು ಎಂತಾರೆ ವಸ್ತುಗಳನ್ನ ಇನ್ಚಾರ್ಜ್ ಆಗಿ ಕೊಟ್ರು. ಆ ಕೆಲಸ ಬೇರೆಯವ್ರು ಏನ್ ಮಾಡಂಗಿಲ್ಲ ಮನಂಗಿಲ್ಲ, ಅವರೇ ಏನ್ ಮಾಡ್ಬೇಕು ಮಾಡ್ಬೇಕಾಯ್ತದ್ರ. ಸೊ ಇದ್ರಲ್ಲಿ ನಮ್ಗೇನಪ್ಪ ಪಾಠ ಅಂತಂದ್ರೆ, ದೇವರಸ್ನ ಗುಡಾರ ಅಲ್ವರ. ದೇವರಸ್ನ ಗುಡಾರ ಏನು, ಅಲ್ಲಿ ಏನಿತ್ತು ಮುಖ್ಯವಾಗಿ? ಮಂಜುಷ ಪೆಟ್ಟಿ ಇತ್ತು ಅಲ್ವರ. ಅದ್ರಲ್ಲಿ ಏನಿತ್ತು, ಯಾರ ಪ್ರಸನ್ನತೆ ಇತ್ತು? ದೇವರ ಪ್ರಸನ್ನತೆ ಇತ್ತು ಅಲ್ಲ. ಅಂದ್ರೆ ಇದು ಏನ್ ನೋಡ್ಸಂದ್ರೆ, ದ ಪ್ರೆಸೆನ್ಸ್ ಆಫ್ ಗಾಡ್ ಅಲ್ವರ. ದೇವರ ಒಂದು ಪ್ರಸನ್ನತೆಗೆ ತುಂಬಾ ಹತ್ರವಾಗಿ ಇದ್ದಿದ್ದು ಎಷ್ಟು ಜನ ಅಂತೆ, 4 ದಿಕ್ಕಲ್ಲಿ 4 ಜನಗಳೇನಾಗಿದ್ರು ಅಲ್ಲಿ ವಾಸ ಮಾಡ್ತಾರೆ ಅಂತಂದ್ರೆ. ಅದಾಗಿ ನಂತರ ಎಷ್ಟೋ ದೂರದಲ್ಲಿ ಏನ್ರಿ ಇಡೀ ಇಸ್ರೇಲ್ ಜನಗಳ ಒಂದು ಎಂತರ ಒಂದು ಕ್ಯಾಂಪ್ ಇರ್ತಾ ಇತ್ತದ್ರ. ಸೊ ಇದು ಏನಪ್ಪ ರೆಪ್ರೆಸೆಂಟ್ ಮಾಡ್ತಾರೆ ಅಂತಂದ್ರೆ, ದೇವರ ಯೋಜನೆಯಲ್ಲಿ ಅದರ ಏನ್ರಿ ದೇವರಿಗೆ ತುಂಬಾ ಕ್ಲೋಸ್ ಆಗಿ ಏನ್ರಿ ಒಂದು 4 ಗ್ರೂಪ್ ಆಫ್ ಪೀಪಲ್ ಅದೇನೇ ಮಾಡ್ತಾರೆ ಸೆಲೆಕ್ಷನ್ ಮಾಡ್ತಾರೆ ಅಂತಂದ್ಬಿಟ್ಟು ಏನ್ತಾರೆ. ಅದನ್ನೇ ದೇವರೇ ಮಾಡಿದ್ರು, ಇದು ಯೋಜನೆಯಲ್ಲಿ ನಮ್ಗೆ ಸೆಲೆಕ್ಷನ್ ಮಾಡಿ ನೋಡ್ಸಿರೋದು ಅದರ. ನಮ್ಗೆ ಚೆನ್ನಾಗ್ ಗೊತ್ತು, ದೇವರ ಒಂದು ಯೋಜನೆಯಲ್ಲಿ 4 ಗುಂಪಿನ ಜನಾಂಗ ಯಾರು ಬರ್ತಾರೆ ದೇವ್ರಿಗೆ ಕ್ಲೋಸ್ ಆಗಿ, ಯಾರ್ಯಾರು ಅವರ ಸಭೆ? ದೊಡ್ಡ ಸಮೂಹ, ವೆರಿ ಗುಡ್. ಏನ್ಷಿಯಂಟ್ ವಾದೀಸ್, ಆಮೇಲೆ ಲೋಕದ ಜನಗಳು ಅಲ್ವರ. ಚೆನ್ನಾಗಿ ಗೊತ್ತು ಅಲ್ವರ, ದೇವರು 2 ರಕ್ಷಣೆಗಳು ಮಾಡಿದ್ದಾರೆ, ಪರಲೋಕದ ರಕ್ಷಣೆ ಇನ್ನೊಂದು ಭೂಲೋಕ ರಕ್ಷಣೆ. ಪರಲೋಕದ ರಕ್ಷಣೆಯಲ್ಲಿ ಎಷ್ಟಿದೆ ಭಾಗಗಳು? ಯಾವ್ದು 2 ಭಾಗಗಳು, 2 ಇದೆಯಾ 1 ಇದೆಯಾ? ಇವಾಗ ನಾವೆಲ್ಲ ಓಡ್ತಾರೆ ಎಲ್ಲಿಗೆ, ಪರಲೋಕ ರಕ್ಷಣೆ ಓಡ್ತಾ ಇದ್ದೀವಿ ತಾನೆ, ಪರಲೋಕ ರಕ್ಷಣೆ ಓಡ್ತಾರೆ. ಪರಲೋಕ ರಕ್ಷಣೆ ಅಂದ್ರೆ ಏನೋ, ಅಲ್ಲೇನು ನಿಮ್ಗೆ ಪ್ರೈಸ್ ಏನ್ ಕೊಡ್ತಾರೆ? ಅಮರತ್ವ ಅಲ್ವರ. ನಮ್ ಪ್ರೈಸ್ ಕೊಡೋದೇನ್ರಿ? ಅಮರತ್ವ. ಸರಿ, ಇವಾಗ ಅಮರತ್ವಕ್ಕೆ ಓಡೋ ರೀತಿಯಲ್ಲಿ ಓಡಿದ್ರೆ ಪ್ರೈಸ್ ಸಿಗ್ತಾರೆ, ಇಲ್ಲಾಂದ್ರೆ ನಾನು ನಿತ್ಯ ಜೀವನದಲ್ಲಿ ವಾಪಸ್ ಭೂಮಿ ಗೊತ್ತೀರಾ? ದೊಡ್ಡ ಸಮೂಹ ಅಲ್ವರ. ಅಂದ್ರೆ ಪರಲೋಕದ ರಕ್ಷಣೆ 2 ಭಾಗ ಇದೆ, 144,000 ಜನ, ಅದ್ ಬಿಟ್ಟರೆ ನೆಕ್ಸ್ಟ್ ಯಾರಂತೆ? ದೊಡ್ಡ ಸಮೂಹ. ಕರೆಕ್ಟಾ? ನೆಕ್ಸ್ಟ್ ಇವಾಗ ಭೂಲೋಕದ ರಕ್ಷಣೆಗೆ ಬಂದ್ರೆ, ನಾವು ಭೂಲೋಕದ ರಕ್ಷಣೆಗೆಲ್ಲ ಬರಲ ಬಿಡಿ, ಒಂದ್ಸರಿ ಕ್ರಿಸ್ತನಲ್ಲಿ ಮರಣದಲ್ಲಿ ಪಾಲ್ಗಾರಾಗ್ತಿಂಬಿಟ್ಟು ದೀಕ್ಷಾಸ್ನಾನ ತಗೊಂಡವರು ತಿರ್ಗಾ ಏನಾಗಲ್ಲ, ಭೂಲೋಕಕ್ಕೆ ಯಾವತ್ತು ಬರೋದಕ್ಕೆ ಸಾಧ್ಯ. ಅವ್ರು ಯಾರು ಮರಣದಲ್ಲಿ ಮುಳುಗ್ಬೇಕು? ಕ್ರಿಸ್ತನ ಮರಣದಲ್ಲಿ ಏನಾಗಬೇಕು? ಪಾಲ್ಗಾರಾಗಿರ್ಬೇಕು ಅಲ್ವರ. ಸೊ ಹಂಗ ನೋಡ್ಬೇಕ್ರೆ ಅವ್ರಿಗೆ ಭೂಲೋಕದಲ್ಲಿ ರಕ್ಷಣೆ ಇಲ್ಲ. ಸರಿ, ಮಿಕ್ಕಿ ಜನಗಳಿಗೆ ಏನಿದೆ ಭೂಲೋಕದ ರಕ್ಷಣೆ? ಇದೆ. ಆ ಭೂಲೋಕದ ರಕ್ಷಣೆಯಲ್ಲಿ ತಿರ್ಗಾ 2 ಗುಂಪಿದೆ, ಯಾರ್ಯಾರು? ಪಿತೃಗಳು. ಪಿತೃಗಳು ಅಂದ್ರೆ ಯಾರ? ಆಬೆಲಿಂದ ಹಿಡಿದು ಸ್ನಾನಕ್ಕೆ ಯೋಹಾನನವರೆಗೂ. ಅಂದ್ರೆ ಅದೇ ಅಂದ್ರೆ ಭೂಲೋಕದಲ್ಲಿ ಬರುವಂತ ಪಿತೃಗಳು ಅಂದ್ರ. ನೆಕ್ಸ್ಟ್ ಇನ್ಯಾರು ಬೇರೆ ರಕ್ಷಣೆ ಬರ್ತಾರೆ ಅಂತಂದ್ರೆ ಲೋಕದ ಸಾಮಾನ್ಯ ಜನಗಳು. ಸೊ ಆ ರೀತಿ ಭೂಲೋಕದ ರಕ್ಷಣೆಯಲ್ಲಿ ಎಷ್ಟು ಭಾಗ ಆಯ್ತು? ಎರಡು ಭಾಗ. ಪರಲೋಕದ ರಕ್ಷಣೆ ಎಷ್ಟು ಭಾಗ ಆಯ್ತು? ಎರಡು ಭಾಗ. ಟೋಟಲ್ ಎಷ್ಟಾಯ್ತು? ಅದನ್ನೇ ನಾಲ್ಕು ದಿಕ್ಕಲ್ಲಿ ಏನ್ ಮಾಡಿದ್ರಿ ಇವಾಗ ನೋಡ್ತಿರೋದು ಅದರ. ಸೊ ನಾವು ಬೇಸಿಕ್ ಕ್ಲಾಸಲ್ಲಿ ಏನ್ ಮಾಡಿದಿರಿ? ಇದೇ ತರ ಇನ್ನೊಂದು ಎರಡ್ ಮೂರು ಸಬ್ಜೆಕ್ಟ್ ಮಾಡಿದಿರಿ. ಯಾವ್ದು ಹೇಳಿ? ಇದೇ ತರ ಬೇರೆ ಯಾವ ಸಬ್ಜೆಕ್ಟ್ ಮಾಡಿದಿರಿ? ನಾಲ್ಕು ಒಂದು ಇದು ಬಗ್ಗೆ, ನಾಲ್ಕು ರಕ್ಷಣೆಗಳ ಬಗ್ಗೆ. ನಾಲ್ಕು ಕುದುರೆಗಳು. ಎಲ್ಲಿತ್ತು ಕುದುರೆಗಳು? ಜಕೇರಿಯದಲ್ಲಿ ಇರಂತ ಕುದುರೆಗಳು ಅದರ. ಸೊ ಎರಡು ಏನ್ ಬಿಟ್ಟಂತೆ? ತಾಮ್ರದ ಬೆಟ್ಟ ನಡುವೆ ನಾಲ್ಕು ರಥಗಳು ಬಂತು. ವೆರಿ ಗುಡ್. ಆಮೇಲೆ ನೆಕ್ಸ್ಟ್ ಇದೇನ್? ಇದೇನ್ ತೋಟದಲ್ಲಿ ಇರಂತ ನಾಲ್ಕು ನದಿಗಳು ಅಲ್ವರ. ಸೊ ಇದನ್ನೆಲ್ಲ ಓದಿದ್ದೆ ಅದರ. ಇದೇ ತರ ಸಿಮಿಲರ್ ಏನದೇ ಒಂದು ಪಾಠ ಅದರ. ಸರಿ, ನಾವೇನ್ ಮಾಡೋಣ? ಇದರಲ್ಲಿ ಅದು ಕೊಟ್ಟಿರುವಂತ ವಸ್ತುಗಳಲ್ಲಿ, ಇಂತ ಕೊಟ್ಟಿರುವಂತ ಒಂದು ಕಾರ್ಯಗಳಲ್ಲಿ, ಇದರಲ್ಲಿ ಏನನ್ನು ನಾವು ಯೋಚನೆ ಮಾಡ್ಬೋದು, ಏನ್ ನಾವು ದೇವರ ಒಂದು ಯೋಜನೆಗೆ ನಾವು ಇದಾಗ್ತಾರೆ ಅಂತ ನಾವೇನ್ ಮಾಡೋಣ? ನಾವು ಒಂದು ಓದ್ಬಿಟ್ಟೋಣ. ಫಸ್ಟ್ ಇದ್ದಿದ್ದು ಗುಂಪು ಯಾವ್ದು ಅಂತಂದ್ರೆ, ಏನ್ರಿ, ಯಾವ ಗುಂಪು? ಗೆರ್ಷೋನ ಗುಂಪು, ಕರೆಕ್ಟಾ? ಗೆರ್ಷೋಮ್ ಆ ಗುಂಪು ಅವರು ಯಾವ ಕಡೆ ವಾಸ ಮಾಡ್ತಾ ಇದ್ದಿದ್ದವರು? ಈಸ್ಟ್ ವೆಸ್ಟ್ ಅದರ. ಏನ್ರಿ ಅಂದ್ರೆ ಪಶ್ಚಿಮ ದಿಕ್ಕಲ್ಲಿ ಏನ್ ಮಾಡ್ತಾ ಇದ್ದಾರ? ಅವರು ವಾಸ ಮಾಡ್ತಾರೆ. ಸರಿ, ಇವಾಗ ಬೈಬಲ್ ಅಲ್ಲಿ ಪಶ್ಚಿಮ ದಿಕ್ಕಂದ್ರೆ ಏನು? ದೇವ್ರ ದಿವಸ ಕೂಡ ಕ್ಲಾಸ್ ನಿನ್ನೆ ಆಯ್ತಲ್ವಾ? ರೆಗ್ಯುಲರ್ ಆಗಿ ಬರ್ತಾಯಿದ್ದೀರಾ? ಸರಿ, ಅಲ್ಲಿ ಬಂದ್ರೆ ನಿಮ್ಗೆಲ್ಲ ಕ್ಲೀನ್ ಹೇಳ್ಕೊಡ್ತಾ ಇದ್ರ. ಪಶ್ಚಿಮ ದಿಕ್ಕು ಅಂತಂದ್ರೆ ಬೈಬಲ್ ನಲ್ಲಿ ಅರ್ಥಗಳಿದೆ. ನೆನೆ ನೋಡ್ಬೇಕಾದ್ರೆ ಏನ್ ನೋಡಿದ್ರೆ? ನೀನ್ ಏನ್ ಸಬ್ಜೆಕ್ಟ್ ಅಲ್ಲಿ ನೋಡಿದ್ರೆ? ಕಲರ್ಗಳು ಅಲ್ವ. ಸೊ ಕಲರ್ಗಳಿಗೆ ಏನ್ ಅರ್ಥ ಇದೆ ಅಂತ ಮಾಡಿದ್ರ? ಸೊ ಸತ್ಯವೇದಲ್ಲಿ ಕಲರ್ಗಳಿಗೆ ಏನಿದೆ ಅರ್ಥಗಳಿದೆ ಅಂದ್ರೆ, ಅದೇ ತರ ದಿಕ್ಕು ಡೈರೆಕ್ಷನ್ ಅಂತ ಹೇಳ್ಬೇಕಾದ್ರೆ ಡೈರೆಕ್ಷನ್ಸ್ ಏನಿದೆ ಬೈಬಲ್ ನಲ್ಲಿ ಅರ್ಥ ಇದೆ. ಏನಪ್ಪ ಪಶ್ಚಿಮ ದಿಕ್ಕು ಅಂತ ಏನ್ ಅರ್ಥ ಅಂತಂದ್ರೆ, ಅದು ಭೂಮಿ ಸಂಬಂಧವಾಗಿರೋಂತ ಒಂದು ಡೈರೆಕ್ಷನ್, ಅದೇ ಅರ್ಥ್ಲಿ ಕೋರ್ಸ್. ಹೆಂಗೆ ಅಂತ ಹೇಳ್ಬೇಕಾದ್ರೆ ನೋಡಿರ್ತೀನಿ, ಯಾಜಕ ಏನ್ರಿ ಅಂದ್ರೆ ಪಾಪ ನಿವಾರಣೆ ದಿನ ಏನ್ ಮಾಡ್ತಾರೆ ಅಂತಂದ್ರೆ, ಈ ಒಂದು ದಿಕ್ಕನ್ನು ಹೊರಡೋಗ್ಬಿಟ್ಟು ಈ ಬಲಿಪೀಠದ ಮೇಲೆ ಬಲಿಗಳನ್ನ ಸಲ್ಸಿದ ಮೇಲೆ ರಕ್ತ ಅಂತ ಮಹಾಪುರುಷ ತೊಡಕೋಗ್ಬಿಟ್ಟು ಅಲ್ಲಿ ರಕ್ತ ಎಲ್ಲ ಏನ್ ಮಾಡ್ತಾರೆ, ಅಲ್ಲಿ ಏನ್ ಮಾಡ್ಬಿಟ್ಟು ವಾಪಸ್ ತಿರ್ಗಡೆ ಹೊರಗಡೆ ಬಂದ್ಬಿಟ್ಟು ಇಸ್ರೇಲ್ ದೇವ್ರಿಗೆ ಏನ್ ಮಾಡ್ತಾರೆ ಅಲ್ಲಿ ಆಶೀರ್ವಾದ ಮಾಡ್ತಾ ಇದ್ರು. ಅಂದ್ರೆ ಈ ದೇವರ ಹೆಸರು ಗುಡಾರು ಹೊರಗಡೆ ಹೋಗ್ಬೇಕಾದ್ರೆ ಯಾವ ಡೈರೆಕ್ಷನ್ ಯಾವ ಡೈರೆಕ್ಷನ್ ಹೋಗ್ತಾ ಇದ್ರು?
ಈಸ್ಟ್ ಟು ವೆಸ್ಟ್,
ಈಸ್ಟ್ ಟು ವೆಸ್ಟ್ ಅಲ್ವ. ಯಾವಾಗ ಸ್ಯಾಕ್ರಿಫೈಸ್ ಮಾಡ್ಬೇಕಾದ್ರೆ, ಅದೇ ಬ್ಲೆಸ್ ಮಾಡ್ಬೇಕಾದ್ರೆ ಯಾವ ಡೈರೆಕ್ಷನ್ ಬರೋರು? ವೆಸ್ಟ್ ಇಂದ ಈಸ್ಟ್ ಅವರು ಅವ್ರು ಬರೋದು. ಅಂದ್ರೆ ಅಂದ್ರೆ ವೆಸ್ಟ್ ಇಂದ ಈಸ್ಟ್ ಬರೋದಂತ ಏನು ಅಂತಂದ್ರೆ, ಏನಂದ್ರೆ ಒಂದು ಆಶೀರ್ವಾದ ಮಾಡೋಂತ ಒಂದು ಒಂದು ಸಮಯ. ಅಂದ್ರೆ ಏನಂದ್ರೆ ಒಂದು ಅರ್ಥ್ಲಿ ಡೈರೆಕ್ಷನ್, ಅರ್ಥ್ಲಿ ಕೋರ್ಸ್ ಅದು ಅದರ. ಅಂದ್ರೆ ಇದೇನ್ ರೆಪ್ರೆಸೆಂಟ್ ಮಾಡ್ತಾರೆ ಅಂತಂದ್ರೆ, ಈ ಒಂದು ಗುಂಪಿನ ಜನಾಂಗ ಏನ್ರಿ ಒಂದು ಲೋಕಕ್ಕೆ ಒಂದು ಏನಂದ್ರೆ ಒಂದು ಜನಗಳಿಗೆ ಏನ್ ಮಾಡ್ತಾರೆ ಅಲ್ಲಿ ಸೂಚನೆ ಮಾಡ್ತಾರೆ. ಅಂದ್ರೆ ಇಡೀ ಕ್ರಿಸ್ತನ ಒಂದು ರಾಜ್ಯದಲ್ಲಿ ಇಡೀ ಒಂದು ಲೋಕ ಜನಗಳು ತಿರ್ಗಾ ಪುನರ್ತನ ಆಗಿ ಬರುವಂತ ಒಂದು ಕೂಟಕ್ಕೆ ಏನ್ ಮಾಡ್ತಾರೆ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. ಅದೇ ನೋಡ್ಬೇಕ್ರೆ ಗೆರ್ಷೋನ್ ಅಂತಂದ್ರೆ ಆ ಪದದ ಅರ್ಥ ಏನು ಅಂತಂದ್ರೆ, ಏನ್ ರೆಸ್ಕ್ಯೂಡ್ ಅಂತ ಅಂದ್ರೆ ಕಾಪಾಡಲ್ಪಟ್ಟವರು ಅಂತ. ಅಂದ್ರೆ ಅಂದ್ರೆ ಕ್ರಿಸ್ತನು ಏನ್ ಮಾಡೋದಂದ್ರೆ, ಇಡೀ ಲೋಕ ಜನಗಳಿಗೆ ಏನ್ ಮಾಡಿದ್ರೆ ತನ್ನ ಒಂದು ಪ್ರಾಣ ಒಂದು ತ್ಯಾಗ ಮಾಡ್ಬಿಟ್ಟೆ ಮಾಡಿದ್ರೆ ಎಲ್ಲಾರನ್ನು ಕಾಪಾಡಿದ್ದಾರೆ. ಸೊ ಅದನ್ನೇ ಮಾಡೋದಲ್ಲಿ ಇಡೀ ಲೋಕ ಜನಾಂಗ ಏನ್ ಮಾಡೋದಲ್ಲಿ ಅಲ್ಲಿ ರೆಪ್ರೆಸೆಂಟ್ ಮಾಡೋದು. ಅವ್ರಿಗೆ ಏನೋ ಒಂದು ಜವಾಬ್ದಾರಿ ಕೊಟ್ಟಿದ್ರು ಅಂತಂದ್ರೆ, ಈ ಅಂಗಳದಲ್ಲಿರುವಂತ ಒಂದೇ ಒಂದು ತೆರೆ ಏನ್ ಮಾಡಿದ್ರು ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ರು. ಅಂದ್ರೆ ಅದೇನಪ್ಪ ರೆಪ್ರೆಸೆಂಟ್ ಮಾಡ್ತದೆ ಅಂತಂದ್ರೆ, ಯೇಸು ಕ್ರಿಸ್ತನ ಮುಖಾಂತರ ಬರುವಂತ ಒಂದು ನೀತಿವಂತಿಕೆ. ಕರೆಕ್ಟಾ? ನೋಡ್ಬೇಕಾದ್ರೆ ನೋಡಿರ್ತೀನಿ, ಆ ಒಂದು ಕೋರ್ಟ್ ಅಂತ ಹೇಳ್ತಾರೆ ಅಂಗಳ, ಅಂಗಳದ ಒಳಗಡೆನೆ ಯಾರಿದ್ರು ಅಂದ್ರೆ ಲೇವಿಗಳು, ಯಾಜಕರು, ಮಹಾಯಾಜಕರು ಎಲ್ಲಿದ್ರು? ಎಲ್ಲರೂ ಎಲ್ಲರ ಅಂಗಳದ ಒಳಗಡೆನೆ ಇದ್ರು. ಅದೇ ತರ ಕ್ರಿಸ್ತನೊಂದಿಗೆ ದೇವರೊಂದಿಗೆ ಫೆಲೋಶಿಪ್ ಬರಬೇಕು ಅಂತಂದ್ರೆ ಎಲ್ಲಾರು ಯಾರ ಮುಖಾಂತರ ಬರಬೇಕು ಅಂತಂದ್ರೆ, ಆ ಒಂದು ಏನ್ರಿ ಕ್ರಿಸ್ತನ್ ಮುಖಾಂತರ ಬರ್ಬೇಕು. ಅದೇ ನೋಡ್ಬೇಕಾದ್ರೆ ದೇವರ ದರ್ಶನ ಬಿಡೋದಕ್ಕೆ ಎಷ್ಟು ಗೇಟ್ ಗಳಿತ್ತು? ಒಂದೇ ಗೇಟ್. ಆ ಒಂದು ಗೇಟ್ ಯಾರು? ಯೇಸು ಕ್ರಿಸ್ತನ್. ಯೇಸು ಕ್ರಿಸ್ತನ್ ಹೇಳ್ತಾರಲ್ಲ, ನಾನೇ ನಿಜವಾದ ಒಂದು ಬಾಗಿಲು ಅಂದ್ರೆ ಓದಿರ್ತೀನಿ ಜಾನ್ 10 ಚಾಪ್ಟರ್ 9th ವರ್ಸ್, ಯೋಹಾನ ನಾನೇ ಆ ಬಾಗಿಲು,
ನನ್ನ ಮುಖಾಂತರವಾಗಿ ಯಾವನಾದ್ರೂ ಒಳಗೆ ಹೋದರೆ ಸುರಕ್ಷಿತನಾಗಿದ್ದು ಒಳಗೆ ಹೋಗುವನು ಹೊರಗೆ ಬರುವ.
ನೋಡ್ರ ಅಂದ್ರೆ ಯೇಸು ಕ್ರಿಸ್ತನ್ ಮುಖಾಂತರ ಹೋದ್ರೆ ಸೇಫ್ ಆಗಿರ್ತಾರೆ, ಇರೋದಕ್ಕೆ ಸಾಧ್ಯ ಅಲ್ವರ. ಅದ್ ನೋಡ್ಬೇಕ್ರೆ ಆ ಒಂದೇ ಒಂದ್ ಗೇಟ್ ಯಾರಂದ್ರೆ ಯೇಸು ಕ್ರಿಸ್ತನ ಸೂಚನೆ ಮಾಡ್ತಾ ಇದಾರ. ಅದ್ರ ಬೇರೆ ಬಾಗಿಲುಗಳು ಇತ್ತಂದ್ರೆ ಬೇರೆ ಬಾಗಿಲುಗಳು ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರ, ನಾನೇ ಮಾರ್ಗವೋ, ನಾನೇ ಜೀವವೋ, ನಾನೇ ಸತ್ಯವೋ. ಅಂದ್ರೆ ಆ ಜೀವಕ್ಕೆ ಇರೋದು ಒಂದೇ ಮಾರ್ಗ ಯಾವ್ದಂತಂದ್ರೆ ಯೇಸು ಕ್ರಿಸ್ತ ಅಂದ್ರ. ಜಾನ್ 14 ಚಾಪ್ಟರ್ 6th ವರ್ಸ್ ಹೇಳ್ತಾರೆ ಅದರ. ಅದೇ ನೋಡ್ಬೇಕ್ರೆ ಯೇಸು ಕ್ರಿಸ್ತನ್ ಬಿಟ್ರೆ ಬೇರೆ ಮಾರ್ಗನೇ ಇಲ್ಲ ರಕ್ಷಣೆ ಹೊಂದಕ್ಕೆ. ಅಂದ್ರೆ ಕ್ರಿಸ್ತನ ರಾಜ್ಯದಲ್ಲಿ ಎಲ್ಲಾ ಜನಗಳು ರಕ್ಷಣೆ ಹೊಂದ್ಬೇಕು ಅಂದ್ರೆ ಯಾರ ಮುಖಾಂತರ ಮಾತ್ರ ಬರ್ಬೇಕು? ಯೇಸು ಕ್ರಿಸ್ತ ಮುಖಾಂತರ ಬರ್ಬೇಕು. ಅದರ ಅದಕ್ಕೆ ಇನ್ನೊಂದು ಓದಿತೀನಿ, ಅಪೊಸ್ತಲ ಕೃತ್ಯಗಳು 4th ಅಧ್ಯಾಯ 12th ವಚನ. ಆಕ್ಟ್ಸ್ ಆಫ್ ದ ಅಪೋಸ್ಟಲ್ಸ್ 4:12
ಸಿಕ್ಕುವುದಿಲ್ಲ
ನೋಡ್ರ ಯೇಸು ಕ್ರಿಸ್ತನ್ ಬಿಟ್ರೆ ಬೇರೆ ಯಾವ ಹೆಸರು ಏನಿಲ್ಲ ರಕ್ಷಣೆ ಆಗೋದಕ್ಕೆ ಸಾಧ್ಯ. ಅದೇ ತಗೊಂಡ್ಬೇಕಂದ್ರೆ ಆ ಒಂದು ಲೋಕ ಜನಗಳಿಗೆ ರಕ್ಷಣೆ ಬರಬೇಕು ಅಂತಂದ್ರೆ ಯಾರ ಮುಖಾಂತರ ಮಾತ್ರ ಸಾಧ್ಯ ಅಂದ್ರೆ ಕ್ರಿಸ್ತನ ಮುಖಾಂತರ. ಅದು ನೋಡ್ಬೇಕು ಲೋಕ ಜನಗಳು ಆ ಒಂದು ವಿಶ್ವಾಸ ಗೋಡೆ ಓಡೆ ಬರಬೇಕು ಅಂದ್ರೆ ಕ್ರಿಸ್ತನ್ ಮೇಲೆ ಫಸ್ಟ್ ಏನ್ ಮಾಡ್ಬೇಕು ಪ್ರಮುಖವಾಗಿ ಅವರ ನಂಬಿಕೆ ಹೇಳ್ಬೇಕು. ನಂಬಿಕೆ ಹೇಳಿದ್ರೆ ಇದ್ರೆ ಆ ವಿಶ್ವಾಸದೊಡೆ ಬರಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಸಾವಿರಷ್ಟಲ್ಲಿ ಪ್ರತಿಯೊಬ್ಬ ಮನುಷ್ಯ ಪುನರ್ತನ ಬರ್ಬೇಕಾದ್ರೆ ಅವ್ರು ಯಾರಲ್ಲ ವಿಶ್ವಾಸ ಇಟ್ಟೇ ಇರ್ಬೇಕು, ಕ್ರಿಸ್ತನಲ್ಲಿ ಅವ್ರ ವಿಶ್ವಾಸ ಇಟ್ಟೇ ಇರ್ಬೇಕು. ಅದೇ ನೋಡ್ಬೇಕು ಕ್ರಿಸ್ತನ ರಾಜ್ಯದಲ್ಲಿ ಪುನರ್ತನ ಆಗ್ತಾರೆ. ಯಾರ್ಯಾರಿಗೆ ಪುನರ್ತನ ಆಗ್ತಾರೆ? ಆದಾಮ್ನಲ್ಲಿ ಯಾವ ಪ್ರಕಾರ ಎಲ್ಲರೂ ಸಾಯುವರಾದರು, ಅದೇ ಪ್ರಕಾರ ಕ್ರಿಸ್ತನೇ ಎಲ್ಲರೂ ಜೀವಂತವಾಗ್ತಾರೆ. ಎಲ್ಲರೂ ಯಾವ ಪ್ರಕಾರ ಎಲ್ಲರೂ ಒಂದೇ ಸರಿ ಸಾಯ್ತಾರ? ಆದಮ್ನ ಸಾಯ್ಬೇಕಾರ ತನ್ನ ತರಗತಿಯಲ್ಲಿ ಆಗಿದ್ರೆ ಆದಾಮ್ನ ಸಾಯ್ಬೇಕಾರೆ ಎಲ್ಲರೂ ಒಂದೇ ಸರಿ ಸಾಯ್ದಿಲ್ಲ, ಸ್ಟೇಜ್ ಬೈ ಸ್ಟೇಜ್ ಬ್ಯಾಚ್ ಬೈ ಬ್ಯಾಚ್ ಆಗಿ ಏನ್ ಮಾಡ್ತಾರೆ ಸಾಯ್ತಾರೆ. ಕ್ರಿಸ್ತನಲ್ಲಿ ಪುನರ್ತನ ಬರ್ಬೇಕು ಹೆಂಗೆ ಬರ್ತಾರೆ? ಎಲ್ಲ ಸ್ಟೇಜ್ ಬೈ ಸ್ಟೇಜ್ ಎಲ್ಲ ಒಂದೇ ಸರಿ ಏನಾಗೋದಿಲ್ಲ, ಎದ್ದು ಬರೋದಿಲ್ಲ. ಅದ್ರ ಅಂದ್ರೆ ಕ್ರಿಸ್ತನ ರಾಜ್ಯದಲ್ಲಿ ಪುನರ್ತನ ಅಂತ ಆಗ್ಬೇಕಾದ್ರೆ ಹೆಂಗಾಗ್ತಾರೆ ಹೇಳ್ತಾರೆ? ನಿಧಾನವಾಗಿ ಒಂದು ಪ್ರೊಸೆಸ್ ಬೈ ಪ್ರೊಸೆಸ್ ಏನಾಗೋದು ಆಗೋದು. ಅಂದ್ರೆ ಅದೇ ನೋಡ್ಬೇಕಾದ್ರೆ ಲೋಕ ಜನಗಳಿಗೆ ಕೂಡ ಪುನರ್ತನ ಆಗ್ಬೇಕಾರೆ ಎಲ್ಲಾ ಸತ್ತೋಗಿರೋ ಜನಗಳು ಅಟ್ ಅ ಟೈಮ್ ಏನಾಗೋದಿಲ್ಲ, ಒಂದೇ ಸರ್ತಿ ಎದ್ ಬರೋದಿಲ್ಲ. ಅಂದ್ರ ಹೆಂಗೆ ಇವತ್ತು ಮಣ್ಣಕ್ಕೆ ಹೋಗ್ಬೇಕಾರೆ ಇವತ್ತೊಂದು ಬ್ಯಾಚ್ ಹೋಗ್ತಾರ, ನಾಳೆ ಇನ್ನೇನು ಬ್ಯಾಚ್ ಹೋಗ್ತಾರೋ ಅದೇ ಥರ ಇದೆ. ಪುನರ್ತನ ಬರ್ಬೇಕು ಹೆಂಗ್ ಬರ್ತಾರೆ? ನಿಧಾನವಾಗಿ ಅಂತ ಒಂದೊಂದೇ ಬ್ಯಾಚ್ ಬೈ ಬ್ಯಾಚ್ ಆಗಿ ಏನಾಗುತ್ತೆ ಅವ್ರು ಬರೋದು. ಅದಕ್ಕೆ ಪುನರ್ತನ ಯಾವ ಆರ್ಡರ್ ಅಲ್ಲಪ್ಪ ಇರ್ತದೆ ಅಂತಂದ್ರೆ ರಿವರ್ಸ್ ಆರ್ಡರ್. ರಿವರ್ಸ್ ಆರ್ಡರ್ ಅಂತಾರೆ ಲೋಕ ಜನರಲ್ಲಿ ಪುನರ್ತನದಲ್ಲಿ ಫಸ್ಟ್ ಯಾರು ಎದ್ದು ಬರ್ತಾರೆ ಅಂತಂದ್ರೆ ಯಾರು ಫಸ್ಟ್ ಎದ್ದು ಬರ್ತಾರೆ ಪುನರ್ತನದಲ್ಲಿ? ಕ್ರಿಸ್ತನಲ್ಲಿ ಸತ್ತಿರೋರು. ಲೋಕದ ರಕ್ಷಣೆಯಲ್ಲಿ ಹೇಳಿ, ಲೋಕದ ರಕ್ಷಣೆಯಲ್ಲಿ ಲೋಕದಲ್ಲಿ ಸಾಮಾನ್ಯವಾಗಿ ಎದ್ ಬರ್ತಾರೆ ಪುನರ್ತನದಲ್ಲಿ, ಆ ಪುನರ್ತನದಲ್ಲಿ ಮೊದಲು ಯಾರು ಎದ್ ಬರ್ತಾರೆ? ಪಿತೃಗಳು. ಆಮೇಲೆ ಇಸ್ರೇಲ್ ಅಲ್ಲಿ ಯಾರು? ಅದೇ ಅಲ್ಲಿ ಪಿತೃಗಳು ಬಂದ್ಬಿಡ್ತಾವಲ್ಲ. ಹೆಂಗೆ ಬರ್ತಾರೆ ಅಂತಂದ್ರೆ ಪುನರ್ತನದಲ್ಲಿ ಯಾರು ಲಾಸ್ಟ್ ಅಲ್ಲಿ ಸಾಯ್ತಾರೋ, ಅಂದ್ರೆ ಜನರಲ್ ವರ್ಲ್ಡ್ ಅಲ್ಲಿ ಜನರಲ್ ಪಬ್ಲಿಕ್ ಅಲ್ಲಿ ಲಾಸ್ಟ್ ಅಲ್ಲಿ ಯಾರು ಸಾಯ್ತಾರೋ ಅವರೇ ಫಸ್ಟ್ ಏನಾಗೋದು ಎದ್ ಬರೋದು. ಯಾಕೆ ಆದಾಮ್ ಎದ್ ಬರೋದಿಲ್ಲ ಫಸ್ಟ್? ಆದಾಮ್ ಫಸ್ಟ್ ಎದ್ ಬರೋದಿಲ್ಲ. ಯಾಕೆ ಅಂದ್ರೆ ಆದಾಮ್ ಒಂದೇ ಸರಿ ಫಸ್ಟ್ ಎದ್ ಬಂದ್ಬಿಟ್ಟ ಅಂದ್ರೆ ಆದಾಮ್ ಇರೋ ಸಿಚುವೇಶನ್ ನೋಡಿದ್ರೆ ಏನಾಗಲ್ಲ ಅವ್ಗೆ, ಅದು ಕೋಪ ಕೋಪ ಆಗೋದಿಕ್ಕೆ ಆಗೋದಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ ರಿಸರೆಕ್ಷನ್ ರಿವರ್ಸ್ ಆರ್ಡರ್ ಏನಾಗೋದು ಅಲ್ಲೇ ಬರೋದು. ಉದಾಹರಣೆ ಹೇಳ್ಬೇಕಂದ್ರೆ ನೋಡಿ ನಮ್ಮ ತಾತ ಮುತ್ತಾತ ಅದರ ಅವ್ರಲ್ಲ ಏನಾದ್ರು ನನ್ಕಿಂತ ಮುಂಚೆನ ಬಿಟ್ರ ಸತ್ತೋಗ್ಬಿಟ್ಟ. ಅದ್ರ ಇವಾಗ ಇಮ್ಯಾಜಿನ್ ಮಾಡಿ ಪುನರ್ತನ ಬರ್ಬೇಕಾರೆ ಅವ್ರು ಫಸ್ಟ್ ಎದ್ ಬಂದ್ಬಿಟ್ಟ ಅಂತಂದ್ರೆ ಅವ್ರನ್ನ ನನ್ನ ಕನ್ನಡಿಗೆ ಸಾಧ್ಯನಾ? ಆದ್ರೆ ನಾವ್ ಎದ್ ಬಂದಿ, ನಾವು ನಮ್ಮ ಮಕ್ಕಳೆಲ್ಲ ಎದ್ ಬಂದಿ, ಅವಾಗ ರಿವರ್ಸ್ ಆರ್ಡರ್ ಹೋದ್ರೆ ಹೆಂಗಿರ್ತದೆ? ನಾವು ಅವ್ರನ್ನ ಏನ್ ಮಾಡ್ಬೋದು? ಅವ್ರನ್ನ ಸ್ವೀಕಾರ ಮಾಡ್ಬೋದು. ಅಂದ್ರೆ ಅವ್ರನ್ನ ನಾವು ಅಕ್ಸೆಪ್ಟ್ ಮಾಡ್ಬೋದು, ಅವ್ರನ್ನ ನಮ್ಮ ಕಂಡಿಡಿಬಹುದು ಅಲ್ವರ. ನಾವು ಅವ್ರ ಬಗ್ಗೆ ಏನ್ ಮಾಡೋದು ಸತ್ಯನೆಲ್ಲ ಹೇಳ್ಬೋದು. ಅದೇ ನೋಡ್ಬೇಕು ರಿಸರ್ವೇಷನ್ ಹೆಂಗಿರ್ತದೆ ಅಂದ್ರೆ ರಿವರ್ಸ್ ಆರ್ಡರ್ ಏನಾಗಿರ್ತಾರೆ ಅಲ್ಲಿ ಇರ್ತಾರೆ ಹೊರತು ಫಸ್ಟ್ ಯಾರ ಸತ್ರ ಅವ್ರೇನಾಗೋದಿಲ್ಲ ಫಸ್ಟ್ ಪುನರ್ತನಾಗ ಬರ್ತದೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ರಲ್ಲ ಮೆನಿ ದಟ್ ಆರ್ ಲಾಸ್ಟ್ ಶಲ್ ಬಿ ಫಸ್ಟ್ ಫಸ್ಟ್ ಶಲ್ ಬಿ ಲಾಸ್ಟ್ ಅಂತ. ಅದೇ ನೋಡ್ಬೇಕು ರಿಸರ್ವೇಷನ್ ಏನಾಗೋದು ರಿವರ್ಸ್ ಆರ್ಡರ್ ಇರೋದು ಅಂದ್ರ ಅದು ಮಾತ್ರ ಅಲ್ಲ ರಿವರ್ಸ್ ಆರ್ಡರ್ ಏನ್ರೆ ಪುನರ್ತನಾಗ ಬಂದವರಿಗೆ ವಯಸ್ಸು ಕೂಡ ಏನಾಗ್ತಾರೆ ಅವಾಗ ಅವ್ರು ಕೂಡ ಆಯ್ತಾರೆ ರಿವರ್ಸ್ ಆರ್ಡರ್ ಅಲ್ಲೇ ಹೋಗೋದಲ್ಲ. ಇವಾಗ ವಯಸ್ಸು ಏನಾಗ್ತಾರೆ ಬರ್ತಾ ಬರ್ತಾ ಜಾಸ್ತಿ ಆಗ್ತದ 30, 40, 50, 60. ಕ್ರಿಸ್ತನ ರಾಜ್ಯದಲ್ಲಿ ವಯಸ್ಸು ಏನಾಗ್ತದೆ ಅವಾಗ ಬರ್ತಾ ಬರ್ತಾ ಏನಾಗ್ತಾರ ಅಲ್ಲಿ ಕಮ್ಮಿ ಆಗ್ತದ. ಓದಿ ನಿಂತೀನಿ ಎಲ್ಲಿ ಎಲ್ಲಿದೆ ವಚನ ಅದು? ಏಷ್ಯಾದಲ್ಲಿ ಏಷ್ಯಾದಲ್ಲಿ 66 ವಯಸ್ಸು ರಿವರ್ಸ್ ಆಗ್ತಾರೆ ಅಂತ ಅಲ್ಲಿದ್ಯಾ? ಅದಕ್ಕಿಂತ ಸ್ವಲ್ಪ ರಿವರ್ಸ್ ಬರ್ಬೇಕು. ಜೋಬ್ 33:25 ಓದಿ, ಜೋಬ್ 33:25 ಜೋಬ 33:25 ನೋಡ್ರ ಅವನ ದೇಹವು ಬಾಲ್ಯಕ್ಕಿಂತಲೂ ಕೋಮಲವಾಗುವುದು. ಪುನಃ ಎಳೆತನದ ದಿವಸಗಳೇನ್ ಮಾಡ್ತಾನ ಅವನ ಅನುಭವಿಸೋಣ. ಅಂದ್ರೆ ಪುನಃ ಎಳೆತನದ ದಿನಸ ಬರ್ತಾನೆ ಅಂತ ಏನಾಗ್ತಾರೆ ಏಜ್ ಏನಾಗ್ತಾರೆ ವಾಪಸ್ ರಿವರ್ಸ್ ಆಟಲ್ ಆಗ್ತದೆ. ನೋಡ್ಬೇಕು ಕ್ರಿಸ್ತನ ರಾಜ್ಯದಲ್ಲಿ ಅವನ್ ದೇವ್ರಿಗೆ ಹೆಂಗೆ ವಿಜಯನಾಗಿ ನಡ್ಕೊಂತಾನೋ ಸ್ಲೋ ಆಗಿ ಏನ್ ಮಾಡ್ತಾನೆ ಹಂಗೆ ದೇಹದಲ್ಲಿ ಬದಲಾವಣಿಕೆಗಳು ಬರ್ತಾರೆ. ಎಲ್ಲರೂ ಯೋಚನೆ ಮಾಡಿ ವಯಸ್ಸು ಆಗ್ತಾ ತಲೆ ಕೂದ್ಲ ಬೆಳಿಗ್ಗೆ ಆ ತಲೆ ಕೂಡಲೇ ಬೆಳಿಗ್ಗೆ ಆಗೋದು ನೋಡಿ ಇನ್ನ ಬೆಳಿಗ್ಗೆ ಜಾಸ್ತಿ ಆಗ್ಬಿಡ್ತಾರೆ ಟೆನ್ಷನ್ ಆಗಿ ಅಲ್ವ. ಅದಕ್ಕೆ ಕ್ರಿಸ್ತನ ರಾಜ್ಯದಲ್ಲಿ ಏನಂತಾರೆ ವೈಟ್ ಕೂದ್ಲಲ್ಲಂಗೆ ಬೆಳ್ಳಿಕ್ ಆಗಿರೋ ಕೂದ್ಲೆಲ್ಲ ದೇವ್ರಿಗೆ ಯೋಗ ನಡೀತಾರ ಅವಾಗ ಏನಾಗ್ತಾರೆ ವಾಪಸ್ ಕಪ್ಪ ಆದ್ರೆ ಅವ್ನ್ ಎಷ್ಟು ಪ್ರೋತ್ಸಾಹ ಅದ್ರ ಅವ್ನ್ ಎಷ್ಟು ಒಂದು ಆಸಕ್ತಿ ಬರ್ತಾರೆ. ಅಂದ್ರೆ ದೇವ್ರಿಗೆ ಇನ್ನೇ ಏನಾಗ್ಬೇಕು ನಾನು ಇನ್ನ ವಿಜಯನ ನಡಿಬೇಕು ಅಂದ್ಬಿಟ್ಟು ಅವನು ಇನ್ನ ಆಸಕ್ತಿ ಏನ್ ಮಾಡ್ತಾನೆ ಗೊತ್ತಾ, ತನ್ನಲ್ಲಿ ಏನಾಗ್ತಾರೆ ಇನ್ನ ಒಂದು ಗುಣಲಕ್ಷಣಗಳನ್ನ ದೇವ್ರಿಗೆ ನೋಡಿಸ್ತಾನೆ. ಆ ರೀತಿ ದೇವ್ರ ಏನ್ ಮಾಡ್ತಾರೆ ಕ್ರಿಸ್ತನ ರಾಜ್ಯದಲ್ಲಿ ಆಶೀರ್ವಾದಗಳನ್ನ ಏನ್ ಮಾಡ್ತಾರೆ ಅವ್ರಿಗೆ ಕೊಡ್ತಾರೆ. ಅದರ ಏನಕ್ಕೆ ಅಂದ್ರೆ ಇನ್ಸೆಂಟಿವ್ ಆಗಿ ಅವನ ಎನ್ಕರೇಜ್ ಮಾಡೋದಕ್ಕೋಸ್ಕರ ದೇವ ನೀತಿ ಮಾರ್ಗ ನಡೆಯೋದಕ್ಕೋಸ್ಕರ ಏನ್ ಮಾಡ್ತಾರೆ ಅವ್ನಿಗೆ ಹಂಗೆ ಸಹಾಯ ಮಾಡ್ತಾರೆ ಕೊಡ್ಬಿಡ್ತಾರ. ಕ್ರಿಸ್ತನ ರಾಜ್ಯದಲ್ಲಿ ರಾಜ್ಯ ಮಾರ್ಗ ಇರ್ತದೆ, ಅದು ಎಂತ ಮಾರ್ಗ ಅಂತೆ? ಐಜಯ 35 ಹೈವೇಗೆ ಏನಂತ ಹೆಸರು ಇನ್ನೊಂದು ಐಜಯ 35:8 ಬೈಬಲ್ ಓದಿ. ಎಂತ ಮಾರ್ಗ ಅಂತ ಅದು ನೋಡ್ರಿ, ರಾಜ್ಯ ಮಾರ್ಗ ಇರುವುದು ಎಂತ ಮಾರ್ಗ? ಪರಿಶುದ್ಧ ಮಾರ್ಗ ಅಲ್ವಾ? ಪರಿಶುದ್ಧವಾಗಿ ಯಾರು ಬಳಲಿಕ್ಕೆ ಆಸಕ್ತಿ ಇರ್ತದೋ ಆ ಮಾರ್ಗದಲ್ಲಿ ಅಂತವ್ರಿಗೇನ್ರಿ ನನ್ನ ಪರ್ಮಿಷನ್. ಅಂದ್ರೆ ಎಷ್ಟು ಪರಿಶುದ್ಧವಾಗಿರ್ತಾನೋ ಅಷ್ಟೊಂದು ದೇಹದಲ್ಲಿ ಏನ್ ಮಾಡೋದು ದೇವ್ರವ್ಗೆ ಆಶೀರ್ವಾದ ಕೊಡ್ತಾ. ಅದ್ ನೋಡ್ಬೇಕಾದ್ರೆ ವಯಸ್ಸು ಕೂಡ ಏನಾಗ್ತಾ ಇಲ್ಲ, ರಿವರ್ಸ್ ಆಗ್ತಾರೆ. ಅವ್ರು ಅವನೇ ಹೇಳ್ತಾನೆ ಪುನಃ ಎಳೆತನದ ದಿವಸಗಳನ್ನ ಅನುಭವಿಸೋನು. ಅವನ ದೇಹವು ಹೆಂಗಿರ್ತಾನಂತೆ? ಬಾಲ್ಯಕ್ಕಿಂತನೂ ಕೋಮಲವಾಗಿರ್ತದೆ. ಅಲ್ವ ಇಂಗ್ಲಿಷ್ ಅಲ್ಲಿ ಇದ್ರೆ ಎಷ್ಟು ಚೆನ್ನಾಗಿ ಬರ್ತದೆ ಅಂದ್ರೆ ಈಸ್ ಸ್ಕಿನ್ ಶಡ್ ಬಿ ಫ್ರೆಶರ್ ದನ್ ಎ ಚೈಲ್ಡ್ ಅಂತ ಹೇಳ್ತಾರೆ. ಅದರ ಚೈಲ್ಡ್ ಬಾಲ್ಯ, ಬಾಲ್ಯ ಅಂದ್ರೆ ಯಾವ ವಯಸ್ಸು? ಇನ್ಫ್ಯಾಂಟ್ ನೋಡ್ರ, ಇನ್ಫ್ಯಾಂಟ್ ಅಂದ್ರೆ ಎಳೆ ಮಕ್ಕಳು. ಅದರ ನೋಡಿ ಎಳೆ ಮಕ್ಕಳುಗಳು ಏನ್ ಮುದ್ದಾಗಿರ್ತಾವಲ್ಲ ಅದರ, ಅದಕ್ಕಿಂತ ಏನಾಗಿರ್ತಂತೆ ಮನುಷ್ಯರದ ಒಂದು ಇದು. ನಾನು ಇಮ್ಯಾಜಿನ್ ಮಾಡ್ರಿ 1000 years ಅಲ್ಲಿ ಎಲ್ಲ ಎಷ್ಟು ಬ್ಯೂಟಿಫುಲ್ ಆಗಿರ್ಬೋದು ಅಲ್ವರ. ಅದಕ್ಕೆ ನೋಡ್ಬೇಕು ಕ್ರಿಸ್ತ ರಾಜ್ಯದಲ್ಲಿ ಏನ್ರಿ ಎಲ್ಲಾ ಮನುಷ್ಯರು ದೇವ್ರ ಮಾಡ್ತಾ ಇರ್ತಾರೆ, ಆಶೀರ್ವಾದ ಕೊಡ್ತಾರೆ ಪುನರ್ತಾನದಲ್ಲಿ. ಅವಾಗ ಎಲ್ಲರೂ ಯಾವ ಸೋಪ್ ಯೂಸ್ ಮಾಡ್ತಾರೆ? ಯಾವ್ದು ಹಾಕಲ್ಲ. ಯಾಕೆ ಬೇಕು ಸೋಪ್ ಅಂತಾನ? ಇವಾಗ ಎಲ್ಲ ಮಕ್ಳುಗಳು ಯಾವ ಸೋಪ್ ಹಾಕ್ತಾರೆ? 1000 ವರ್ಷದಲ್ಲಿ ಹೆಂಗಿರ್ತದೆ? 1000 ವರ್ಷದಲ್ಲಿ ಇದೇ ಸೋಪ್ ಹಾಕ್ತಾರೆ. ಯಾಕಂದ್ರೆ ಸ್ಕಿನ್ ಹೆಂಗಿರ್ತದೆ ಅಂತೆ. ದೇವ್ರ ರಾಜ್ಯದಲ್ಲಿ ಯಾವ ತರ ಒಂದು ಆಶೀರ್ವಾದ ಕೊಡ್ತಾರೆ ಅದಕ್ಕೆ ನೋಡ್ಬೇಕ್ರೆ, ದೇವರು ಮನುಷ್ಯನ್ನೆಲ್ಲ ಪುನರ್ತನ ಮಾಡಿ ಕರ್ಕೊಂಬರೋದು ಮಾತ್ರ ಅಲ್ಲ, ಅವ್ರ ವಯಸ್ಸುಗಳನ್ನ ವಾಪಸ್ ತಿರ್ಗಾ ಸೇರಿಸೋದು ಮಾತ್ರ ಅಲ್ಲ, ಇಡೀ ಜಗತ್ತಲ್ಲಿರಂತ ವಾತಾವರಣ ಏನ್ ಮಾಡ್ತಾರೆ ದೇವ್ರು ಎನ್ವಿರಾನ್ಮೆಂಟ್ ಬದಲಾಸ್ ಇಡೀ ಭೂಮಿನ ಯಾವ ತರ ಮಾಡ್ತಾರೆ? ಇಡೀ ತೋಟದ ತರ ಮಾಡ್ತಾರೆ ಅಲ್ವರ. ಆಮೇಲೆ ಇಡೀ ಪ್ರಾಣಿಗಳನ್ನ ಯಾವ ತರ ಮಾಡ್ತಾರಂತೆ? ಎಲ್ಲ ಏನ್ ತಿಂತಾರೆ ಅವಾಗ? ಹುಲ್ಲು ತಿಂತಾರೆ ಅಲ್ವರ. ಕ್ರಿಸ್ತನ ರಾಜ್ಯದಲ್ಲಿ ಏನ್ ತಿಂತಾರಲ್ಲ, ಪ್ಯೂರ್ ವೆಜಿಟೇರಿಯನ್. ಯಾಕೆ ಪ್ಯೂರ್ ವೆಜಿಟೇರಿಯನ್ ಆಗಿ ಮಾಡ್ತಾರೆ ದೇವ್ರು? ಮೊದಲು ಇಟ್ಟಿದ್ದೆ ದೇವ್ರು ಏನಂತೆ? ವೆಜಿಟೇರಿಯನ್. ಅಂದ್ರ ನಾನ್ ವೆಜಿಟೇರಿಯನ್ ಮಾಡಿದ್ದೆ ಯಾವಾಗ? ಜಡಪಳಿ ಆಗಿದ ಮೇಲೆ. ಏನಕ್ಕೆ ಚೇಂಜ್ ಮಾಡುವ? ಪ್ರಾಣಿಗಳ ಜಾಸ್ತಿ ಆಗ್ಬಿಡ್ತಾರೆ ಅಂತ. ಹಂಗ ನಾವು ತಿಂದ್ರೆ ಕಮ್ಮಿ ಆಯ್ತದೆ. ಏಜ್ ಫ್ಯಾಕ್ಟರ್ ಅಲ್ವರ. ಅದ್ಗೆ ಬ್ರದರ್ಸ್ ಹೇಳ್ಬೇಕಾದ್ರೆ ಅದು ಒನ್ ಆಫ್ ದ ರೀಸನ್ಸ್ ಏನಂದ್ರೆ ಮ್ಯೂಚುವಲ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಮಾಡ್ತಾರೆ ಪ್ರಾಣಿಗಳನ್ನ ಸಾಕ್ತಾರೆ ಅಂತ. ಪ್ರೈಮರಿ ರೀಸನ್ ಏನು ಅಂತಂದ್ರೆ, ಯಾವಾಗ ಭೂಮಿಲಿ ಇರಂತ ಒಂದು ಕ್ಯಾನಪಿ ಹೊಡೆದಾಕ್ಬಿಟ್ರೆ ಮನುಷ್ಯನ ಆಯುಷ್ ಏನಾಗ್ಬಿಡ್ತು ಒಂದೇ ಸತಿ ಅಲ್ವರ? ಎಷ್ಟು ನಿಯರ್ಲಿ 10% ಬಂದ್ಬಿಡ್ತು. 900 years 90 years ಏನಾಗೋಯ್ತು ಇಳ್ದೋಗಿ ವ್ಯವಸ್ಥೆ ಮಾಡಿರಿ ಅಂದ್ರೆ, ಅವಾಗ ಅವ್ನಿಗೆ ಬೇಕಾಗಿರೋಂತ ಒಂದು ಪ್ರೋಟೀನ್ಸ್ ವಿಟಮಿನ್ಸ್ ಸಫಿಷಿಯಂಟ್ ಆಗಿ ಎಲ್ಲಿ ಸಿಗ್ತಾ ಇರಲ್ಲ ಅಲ್ಲಿ ಅಂತಾರೆ, ಅಲ್ಲಿರೋಂತ ಒಂದು ವೆಜಿಟೇರಿಯನ್ ಇದ್ದಲ್ಲಿ ಅವ್ನಿಗೆ ಸಿಗ್ತಾ ಇರಲ್ಲ. ಅದಕ್ಕೆ ಕಂಪನ್ಸೇಟ್ ಮಾಡಕ್ಕೆ ದೇವರೇ ಮಾಡೋದಂದ್ರೆ ಏನ್ರಿ ಈ ಮಾಂಸವನ್ನ ತಿನ್ನು ಅಂತ ಏನ್ ಮಾಡೋರು ಅಲ್ವರ. ಬರೀ ಮನುಷ್ಯನ್ ಮಾತ್ರ ಅಲ್ಲ, ಇಡೀ ಪ್ರಾಣಿಗಳಿಗೆ ಏನ್ ಮಾಡ್ತಾರ ಅದನ್ನ ಮಾಡೋರು. ಅವಾಗ ಮನುಷ್ಯ ಏನ್ ಮಾಡ್ತಾನೆ, ಆ ಪ್ರಾಣಿಗಳ ತಿನ್ನಂತ ಆಸೆಯಿಂದ ಏನ್ ಮಾಡ್ತಾನೆ, ಇವಾಗ ಆ ಒಂದು ಕುರಿ ಮೇಕೆ ಅದೆಲ್ಲ ಏನ್ ಮಾಡ್ತಾನೆ ತಂದ್ಬಿಟ್ಟು ಇವಾಗ ಮನೇಲಿ ಸಾಕ್ತಾನೆ. ಅದರ ಇಮ್ಯಾಜಿನ್ ಮಾಡಿ ಗಾಡಿ ಗಿಡಿ ಓಡಿಸ್ಬೇಕಾರೆ ಒಂದೇ ಅಂತಾರೆ ಒಂದು ಕೋಳಿ ಮೇಲೆ ಹಾಸ್ಬಿಟ್ಟು ಏನ್ ಮಾಡ್ತಾರೆ, ಆ ಕೋಳಿಗೆ ವಂಶದವ್ರಿಗೆಲ್ಲ ಏನ್ ಬೆಲೆ ಇತ್ತು ಅದನ್ನ ಏನ್ ಮಾಡ್ತಾನೆ, ವಸೂಲಿ ಮಾಡೋರ್ಗೋ ಬಿಡೋದಿಲ್ಲ. ಯಾಕೆಂದ್ರೆ ಅವನ್ಗೆ ಅದ್ರ ಮೇಲೆ ತಿನ್ಬೇಕು ಅಂತ ಆಸೆ ಇರೋದನ್ನ ಅದನ್ನ ಏನ್ ಮಾಡ್ತಾನೆ ಇವಾಗ ಅದನ್ನ ಕಾಪಾಡ್ತಾನೆ. ಇಲ್ದಿರ ಇದ್ರೆ ಏನಾಗೋದು? ಯೋಚನೆ ಮಾಡಿ ಸಿಸ್ಟರ್ ಹೇಳ್ದಂಗೆ ಆ ಫುಲ್ ಏನಾಗಿರೋದು ಹಂಗೆ ಅದು ನಾಶ ಆಗ್ಬಿಡೋದು ಅಲ್ಲ, ಎಸ್ಟಿಂಕ್ಟ್ ಆಗ್ಬಿಡೋದು. ಅದಕ್ಕೆ ಏನ್ ಮಾಡ್ತಾರೆ, ಅದ ಡಿಪೆಂಡೆನ್ಸಿ ಮ್ಯೂಚುವಲ್ ಒಂದು ಇದಾಗ್ಲಿ ಡಿಪೆಂಡೆನ್ಸಿ ಬರಲಿ ಅಂತ ಏನ್ ಮಾಡೋದು ದೇವರು ಅದನ್ನ ಮಾಡೋದು. ಅದೇ ಕ್ರಿಸ್ತನ ರಾಜ್ಯದಲ್ಲಿ ಏನ್ ಮಾಡ್ತೀರಿ ಅವಾಗ ತಿರ್ಗ ಕಂಪ್ಲೀಟ್ ಆಗಿ ತೆಗ್ದಾಗ ತಗೊಂಡಿ. ಓಸಿಯ ಬುಕ್ ಆಫ್ ಓಸಿಯ 2nd chapter 18th verse
ಆ ಕಾಲದಲ್ಲಿ ನಾನು ನನ್ನ ಜನರಿಗಾಗಿ ಭೂಜಂತುಗಳಿಗಾಗಿ ಆಕಾಶ ಪಕ್ಷಿಗಳಿಗೂ ನೆಲದ ಕ್ರಿಮಿ ಕೀಟಗಳಿಗೂ ನಿಬಂಧನೆ ಮಾಡಿ ನಿಲ್ಲಿಸಿ ಬಿಲ್ಲು ಕತ್ತಿ ಕಾಣಗಗಳನ್ನು ದೇಶದಲ್ಲಿ ನಿಲ್ಲದಂತೆ ಧ್ವಂಸಪಡಿಸಿ ನನ್ನ ಜನರು ನಿರ್ಭಯವಾಗಿ ವಾಸಿಸುವಂತೆ ಮಾಡುವೆ.
ನೋಡ್ರ ದೇವ್ರೇನ್ ಮಾಡ್ತಾರಂತೆ, ಅದನ್ನೆಲ್ಲ ಬ್ರೇಕ್ ಮಾಡಕ್ತಾರೆ. ಕ್ರಿಸ್ತ ರಾಜ್ಯದಲ್ಲಿ ಏನಂತಾರೆ ಎಲ್ಲ ಯುದ್ಧಾಭ್ಯಾಸ ಯಾವುದು ಇರೋದಿಲ್ಲ. ಎಲ್ಲರೂ ಏನ್ ತಿಂತಾರೆ ಅಂದ್ರೆ ಎಲ್ಲ ಹೇಳ್ತಾರೆ ಮಾಂಸಾಹಾರಿಗಳು ಯಾವ್ದು ಇರೋದಿಲ್ಲ, ಅವಾಗ ಏನ್ತಾರೆ ಎಲ್ಲ ಸಸ್ಯಹಾರಿಗಳನ್ನ ತಿಂತಾರೆ. ಈ ರೀತಿ ಏನ್ ಮಾಡ್ತಾರೆ, ದೇವರು ತಮ್ಮ ರಾಜಧಾನಿ ಏನ್ ಮಾಡ್ತಾರೆ ಕಣ್ಣು ಕಾಣಿಸೋ ರೀತಿಯಲ್ಲಿ ರಾಜ್ಯನ ಭೂಲೋಕದಲ್ಲಿ ಸ್ಥಾಪನೆ ಮಾಡ್ತಾರೆ. ಅದನ್ನೇ ಏನ್ ಮಾಡೋದು ಅಂದ್ರೆ ಈ ಮೊದಲೇ ಗುಂಪಲ್ಲಿರಂತ ಏನ್ರಿ ವೆಸ್ಟ್ ಅಲ್ಲಿರಂತ ಏನ್ರಿ ಆ ಗೆರ್ಶಿಯನ್ ಮುಖಾಂತರ ಮಾಡೋದು ನಮ್ಗೆ ನೋಡ್ತಿರೋದ್ರ. ಸರಿ, ಎರಡನೇ ಒಂದು ಕೂಟ ಯಾವ್ದಿತ್ತು ಅಂತ ಅಲ್ಲಿ ಎರಡನೇ ಕೂಟದವ್ರು ಯಾರಂತೆ? ಕೊಹತದವರು ಅಲ್ವರ. ಕೊಹತದವ್ರಿಗೆ ಅವ್ರು ಯಾವ ದಿಕ್ಕಲ್ಲಿ ಇದ್ರು ಅಂದ್ಕೊಟ್ಟಿದ್ದಾರೆ ಅಲ್ವರ, ಅಂತಾರೆ ಯಾವ ದಿಕ್ಕು? ಯಾವ ದಿಕ್ಕು? ದಕ್ಷಿಣ ದಿಕ್ಕು ಅದರ. ಅಂದ್ರೆ ಯಾವ ಡೈರೆಕ್ಷನ್? ಸೌತ್ ಡೈರೆಕ್ಷನ್ ಅದರ. ಸರಿ, ಬೈಬಲ್ ಅಲ್ಲಿ ಸೌತ್ ಅನ್ನ ಏನರ್ಥ, ದಕ್ಷಿಣ ದಿಕ್ಕನ್ನ ಏನರ್ಥ? ಅದರ ಉತ್ತರ ದಿಕ್ಕಂದ್ರೆ ದೇವರಿರುವಂತ ಸ್ಥಳ. ಅದರ ಅಂದ್ರೆ ಯಾವ್ದು ದೇವರಲ್ಲಿ ಇದಾರೆ ದಕ್ಷಿಣ ದಿಕ್ಕಲ್ಲಿ ಅಂದ್ರೆ ಇಂಡಿಯಾ ನೀವು ಡೆಲ್ಲಿಲಿ ಕೂತಾರ ಮತ್ತೆ ಹೇಳ್ರಿ ಉತ್ತರ ದಿಕ್ಕಂದ್ರೆ ಏನರ್ಥ ಹಂಗಾರೆ ದೇವರೆಲ್ಲವ್ರೆ ಹಾ ಪರಲೋಕದಲ್ಲಿರುವ ನಮ್ಮ ಅಲ್ಲಿ ಹಂಗಂದ್ರೆ ದೇವರಲ್ಲಿ ನಾರ್ತ್ ಅಂದ್ರೆ ಹೆವೆನ್ ಸೌತ್ ಅಂದ್ರೆ ಏನ ಆಪೋಸಿಟ್ ಆಫ್ ಹೆವೆನ್ ಅಂದ್ರ ಅಂದ್ರೆ ಹೇಳುವ ಭೂಮಿ ಅಂದ್ರ ಅಂದ್ರೆ ಭೂಮಿಗೆ ಏನ್ರಿ ದಕ್ಷಿಣೆಯಲ್ಲಿ ಬರುವಂತ ಇನ್ನೊಂದು ಗುಂಪನ್ನ ಏನ್ ಮಾಡ್ತಾರೆ ಇದು ನೋಡ್ಸೋದು ಅಂದ್ರೆ ಅದೇ ನೋಡ್ಬೇಕ್ರೆ ಈ ಕೊಹಾತ್ ಅಂದ್ರೆ ಪದದ ಅರ್ಥ ಏನಂತಂದ್ರೆ ಏನ್ರಿ ಕೊಮರೇಡ್ ಅಂತ ಹೇಳ್ತಾರೆ ಕೊಮರೇಡ್ ಅಂದ್ರೆ ಸಂಗಾತಿಗಳು ಅಂತಂದ್ಬಿಟ್ಟು ಅಂದ್ರ ಸೊ ಅದೇ ನೋಡ್ಬೇಕ್ರೆ ಇದು ಯಾರನ್ನಪ್ಪ ಸೂಚನೆ ಮಾಡ್ತಾರೆ ಅಂತಂದ್ರೆ ನೋಡ್ರಿ ಎಲ್ಲಾ ಪ್ರಮುಖವಾಗಿರೋಂತ ಎಲ್ಲಾ ಒಂದು ಐಟಮ್ಸ್ಗಳ ಜವಾಬ್ದಾರಿ ಯಾರು ಕೊಟ್ಟಿದ್ರು ಇವ್ರು ಕೊಟ್ಟಿದ್ರು ಆಮೇಲೆ ಇವ್ರು ಇದನ್ನೆಲ್ಲ ಹೆಂಗ್ ಎತ್ಕೊಂಡು ಹೋಗ್ಬೇಕಾಯ್ತು ಅಂತಂದ್ರೆ ತನ್ನ ಹೆಗಲ ಮೇಲೆ ಅದರ ಇವಾಗ ನೀವೇ ಯೋಚನೆ ಮಾಡಿ ಭೂಲೋಕದ ರಕ್ಷಣೆಯಲ್ಲಿ ಅದರ ತುಂಬಾ ಪ್ರಮುಖವಾಗಿರೋಂತ ಕೆಲಸ ಇವ್ರಿಗೆ ಏನ್ ಮಾಡ್ತಾರೆ ಇವ್ರು ಕೊಡ್ತಾರೆ ಎಲ್ಲಾ ಜವಾಬ್ದಾರಿ ಯಾರು ಭುಜದ ಮೇಲೆ ಇರ್ತಾರೆ ಇವ್ರು ಭುಜದ ಮೇಲೆ ಇರ್ತಾರೆ ಇವ್ರು ಯಾರು ಇರ್ಬೇಕು ಅಲ್ಲ ಇವ್ರ ದೇವ್ರ ಯೋಜನೆಯಲ್ಲಿ ಯಾವ ಕೂಟ ಸೂಚನೆ ಮಾಡ್ತದ ಇದ ಚರ್ಚ ಚರ್ಚ್ ಭೂಲೋಕ ಬರ್ತಾರ ಹಾ ಪಿತೃಗಳು ಯಾಕಂದ್ರೆ ಇವ್ರು ಯಾವ ದಿಕ್ಷದಲ್ಲಿ ಇದಾರೆ ಸೌತ್ ಸೌತ್ ಅಂದ್ರೆ ಆಪೋಸಿಟ್ ಆಫ್ ನಾರ್ತ್ ಅಂದ್ರೆ ಭೂಲೋಕ ಬರ ಅಂತ ಇನ್ನೊಂದು ಕ್ಲಾಸ್ ಆಫ್ ಪೀಪಲ್ ರೆಪ್ರೆಸೆಂಟ್ ಮಾಡ್ತಾರೆ ಇದು ಯಾರು ಅಂದ್ರೆ ಏನ್ಷಿಯಂಟ್ ವದೀಸ್ ಅದ್ರ ಅದಕ್ಕೆ ಭುಜ ಅಂದ್ರೆ ಏನು ಬೈಬಲ್ ಅಲ್ಲಿ ಐಸಾಯ 9:6 ಓದಿ ಏಷ್ಯಾದಲ್ಲಿ 9:6 ಓದಿ ನೋಡ್ರಿ ಆಡಳಿತವು ಆತನ ಬಾಹು ಮೇಲೆ ಇರ್ತಾರೆ ಅಂದ್ರೆ ಬಾಹು ಅಂದ್ರೆ ಏನರ್ಥ ಅಂದ್ರೆ ಒಂದು ಆಡಳಿತದ ಜವಾಬ್ದಾರಿ ಅದ್ರ ಅಂದ್ರೆ ಏನಂದ್ರೆ ಇವ್ರ ಮೇಲೆ ಏನ್ ಕೊಟ್ಟಿರ ಅಂದ್ರೆ ಎಲ್ಲಾ ವಸ್ತುಗಳ ತರ ಭುಜದ ಎತ್ಕೊಳ್ಬೇಕು ಅಂತಂದ್ರೆ ಏನರ್ಥ ಅಂದ್ರೆ ಎಲ್ಲಾ ಭಾರ ಅಂದ್ರೆ ಫುಲ್ ಗವರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಭೂಲೋಕದಲ್ಲಿ ವಿಸಿಬಲ್ ಆಗಿ ಯಾರು ಕೊಡ್ತಾರೆ ಅಂದ್ರೆ ಹಳೆ ಕಾಲದ ಪಿತೃಗಳಿಗೆ ಏನ್ ಮಾಡ್ತಾರೆ ಅವ್ರು ಕೊಡ್ತಾರೆ ಅದರ ಅದೇ ಏನ್ ಮಾಡೋದು ತನ್ನ ಭುಜದ ಮೇಲೆ ಮಾಡಕ್ಕೆಲ್ಲ ಎತ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರ ನೋಡ್ಬೇಕು ಕ್ರಿಸ್ತನ ರಾಜ್ಯದಲ್ಲಿ ಭೂಲೋಕದಲ್ಲಿ ಎಲ್ಲಾ ಕಡೆ ಏನ್ರಿ ಒಂದು ಪ್ರಧಾನ ಮಂತ್ರಿಗಳಾಗಿ ಎಲ್ಲಾ ವ್ಯವಸ್ಥೆನ ಆಳ್ನೆ ಮಾಡೋದು ಯಾರು ಅಂತಂದ್ರೆ ಹಳೆ ಕಡೆ ಅಂತ ಪಿತೃಗಳು ಏನ್ಷಿಯನ್ ವದಿಸ್ ಅದರ ಓದಿ ಐಸಾಯ ಐಸಾಯ ಅಂತೀನಿ ಅದಕ್ಕಿಂತ ಮುಂಚೆ ಸಾಮ್ಸ್ 45:16 ಓದಿ ಸಾಮ್ಸ್ 45:16 ಕೀರ್ತನೆ 45:16 ಓದಿ ನಿನಗೆ ಮಕ್ಕಳು ಹುಟ್ಟುವರು ನೋಡ್ರ ದೇಶದಲ್ಲೆಲ್ಲ ಅಧಿಕಾರಿಗಳನ್ನಾಗಿ ನೇಮಿಸಿವಿ ಅಂತ ಅಂದ್ರೆ ಅಂದ್ರೆ ಏನಂತಂದ್ರೆ ಕ್ರಿಸ್ತನಿಗೆ ವಂಶ ಪರಂಪರೆಗೆ ಹುಟ್ಟೋದಕ್ಕೆ ಯಾರು ಹುಡ್ತಾರಂತಲ್ಲಿ ಮಕ್ಕಳುಗಳು ಹುಡ್ತಾರೆ ಅಲ್ವರ ಇಂಗ್ಲಿಷ್ ಚೆನ್ನಾಗಿ ಬರ್ತಾರೆ ಇನ್ಸ್ಟೆಡ್ ಆಫ್ ದೈ ಫಾದರ್ಸ್ ದೇ ಶಿಲ್ ಬಿ ದ ಚಿಲ್ಡ್ರನ್ ಅಂದ್ಬಿಟ್ಟು ಯೇಸು ಕ್ರಿಸ್ತನ ಮೊದಲೇ ಬರೋಕೆ ಹಳೆ ಕಾಲದ ಎಲ್ಲಾ ಪಿತೃಗಳು ಕ್ರಿಸ್ತನಿಗೆ ಏನಾಗಿದ್ರು ತಂದೆಗಳಾಗಿದ್ರು ಕ್ರಿಸ್ತನ ಮೊದಲನೇ ಬರೋಕೆ ದಾವಿದು ಏನಾಗಿದ್ರು ಯೇಸು ಕ್ರಿಸ್ತನ್ಗೆ ಅಲ್ವರ ಅದಕ್ಕೆ ಯೇಸು ಕ್ರಿಸ್ತನ್ಗೆ ಏನಸು ದಾವಿದನ ಕುಮಾರ ಅದರ ಅಬ್ರಹಾಮ ನಮ್ಮ ತಂದೆ ಆಗಿದ್ರು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ ಹಂಗ್ರೆ ಇವರೆಲ್ಲ ಏನಾಗಿದ್ರು ತಂದೆಗಳಾಗಿದ್ರು ಅದೇ ಇದೇ ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಇವರೆಲ್ಲ ಸತ್ತೋಗಿರೋಂತ ಎಲ್ಲ ಪಿತೃಗಳು ತಿರುಗ ಎದ್ ಬಂದವಾಗ ಅವಾಗ ಕ್ರಿಸ್ತನ್ಗೆ ಏನಾಗ್ತಾರ ಅವಾಗ ಮಕ್ಕಳಾಗ್ಬಿಡ್ತಾರ ಈ ಮಕ್ಕಳುಗಳನ್ನ ಭೂಲೋಕದಲ್ಲಿ ಎಲ್ಲಾ ಜಾಗದಲ್ಲಿ ಏನ್ ಮಾಡ್ತಾರೆ ಇವಾಗ ಎಲ್ಲ ಒಂದು ಆಡಳಿತದಲ್ಲಿ ಪ್ರಮುಖವಾಗಿರೋಂತ ಒಂದು ಪೊಸಿಷನ್ ಏನ್ ಮಾಡ್ತಾರಂತಲ್ಲಿ ಇಡ್ತಾರಂತೆ ಅದ್ರ ಅದೇ ನೋಡ್ಬೇಕ್ರೆ ನಾ ಬೇಸಿಕ್ ಕ್ಲಾಸ್ ಅಲ್ಲಿ ಹೋದಂತ ಏನ್ರಿ ಒಂದೊಂದು ಡಿಪಾರ್ಟ್ಮೆಂಟ್ ಯಾರು ಹ್ಯಾಂಡಲ್ ಮಾಡೋದು ಹಳೆ ಕಾಲಂತ ಎಲ್ಲ ಪಿತೃಗಳು ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹ್ಯಾಂಡಲ್ ಮಾಡ್ತಾರೆ ಅದ್ರ ನಮ್ಗೆ ಚೆನ್ನಾಗಿ ಗೊತ್ತಿರಂಗೇನ್ರಿ ಹಳೆ ಕಾಲದ ಪಿತೃಗಳಲ್ಲಿ ಫುಡ್ ಆಹಾರನ ಸಖತ್ತಾಗಿ ಹ್ಯಾಂಡಲ್ ಮಾಡೋದ್ ಯಾರು ಜೋಸೆಫ್ ಅದರ ಹೆಂಗ್ ನೋಡ್ಬೇಕಾದ್ರೆ ಐಗುಪ್ತ ದೇಶದಲ್ಲಿ 7 ವರ್ಷ ಸಖತ್ತಾಗಿ ಅಂತ ಬರಗಾಲ ಬರ್ಬೇಕಾದ್ರೆ ಅದನ್ನ ಕರೆಕ್ಟ್ ಆಗಿ ಅದನ್ನ ಸಂಗ್ರಹಿಸ್ಬಿಟ್ಟು ಇನ್ನ ನೆಕ್ಸ್ಟ್ 7 ವರ್ಷದವರೆಗೆ ಏನ್ ಮಾಡೋದು ಎಲ್ಲರಿಗೂ ಡಿವೈಡ್ ಮಾಡಿದ್ ಯಾರಂದ್ರೆ ಜೋಸೆಫ್ ಅಲ್ಲ ಅಂದ್ರೆ ಜೋಸೆಫ್ಗೆ ರೇಷನ್ ಡಿಪಾರ್ಟ್ಮೆಂಟ್ ಕೊಟ್ಬಿಟ್ಟು ಅಂದ್ರೆ ಫುಡ್ ಡಿಪಾರ್ಟ್ಮೆಂಟ್ ಕೊಟ್ಟ ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡೋಕೆ ಯಾರಿಗೆ ಚೆನ್ನಾಗೋ ಅವ್ರಿಗೆ ಚೆನ್ನಾಗೋತ್ತಲ್ಲ ಅದೇ ನೋಡ್ಬೇಕ್ರೆ ದಾನಿಯಲ್ ಏನ್ ಕೆಲಸ ಮಾಡ್ತಾರೆ ವೈಬಲ್ ಓದ್ಬೇಕಾರೆ ಫೈನಾನ್ಸ್ ಮಿನಿಸ್ಟರ್ ಅದರ ದಾನಿಯಲ್ 100 ರಾಜನಿಗೆ ನಷ್ಟ ಆಗದ ರೀತಿಯಲ್ಲಿ 120 ಪ್ರಾಂತ್ಯಗಳ ಮೇಲೆ ಏನಿದ್ರು ಪ್ರಧಾನ ಆಗಿದ್ದೆ ಸುಲ್ ಏನ್ ಮಾಡ್ತಾ ಇದ್ದಾರೆ ಅಫೇರ್ಸ್ ಹ್ಯಾಂಡಲ್ ಮಾಡ್ತಾ ಇದ್ರ ಇವ್ರು ಇದ್ದಿದ್ದು ಯಾವ ಊರಲ್ಲಿ ದಾನಿಯಲ್ ಯಾವ ಊರಲ್ಲಿ ಇದ್ದಿದ್ದ ಬ್ಯಾಬಿಲೋನ್ ಅದರ ಇವಾಗಿರೋಂತ ಬ್ಯಾಬಿಲೋನ್ ಯಾವ್ದು ಇರಾಕ್ ಅಲ್ವರ ಇರಾಕ್ ಮತ್ತೆ ಇರಾನ್ ಅಂತ ಸ್ಥಳ ಅದರ ಇರಾನ್ ಅಂದ್ರೆ ಮೀರೋ ಪಕ್ಷ ಅದರ ಎರಡು ದೇಶದಲ್ಲಿ ಇದ್ದವ್ರು ಯಾರಂತಂದ್ರೆ ದಾನಿಯಲ್ ವ್ಯವಸ್ಥೆ ಮಾಡಿರ್ತಾರೆ ದಾನಿಯಲ್ಗೆ ಕ್ರಿಸ್ತನ ಪುನರ್ತನ ಬರ್ಬೇಕಾದ್ರೆ ಇರಾನ್ ಮತ್ತೆ ಇರಾಕ್ ಅಲ್ಲಿ ಜವಾಬ್ದಾರಿ ಕೊಟ್ಟರೆ ಏನ್ ಮಾಡ್ತಾರೆ ಕ್ಲೀನ್ ಆಗಿ ಅದರ ಅಮೆರಿಕಾಗೆ ಹ್ಯಾಂಡಲ್ ಮಾಡಕ್ ಆಯ್ತಾ ಇಲ್ಲ ಕರೆಕ್ಟಾ ತಲೆ ಕೆಟ್ಟೋಗ್ಬಿಟ್ಟಿದೆ ಅದರ ಸರಿ ಎರಡು ರಾಜ್ಯನ ಯಾರು ಕೊಟ್ರೆ ಕ್ಲೀನ್ ಆಗಿ ನೆರವಿಸ್ತಾರೆ ಅದರ ದಾನಿಯಲ್ ಅದೇ ತರ ನೋಡ್ಬೇಕ್ರೆ ಒಬ್ಬೊಬ್ಬ ದೇವ್ರ ಮಕ್ಕಳುಗಳಿಗೆ ಅದರ ಏನ್ರಿ ಅದೇ ಆಗಿರೋಂತ ಒಂದು ಟ್ಯಾಲೆಂಟ್ ಏನಾಗಿದೆ ಇದೆ ಅದರ ಮೋಸಸ್ ಯಾವ್ದ್ರಲ್ಲಿ ಎಕ್ಸ್ಪರ್ಟ್ ಅಪೋಸ್ತ ಕೃತಗಳು 7:22 Acts 7:22 ನೋಡಿ ಐಗುಪ್ತ ದೇಶದವರ ಸರ್ವ ವಿದ್ಯೆಗಳಲ್ಲಿಯೋ ಉಪದೇಶ ಒಂದಿ ನೋಡಿ ಮಾತುಗಳಲ್ಲಿಯೋ ನೋಡ್ರ ಎಲ್ಲದಲ್ಲಿ ಎಕ್ಸ್ಪರ್ಟ್ ಯಾರಂತೆ ಮೋಸೆಸ್ ಯಾರು ಯಾವ ನಾಲೆಜ್ ಅಲ್ಲಿ ಯಾವ ದೇಶದ ನಾಲೆಜ್ ಅಲ್ಲಿ ಐಗುಪ್ತ ದೇಶದ ಈಜಿಪ್ಷಿಯನ್ಸ್ ನಾಲೆಜ್ ಸ್ಕಿಲ್ಸ್ ಅಲ್ಲಿ ಫುಲ್ ಎಕ್ಸ್ಪರ್ಟ್ ಯಾರಂದ್ರೆ ಮೋಸೆಸ್ ಅಂದ್ರೆ ಈಜಿಪ್ಟ್ ನ ಫುಲ್ ಹ್ಯಾಂಡಲ್ ಮಾಡಕ್ ಯಾರು ಗೊತ್ತಾ ಮೊನ್ನೆ ತಾನೇ ಈಜಿಪ್ಟ್ ಅಲ್ಲಿ ಆಯ್ತಲ್ಲ ಟೆರರಿಸ್ಟ್ ಅಟ್ಯಾಕ್ ಮಾಡಿದ ಮಾಸ್ ಅಟ್ಯಾಕ್ ಅದರ ಇವನು ಮೋಸ್ಟ್ಲಿ ಮೋಸನ್ ಸಿಕ್ಬಿಟ್ರೆ ಏನ್ ಮಾಡಕ್ಕಾಗಲ್ಲ ಅಲ್ಲ ಯಾರು ಸದ್ಯಗಿದ್ರು ಮಾಡಂಗೆ ಇಲ್ಲ ಅದರ ಸೊ ಕ್ರಿಸ್ತ ರಾಜ್ಯದಲ್ಲಿ ಇಂತಿಂತ ರಾಜ್ಯಗಳನ್ನ ಇಂತಿಂತ ಪಿತೃಗಳಿಗೆ ಏನ್ ಮಾಡ್ತಾರೆ ಜವಾಬ್ದಾರಿಯಾಗಿ ಅವ್ರಿಗೆ ವಹಿಸ್ತಾರೆ ಅದರ ಯಾಕಂದ್ರೆ ಇವ್ರು ಆಲ್ರೆಡಿ ಏನ್ ಮಾಡೋರು ಕೆಲಸಗಳಲ್ಲಿ ಎಕ್ಸ್ಪರ್ಟ್ಸ್ ಅದರ ಅದೇ ತರ ನೋಡ್ಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯಾರು ಕೊಡ್ಬೋದು ನೋವಾ ಅದರ ಯಾಕಂದ್ರೆ ನೋವು ಏನ್ ಮಾಡೋರು ಕ್ಲೀನ್ ಆಗಿ ನಾವೇ ಕಟ್ಟಿ ಎಲ್ಲಾ ಪ್ರಾಣಿಗಳನ್ನ ಹ್ಯಾಂಡಲ್ ಮಾಡಿ ಅದರ ಕ್ಲೀನ್ ಆಗಿ ಏನ್ ಮಾಡೋದು ವ್ಯವಸ್ಥೆನ ಅದರ ನಂತರ ಏವಿಯೇಷನ್ ಡಿಪಾರ್ಟ್ಮೆಂಟ್ ಯಾರು ಕೊಡ್ಬೋದು ಎಲಿಯಾ ಅದ್ ಜೊತೆಗೆ ಏನಾಕೊಂಡು ಕೂಡ ಹಾಕ್ಬೋದು ಇವ್ರು ಏನ್ ಮಾಡಪ್ಪ ಹ್ಯಾಂಡಲ್ ಮಾಡ್ರಿ ಅಂತ ಅದರ ಆಯ್ತಾರೆ ಏನ್ರಿ ನೇವಿ ಅಂತ ನೇವಿ ಅಂದ್ರೆ ನೋವಾ ಅಂತ ಕೂಡ ಏನ್ ಮಾಡ್ತಾರೆ ಅದರ ಸಾರಿತಿ ನೋಡ್ಬೇಕು ಜೋನ ಕೂಡ ನೋಡಿ ಸಬ್ಮರಿನ್ ನಾ ಬಿಟ್ಬಿಟ್ರಲ್ಲ ಅದರ ಸಾರಿತಿ ಏನ್ರಿ ಒಬ್ಬೊಬ್ಬ ಪಿತೃಗಳಿಗೆ ಇದೆ ಅಂತ ಆಗಿದಂತ ಕೆಲಸಗಳು ಯೋಚನೆ ಮಾಡ್ರಿ ಅವ್ರು ಮಾಂಸಲ್ಲಿ ಇರ್ಬೇಕು ಅಂತ ಬಲಹೀನದಲ್ಲಿ ದೇವ್ರಿಗೆ ಹಿಂಗೆ ಯೋಗ್ಯರಾಗಿ ಮಾಡ್ರು ನಡ್ಕೊಂಡ್ರು ಹಂಗ್ರೆ ಇಮ್ಯಾಜಿನ್ ಮಾಡಿ ಕ್ರಿಸ್ತ ರಾಜ್ಯದಲ್ಲಿ ಪುನರ್ತನ ಆಗಿ ಬರ್ಬೇಕು ಇವ್ರು ಯಾತ್ರ ಪುನರ್ತನ ಆಗಿ ಬರ್ತಾರೆ ಸಾಮಾನ್ಯ ಜನಗಳು ಪುನರ್ತನ ಆಗಿ ಬರ್ತಾರೆ ಆತರ ಬರ್ತಾರ ಅಂತಂದ್ರೆ ಆತರ ಪುನರ್ತನಕ್ಕೆ ಬರೋದಿಲ್ಲ ಸಾಮಾನ್ಯ ಜನಗಳು ಹೆಂಗ್ ಪುನರ್ತನ ಬರ್ತಾರೆ ಯಾವ ತರ ಸತ್ರು ಅದೇ ತರ ಏನಂತಾರೆ ಇವರು ಪುನರ್ತನ ಬರ್ತಾರೆ ಆದ್ರೆ ಪಿತೃಗಳು ಆತರ ಸತ್ರ ಅದೇ ತರ ಬರೋದಿಲ್ಲ ಮತ್ತೆ ಹೆಂಗ್ ಬರ್ತಾರೆ ಹೀಬ್ರೂಸ್ 11 ಶ್ರೇಷ್ಠ ಪುನರ್ತನ ನೋಡಿ ಹೀಬ್ರೂಸ್ 11:35 ಹೀಬ್ರೂಸ್ 11:35
ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಬಂದಿದ್ದರು ಕೆಲವರು ತಾವು ಯಾತನೆ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು
ನೋಡ್ರ ಎಂತ ಪುನರುತ್ಥಾನ ಶ್ರೇಷ್ಠ ಪುನರುತ್ಥಾನ ಇವಾಗ ಶ್ರೇಷ್ಠ ಪುನರುತ್ಥಾನ ಅಂತಂದ್ರೆ ಏನರ್ಥ ಅದಕ್ಕಿಂತ ಮೇಡ ಒಂದು ಇರ್ಬೇಕು ಅದಕ್ಕಿಂತ ಒಂದು ಕೆಡನಾಗಿರ್ಬೇಕು ಇರ್ಬೇಕಂದ್ರೆ ಇವಾಗ ಶ್ರೇಷ್ಠ ಪುನರುತ್ಥಾನ ಅಂದ್ರೆ ಸಾಮಾನ್ಯ ಪುನರುತ್ಥಾನಕ್ಕಿಂತ ಸ್ವಲ್ಪ ಏನಾಗಿರೋದ ಮೇಲಿರೋದು ಇವಾಗ ಸಾಮಾನ್ಯ ಪುನರುತ್ಥಾನ ಅಂದ್ರೆ ಏನರ್ಥ ಯಾವ ರೀತಿ ಮನುಷ್ಯ ಹತ್ರ ಅದೇ ವಯಸ್ಸಿಗೆ ಏನಾಗೋದು ತಿರ್ಗಾ ಬರೋದು ಅಂದ್ರೆ ಲೋಕದ ಜನಗಳಲ್ಲಿ 90 ವರ್ಷಕ್ಕೆ ಸತ್ತಿರೋ ವ್ಯಕ್ತಿ ತಿರ್ಗಾ 90 ವಯಸ್ಸಿಗೆ ಏನಾಗ್ತಾರೆ ಅವರು ಎದ್ ಬರ್ತಾರೆ ದೇವರಿಗೆ ಯೋಗ್ಯರಾಗಿ ನಡೀತಾರೆ ಹಂಗೆ ವಯಸ್ಸು ಏನಾಗ್ತಾರೆ ವಾಪಸ್ ಬರ್ತಾ ಬರ್ತಾ ಕಮ್ಮಿ ಆಗ್ಬಿಡ್ತಾರೆ ಎಲ್ಲಿಗೆ ಬಂದು ನಿಂತ್ಕೊಂತಾರೆ ಅಂದ್ರೆ 30 ವಯಸ್ಸಿಗೆ ಏನಾಗ್ತಾರೆ ಬಂದು ನಿಂತ್ಕೊಂತಾರೆ ಏನಕ್ಕೆ 30 ವಯಸ್ಸು ಅಂದ್ರೆ ಪರ್ಫೆಕ್ಟ್ ಮ್ಯಾನ್ ದು ಏಜ್ ಏನಂತೆ 30 ಇಯರ್ಸ್ ಕರೆಕ್ಟಾ ಪರ್ಫೆಕ್ಟ್ ಮ್ಯಾನ್ ಒಬ್ಬ ಪರಿಪೂರ್ಣವಂತ ಮನುಷ್ಯನ ವಯಸ್ಸು ಏನಂತ ಅಂದ್ರೆ ಎಷ್ಟು ವಯಸ್ಸು 30 ವಯಸ್ಸು ಅದೀಗ ದೇವರು ಆಗಮ ಸೃಷ್ಟಿ ಮಾಡ್ಬೇಕು ಎಷ್ಟು ವಯಸ್ಸಿಗೆ ಸೃಷ್ಟಿ ಮಾಡಿದ್ದು 30 ದೇವರು ಗುಡಾರದಲ್ಲಿ ಕೆಲಸ ಮಾಡ್ಬೇಕಂದ್ರೆ ಯಾವ ವಯಸ್ಸಿಗೆ ಶುರು ಮಾಡ್ಬೇಕು 30 ವಯಸ್ಸಲ್ಲಿ ಅದಕ್ಕೆ ವಿಸ್ಡಮ್ ಅಂತ ಬರೋದು ಯಾವ ವಯಸ್ಸಲ್ಲಿ 30 ಯಾರಿಗೆ ಗಂಡಸ್ರಿಗೆ ಹೆಂಗಸ್ರಿಗೆ ಫಸ್ಟೇ ಬಂದ್ಬಿಡ್ತದೆ ಅದೇ ಮಾಡೋಣ ಅದರ ಗಂಡಸ್ರಿಗೆ ಬರೋದು ಎಷ್ಟು ವಯಸ್ಸು ಅದಕ್ಕೆ ಸೋಲೋಮೋನು ಧ್ಯಾನೋಕ್ತಿಗಳನ್ನ ಬರ್ದಿದ್ದೆ ಯಾವ ವಯಸ್ಸಲ್ಲಿ 30 ವಯಸ್ಸಲ್ಲಿ ಅಲ್ವರ ಅಷ್ಟೊತ್ತಿಗೆಲ್ಲ ಪಾಠ ಕಲಿಯೋದಕ್ಕೆ ಲೈಫ್ ಏನಾಗಿರ್ತದೆ ಹೋಗ್ಬಿಡ್ತದೆ ಅಲ್ವರ ಸರಿ ಏನೇ ನೋಡ್ಬೇಕಂದ್ರೆ ಏನಂದ್ರೆ 30 ಅಂದ್ರೆ ಪರ್ಫೆಕ್ಟ್ ಮ್ಯಾನ್ ನೋಡಿ ಅಂದ್ರೆ ಪಿತೃಗಳು ಪುನರ್ತನದಲ್ಲಿ ಎದ್ದು ಬರ್ಬೇಕಾದ್ರೆ ಇದೇ ತರ ಯಾವ ವಯಸ್ಸಲ್ಲಿ ಸತ್ರೋ ಅದೇ ವಯಸ್ಸಲ್ಲಿ ಏನಾಗಲ್ಲ ಅವರು ಎದ್ದು ಬರಂತ ಅವಶ್ಯಕತೆ ಇಲ್ಲ ಯಾಕೆ ಅವಶ್ಯಕತೆ ಇಲ್ಲ ಯಾಕೆ ಅವಶ್ಯಕತೆ ಇಲ್ಲ ಅವಾಗ್ಲೇನಾಗ್ಬಿಟ್ಟಾರೆ ಎಕ್ಸಾಮ್ ಏನಾಗ್ಬಿಟ್ಟಿದ್ರು ಪಾಸ್ ಆಗ್ಬಿಟ್ಟಾರ ನೋಡಿ ಕ್ರಿಸ್ತ ರಾಜ್ಯದಲ್ಲಿ ಒಬ್ಬೊಬ್ಬರಿಗೂ ಏನ್ ಮಾಡ್ತಾರೆ ಆ ವಯಸ್ಸಲ್ಲಿ ಎಬ್ಬಿಸ್ಬಿಟ್ಟು ನಿಧಾನವಾಗಿ ದೇವ್ರ ಮಾರ್ಗದಲ್ಲಿ ನಡೀತಾರೆ ಏನ್ ಮಾಡ್ತಾರೆ ದೇವ್ರವ್ರಿಗೆ ಆಶೀರ್ವಾದ ಕೊಡ್ತಾರೆ ಅಂದ್ರೆ ಏನರ್ಥ ಅವ್ರಿಗೆ ದಿನಾ ದೇವ್ರ ಏನ್ ಮಾಡ್ಬೇಕು ಕೃಪೆ ಕೊಟ್ಟು ನಡೆಸ್ಬೇಕು ದಿನಾ ಇವ್ರೇನ್ ಮಾಡ್ಬೇಕು ದೇವ್ರ ಕೊಟ್ಟಂತ ಕೃಪೆಗೆ ಯೋಗ್ಯರಾಗಿ ಬಳಬೇಕು ದೇವ್ರಿಗೆ ನಾ ನಂಬಿಕೆ ಚೆನ್ನಾಗಿದೆ ಅಂತ ಮಾಡ್ಬೇಕು ದಿನ ನೋಡ್ಸ್ಬೇಕು ಪಿತೃಗಳ ನೋಡ್ಸ್ಬೇಕಾ ಆಲ್ರೆಡಿ ಏನ್ ಮಾಡ್ಬಿಟ್ಟಾರೆ ನೋಡಿ ಹೀಬ್ರೂಸ್ 11 chapter ಹೀಬ್ರೂಸ್ 11:39 ನೋಡ್ರಿ ಆಲ್ರೆಡಿ ಒಳ್ಳೆಯ ಹೆಸರನ್ನ ಏನ್ ಮಾಡ್ಬಿಟ್ಟಾರೆ ನಂಬಿಕೆ ಮುಖಾಂತರ ಸಂಪಾದಿಸ್ಕೊಂಡ್ಬಿಟ್ಟವ್ರೆ ಅದರ ಆಮೇಲೆ ಏನ್ ಸಿಕ್ಕಿಲ್ಲ ಇವ್ರಿಗೆ ಜಸ್ಟ್ ರಿವಾರ್ಡ್ ಪ್ರೈಸ್ ಮಾತ್ರ ಏನಾಗಿಲ್ಲ ಸಿಕ್ಕಿಲ್ಲ ಅಂದ್ರೆ ಕ್ರಿಸ್ತ ರಾಜ್ಯದಲ್ಲಿ ಇವ್ರು ಹೆಂಗ ಸತ್ರು ಅದೇ ತರ ಎದ್ದು ಬರೋಂತ ಅವಶ್ಯಕತೆ ಇದೆಯಾ ಇಲ್ಲ ಹಂಗಾರೆ ಇವ್ರು ಹೆಂಗ ಎದ್ ಬರ್ಬೇಕು ಅಂದ್ರೆ ಪರ್ಫೆಕ್ಟ್ ಮ್ಯಾನ್ ಇದ್ರೆ ಯಾವ ತರ ಇರ್ತಾರೆ ಅಂದ್ಬಿಟ್ಟು ಆ ವಯಸ್ಸಿಗೆ ಬಂದ್ರೆ ಸಾಕು, ವ್ಯವಸ್ಥೆ ಮಾಡಿರ್ತೀನಿ. ಇವಾಗ ಪರ್ಫೆಕ್ಟ್ ಮ್ಯಾನ್ಗೆ ಬೈಬಲ್ ಎಕ್ಸಾಂಪಲ್ ಯಾರೋ, ಪರ್ಫೆಕ್ಟ್ ಮ್ಯಾನ್ಗೆ ಎಕ್ಸಾಂಪಲ್ ಯಾರು ಬೈಬಲಲ್ಲಿ, ಜೀಸಸ್ ವೆರಿ ಗುಡ್. ಆಮೇಲೆ ನೆಕ್ಸ್ಟ್ ಆದಾಮ್, ಬೈಬಲ್ ಇರದೇ ಇಬ್ರು ಪರ್ಫೆಕ್ಟ್ ಮ್ಯಾನ್ ಅಂದ್ರ ಫಸ್ಟ್ ಆಡಮ್ ಸೆಕೆಂಡ್ ಆಡಮ್ ಕರೆಕ್ಟಾ. ಮೊದಲೇ ಆದಾಮ್ಗೆ ಏನಪ್ಪ ಒಂದು ಸಾಮರ್ಥ್ಯ ಇತ್ತು, ಏನೆಲ್ಲ ಪವರ್ಸ್ ಇತ್ತು ಅಂತ ನಾವ್ ಹಿಂಗ್ ನೋಡೋದು, ಎಲ್ಲ ಅಧಿಕಾರ ಇತ್ತು. ಅದರ ಭೂಮಿನ ಏನ್ ಮಾಡು ಇನ್ನಂದ್ರ ವಶಪಡಿಸ್ಕೋ, ಭೂಮಿನ ಆಳ್ವಿಕೆ ಮಾಡು ಅಂತಂದ್ರು. ಅಂದ್ರ ಇದೇ ಪವರ್ಗಳು ಯಾರಿಗೆ ಡಿಫರೆಂಟ್ ಆಗಿ ಇದ್ದಿರ್ಬೇಕು, ಕ್ರೈಸ್ಟಿಗೆ ಇದ್ದೇ ಇದ್ದಿರ್ಬೇಕು, ಡೌಟೇ ಇಲ್ಲ. ಅದರ ಯಾವಾಗ ಯೇಸು ಕ್ರಿಸ್ತನ ಯೂಸ್ ಮಾಡಿದಾರಾ ಅಂತಾರ, ಎಲ್ಲ ನೋಡ್ಸಿದಾರ ನಮ್ಗೆ ಅಂದ್ರೆ ಎಸ್, ಯೇಸು ಕ್ರಿಸ್ತ ನೋಡ್ಸಿದಾರೆ. ಅಂದ್ರ ಸಮುದ್ರ ಮೇಲೆ ನಿಮ್ಮ ಯೇಸು ಕ್ರಿಸ್ತ ಕಂಡ್ಕೊಂಬೋದ್ರು, ಅದೇ ಪರ್ಫೆಕ್ಟ್ ಮ್ಯಾನ್ ಇರಂತ ಒಂದು ಬ್ಲೆಸ್ಸಿಂಗ್ಸ್. ಅಂದ್ರ ಏನ್ರೀ ಯೇಸು ಕ್ರಿಸ್ತನ ಎಷ್ಟು ಪವರ್ ಇತ್ತು ಅಂದ್ರೆ ಅಲ್ಲೋಲ ಕಲ್ಲೋಲವಾಗ್ತದ ಸಮುದ್ರನ ಹಿಂಗ ಅಂದಿದ ತಕ್ಷಣ ಬಿಡುದ ಸಮುದ್ರ. ಅದೇ ಪರ್ಫೆಕ್ಟ್ ಮ್ಯಾನ್ಗೆ ಭೂಮಿನ ನೀನು ವಶ ಪಡಿಸ್ಕೋ ಅಂತ ಹೇಳಂತ ಮಾತು ಕರೆಕ್ಟ್. ಏನ್ ಹೇಳ್ದಂದ್ರೆ ಸಬ್ಡ್ಯೂ ದ ಅರ್ತ್ ಅಂದ್ರೆ ಟೇಕ್ ಇಟ್ ಇಂಟು ಕಂಟ್ರೋಲ್ ಅಂತ ಏನ್ ಬಿಡೋದು ಅದನ್ನ ದೇವ್ರ ಅಂದ್ರೆ. ಇದು ಫುಲ್ ಪವರ್ಸ್ ಯಾರಿಗಿತ್ತು ಅಂದ್ರೆ ಕ್ರೈಸ್ಟ್ಗಿತ್ತು. ಅಂದ್ರ ಒಂದು ಮೀನ್ ಬಾಯಿನಲ್ಲಿ ಯಾವ ನಾಣ್ಯ ಇದೆ ಅಂತ ಕಂಡಿಡಿಯಕ್ ಯಾರಿಗಿತ್ತು ಪವರ್? ಎಸ್, ಅದೇ ಪರ್ಫೆಕ್ಟ್ ಮ್ಯಾನ್ ಅಂತ ಪವರ್ಸ್. ಅದ್ರ ಯೇಸು ಕ್ರಿಸ್ತು ಆ ಶಿಷ್ಯಂತಿಗೆ ಏನ್ ಹೇಳ್ತಾರೆ, ರಾತ್ರಿ ಎಲ್ಲ ಮೀನ್ ಹಿಡಿತಾರೆ, ಮೀನ್ ಏನಾಗಲ್ಲ ಸಿಕ್ಕಲ್ಲ. ಅವಾಗ ಯೇಸು ಕ್ರಿಸ್ತ ಹೇಳ್ತಾರೆ ಬಲೆ ಈ ಕಡೆ ಹಾಕೊಂಡ್ರೆ ಹಾಕಿ ತಕ್ಷಣ ಏನ್ ಸಿಕ್ತ? ಏನಕ್ಕೆ ಅಂದ್ರೆ ಪರ್ಫೆಕ್ಟ್ ಮ್ಯಾನ್ಗೆ ಎಷ್ಟು ಕೆಪಾಸಿಟಿ ಇತ್ತು ಅಂತಂದ್ರೆ ಅವರ ದಡದತ್ತ ನಿಂತಿದ ತಕ್ಷಣ ಎಲ್ಲ ಅನಿಮಲ್ಸ್ ಏನಾಗ್ಬಿಡ್ತು ಅವ್ರಿಗೆ ಅಟ್ರಾಕ್ಟ್ ಆಗ್ಬಿಡ್ತು. ಅಂದ್ರೆ ಅಷ್ಟೊಂದು ಪ್ರಾಣಿಗಳು ಏನಾಗಿತ್ತು ವಿಧೇಯರಾಗಿತ್ತು ಅಂದ್ರೆ. ಅಂದ್ರೆ ಯೋಚನೆ ಮಾಡಿರ್ತೀನಿ, ಒಬ್ಬ ಯೇಸು ಕ್ರಿಸ್ತನ್ಗೆ ಅಷ್ಟು ಪವರ್ ಅಂತಂದ್ರೆ ಕ್ರಿಸ್ತನ ರಾಜ್ಯದಲ್ಲಿ ಭೂಲೋಕದಲ್ಲಿ ಕಣ್ಣು ಕಾಣಿಸುತ್ತಿಲ್ಲ ದೇವರಾಜ್ಯ ಸ್ಥಾಪನೆ ಆಗ್ಬೇಕಾದ್ರೆ ಪಿತೃಗಳು ಎಷ್ಟು ಜನ ಇದ್ಬಿಡ್ತಾರೆ? ಯಾರೋ ಇದ್ದಾರೆ ಪಿತೃಗಳು, ಎಷ್ಟು ಜನ ಇರ್ಬೋದು ಲಿಸ್ಟ್ ಲೆಕ್ಕ ಹಾಕೊಂಡು ಎಷ್ಟು ಜನ ಇರ್ತಾರೆ ಪಿತೃಗಳು? ನಮ್ಗೆ ಗೊತ್ತಿರೋದು ಇದೇನ ಅವ್ರೆ ಬಾಯಿನಲ್ಲಿ ಬರೋದು ಹೆಸರುಗಳು ಮಾತ್ರ ಅಬ್ರಾಹ್ಮ ಇಸಾಕು ಯಾಕೋಬ ಆಬೇಲು ಜಾನ್ ಬಾಪ್ಟಿಸ್ಟ್ ಡ್ಯಾನಿಯಲ್ ಅಂದ್ರ ಎಲ್ಲ ನೋವಾ ಇವೆಲ್ಲ ತಗೊಂಡಾದ್ರೆ ನಮ್ಮ ಕೈಯಲ್ಲಿ ಎಣಿಸ್ಬಿಟ್ರೆ ಇಲ್ಲ 12 ಬಂದ್ಬಿಡ್ತು. ಅಂದ್ರ ಎಲ್ಲ ಬೈಬಲ್ ಲೆಕ್ಕ ಹಾಕೊಂಡ್ರೆ ಮೋರ್ ದೆನ್ 70 ಬರ್ತಾರೆ, ಎಷ್ಟು 70 ಜಾಸ್ತಿ. ಒಬ್ಬ ಕ್ರಿಸ್ತನಿಂದ ಇವತ್ತು ಭೂಲೋಕದಲ್ಲಿ 2000 ವರ್ಷದಲ್ಲಿ 35% ಜನ ಏನಾಗವ್ರೆ ಕನ್ವರ್ಟ್ ಆಗವ್ರೆ. ಹಾಗಾದ್ರೆ ಇಮ್ಯಾಜಿನ್ ಮಾಡ್ರಿ, 70 ಜನ ಯೇಸು ಕ್ರಿಸ್ತನ ತರ ಸ್ವರೂಪದಲ್ಲಿರೋ ವ್ಯಕ್ತಿಗಳಿಗೆ ಬಂದು ಅವ್ರು ಭೂಲೋಕದಲ್ಲಿ ಯೇಸು ಕ್ರಿಸ್ತನ ತರ ಇದ್ರೆ ಹೆಂಗಿರ್ತಾರೆ ಅವಾಗ ಭೂಲೋಕ? ಭೂಲೋಕನ ಏನ್ ಹೇಳ್ತಾರೆ, ದೇವರಾಜ್ಯ ತರ ಏನ್ ಮಾಡ್ತಾರೆ ಸ್ಥಾಪನೆ ಮಾಡ್ತಾರೆ. ಅದೇ ನೋಡ್ಬೇಕು, ಇದನ್ನೇ ದೇವರೇ ಮಾಡೋದು ತಮ್ಮ ಒಂದು ಸೆಟಪ್ ನೇ ಮಾಡೋದಲ್ಲಿ ಅಲ್ಲಿರೋದು. ಅದೇ ನೋಡ್ಬೇಕಾದ್ರೆ ಅದನ್ನ ಇಲ್ಲಿ ಎಲ್ಲಿ ನೋಡ್ಸಿದ್ದಾರೆ ಅಂತಂದ್ರೆ ನೋಡ್ರಿ, ಫಸ್ಟ್ ಆ ಒಂದು ಒಡಂಬಡಿಕೆ ಪೆಟ್ಟಿ, ಆ ಮಂಜುಷ ಪೆಟ್ಟಿ ಅಂತಾರೆ ಕಾಣಲೇ, ಆ ಮಂಜುಷ ಪೆಟ್ಟಿ ಅಂದ್ರ ಸೊ ಮಂಜುಷ ಪೆಟ್ಟಿ ಏನಂತಂದ್ರೆ ದೇವರ ಪ್ರಸನ್ನತೆ. ದೇವರ ಪ್ರಸನ್ನತೆ ದೇವ್ರ ಯಾರ ಮುಖಾಂತರ ಇಡ್ಸ್ತಾರೆ ಅಂತಂದ್ರೆ ಈ ಪಿತೃಗಳ ಮುಖಾಂತರ ಮಾಡ್ತಾರೆ ದೇವರು, ಆ ಇದರೆ ಅಂತ ಮುಟ್ಟೆ ಮಾಡ್ತಾರೆ ದೇವರು ಆ ಜನಗಳಿಗೆ ಗೋಚರ ಪಡಿಸ್ತಾರೆ ಅಂದ್ರ. ಆಮೇಲೆ ಇವ್ರಿಗೆ ಇನ್ನೊಂದೇನೋ ವಸ್ತು ಕೊಟ್ಟಿದ್ರು ಅಂತಂದ್ರೆ ನೋಡ್ರಿ, ಅದಕ್ಕೆ ಆ ತೆರೆ ಕೊಟ್ಟಿದ್ರು, ಏನೋ ವೈಲ್, ಸೆಕೆಂಡ್ ವೈಲ್ ಮತ್ತೆ ಫಸ್ಟ್ ವೈಲ್ ಅಂತ ಹೇಳ್ತಾರಲ್ಲ, ಅದು ಯಾವ ತರ ಬಣ್ಣದಿಂದ ಮಾಡಲ್ಪಟ್ಟಿದ್ರು ಅಂತಂದ್ರೆ ಅದು ಏನ್ರಿ ವೈಟ್ ಲೆನಿನ್ ಕ್ಲಾತ್ ಮೇಲೆ ಏನ್ರಿ 3 types ಆಫ್ ಥ್ರೆಡ್ ಏನ್ ಮಾಡಿದ್ರು ಯೂಸ್ ಮಾಡಿದ್ರು, 3 ಕಲರ್ಗಳು. ಯಾವ ಕಲರ್? ನೀಲಿ, ನೀಲಿ ಕೆಂಪು, ಆಮೇಲೆ ಅಲ್ಲರ ಸ್ಕಾರ್ಲೆಟ್ ಏನ್ ಹೇಳಲ್ಲ ಏನು ನೇರಳೆ ಹಣ್ಣು ಆತರ ಕಲರ್ ಅಲ್ಲ. 3 types ಅಂದ್ರ ಬ್ಲೂ, ಪರ್ಪಲ್, ಸ್ಕಾರ್ಲೆಟ್. ಕರೆಕ್ಟ್, ನೆನ್ನೆ ಓದ್ರಲ್ಲ ಏನ್ ಹೇಳ್ರಿ, ಬ್ಲೂ ಅಂದ್ರೆ ಏನು, ಪರ್ಪಲ್ ಅಂದ್ರೆ ಏನು, ಕೆಂಪು ಅಂದ್ರೆ ಏನು? ಬ್ಲೂ ಅಂದ್ರೆ ನಂಬಿಕೆ, ವೆರಿ ಗುಡ್. ಆಮೇಲೆ ಆಮೇಲೆ ವೈಟ್ ಪರಿಶುದ್ಧ, ಆಮೇಲೆ ಪರ್ಪಲ್ ರಾಜವಂಶಸ್ಥರು ಅಂದ್ರ. ಇವಾಗ ನಾವು ಕಲರ್ಗಳಲ್ಲಿ ಮಿಕ್ಸ್ ಮಾಡಿದ್ರೆ ಬ್ಲೂ ಕಲರ್ ಇದೆ, ಬ್ಲೂ ಮತ್ತೆ ರೆಡ್ ಮಿಕ್ಸ್ ಮಾಡಿದ್ರೆ ಏನ್ ಬರ್ತದೆ? ಪರ್ಪಲ್ ಬರೋದು ಅಲ್ವರ. ಅದೇನ್ ಹೇಳ್ತಾರೆ ಅಂದ್ರೆ ನೋಡ್ರಿ, ಬ್ಲೂ ಅಂದ್ರೆ ಫೇತ್ಫುಲ್ನೆಸ್, ನಂಬಿಕಸ್ಥ ಆಗಿರೋದು, ಕರೆಕ್ಟಾ. ರೆಡ್ ಅಂದ್ರೆ ಏನ್ರಿ, ಸ್ಯಾಕ್ರಿಫೈಸ್ ಅಂತಂದ್ರೆ. ಅದ್ರ ಅಂದ್ರೆ ಇವರು ಮರಣದವರೆಗೂ ಏನಾಗಿದ್ರು ದೇವ್ರಿಗೆ ಸ್ಯಾಕ್ರಿಫೈಸ್ ಮಾಡಿ ನಂಬಿಕಸ್ಥರಾಗಿದ್ರು ಅದ್ರ. ಇವೆರಡು ಗುಣಗಳು ಅವರಲ್ಲಿ ಇತ್ತು, ಅದರಿಂದ ದೇವ್ರ ಇವ್ರಿಗೆ ಏನ್ ಆಶೀರ್ವಾದ ಮಾಡೋದು ಅಂತಂದ್ರೆ ಸ್ಕಾರ್ಲೆಟ್ ಕಲರ್, ಅದೇ ನೇರಳೆನ್ ಕಲರ್ ಅಂದ್ರೆ ಏನು ರಾಜರಿಕ ಒಂದು ವಂಶಸ್ಥರು ಅಂದ್ರೆ ರಾಯಲ್ಟಿ ಏನ್ ಮಾಡ್ತಾರೆ ಅವ್ರಿಗೆ ಕೊಡ್ತಾರೆ, ಅದನ್ನೇ ಏನ್ ಮಾಡಿದ್ರೆ ಇಲ್ಲಿ ಸಿಗ್ನಿಫೈ ಮಾಡಿರೋದು. ಅಂದ್ರೆ ದೇವ್ರವ್ರಿಗೆ ಯಾವ ತರ ಒಂದು ರಾಜಾಧಿಕಾರನ ವಹಿಸ್ಕೊಡ್ತಾರೆ ಪಿತೃಗಳಿಗೆ ಅಂತಂದ್ಬಿಟ್ಟು ಅದನ್ನೇ ಮಾಡೋದ್ರೆ ಇಲ್ಲಿ ಇಲ್ಲಿ ನೋಡ್ತಾರೆ. ಆಮೇಲೆ ಇನ್ನೊಂದು ಏನಂದ್ರೆ ಇಲ್ಲಿ ಬಲಿಪೀಠಾನಿ ಮಾಡಿದ್ರು ಅವ್ರಿಗೆ ಒಂದು ಕೊಟ್ಟಿದ್ರು, ಆ ಬಲಿಪೀಠಾನಿ ಮಾಡ್ಬೇಕು ತನ್ನ ಭುಜದ ಮೇಲೆ ಇಟ್ಕೊಂಡು ಅವ್ರು ತಿರುಗಾಡ್ಬೋದಲ್ಲ. ಈ ಬಲಿಪೀಠ ಏನಪ್ಪ ಸೂಚನೆ ಮಾಡ್ತಾರೆ ಅಂತಂದ್ರೆ ಬೈಬಲ್ ಅಲ್ಲಿ ಹಳೆ ಕಾಲದಲ್ಲಿ ಈ ಒಂದು ರೆಫ್ಯೂಜ್ ಸಿಟಿ ಅಂತಿತ್ತು, ಎಂದ್ರೆ ಆಶ್ರಯ ಪಟ್ಟಣ ಅಂತ, ಆಶ್ರಯ ನಗರ ಅಂತ. ಕೇಳಿದಿರಾ? ಯಾವ ಸದ್ಯ ತೊಗೊಂಡಿದ್ದೀರಾ? ಇಲ್ಲಿ ಹಳೆಯೊಬ್ರು ಕೇಳಿರ್ಬೋದು, ಹೊಸೊಬ್ರು ಕೇಳಿಲ್ಲ. ಸರಿ ನೋಡೋಣ, ಬ್ರದರ್ಸ್ ಯಾರು ಬಂದ್ರೆ ನಾವು ನೋಡೋಣ. ಅಂದ್ರೆ ಅಲ್ಲಿ ಆಕ್ಚುಲಿ ಏನಂದ್ರೆ ರೆಫ್ಯೂಜ್ ಸಿಟಿ ಅಂತಿತ್ತು. ರೆಫ್ಯೂಜ್ ಸಿಟಿ ಅಂದ್ರೆ ಏನು ಅಂತಂದ್ರೆ, ಯಾರು ಅವನ ಸಾಯಿಸೋದಿಕ್ ಬಂದ ಅಂತಂದ್ರೆ ಅವಾಗ ಇವ್ರು ತಪ್ಪಿಸ್ಕೊಡಬೇಕು ಅಂತ ಏನ್ ಮಾಡ್ಬೇಕು ಗೊತ್ತಾ, ಅಲ್ಲಿ ಅಲ್ಲಿ ಏನಂದ್ರೆ ಒಂದು ರೆಫ್ಯೂಜ್ ಸಿಟಿ ಅಂತ ಇಟ್ಟಿರು. ಇವಾಗ ಪೊಲೀಸ್ ಸ್ಟೇಷನ್ ಇಂದ ನೋಡಿದ್ದೀನಿ ಸರ, ಅವಾಗ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ರೆ ಏನ್ ಮಾಡಂಗಿಲ್ಲ, ಯಾರು ಮುಟ್ಟಂಗಿಲ್ಲ. ಆ ತರ ರೆಫ್ಯೂಜ್ ಸಿಟಿ ಅಂತ ಇರೋರು. ಯಾರು ಈ ತರ ತೊಂದರೆ ಆಗಿರೋ ಸಂದರ್ಭದಲ್ಲಿ ಸೀದಾ ರೆಫ್ಯೂಜ್ ಸಿಟಿಗೆ ಹೋಗ್ಬಿಟ್ಟ ಅಂತಂದ್ರೆ ಆ ವ್ಯಕ್ತಿ ನೇಮ್ ಮಾಡಂಗಿಲ್ಲ, ಅವರು ಸಾಯಿಸಂಗಿಲ್ಲ. ಸರಿ, ರೆಫ್ಯೂಜ್ ಸಿಟಿ ಎಲ್ಲ ಜಾಗ ಇಲ್ಲ. ಅವಾಗ ಏನ್ ಮಾಡಿದ್ರು ಅಂತಂದ್ರೆ, ದೇವದರ್ಶನ ಗುಡಾರದಲ್ಲಿ ಇರೋಂತ ಈ ಒಂದು ಒಡಂಬಿಕೆ ಪಿಟ್ಟಿ ಇದೆ ಗೊತ್ತಾ, ಒಡಂಬಿಕೆ ಪಿಟ್ಟಿ ಅಂತಂದ್ರೆ ಈ ಒಂದು ಬಲಿಪೀಠ, ಈ ಬಲಿಪೀಠದ ಕೊಂಬುಗಳು ಏನ್ ಮಾಡ್ಬೇಕು ಅವರು, ಅವ್ನ ಇಟ್ಕೊಬೇಕು. ನೋಡಿ, ಇದೇ ತರ ಒಬ್ಬ ರಾಜ ಮಾಡದಂತೆ, ಯಾರು ಅಡೋ ನಿಜ. ಅವನೇನ್ ಮಾಡ್ತಾನೆ, ಸೋಲೋಮನಿನ ತಪ್ಪಿಸ್ಕೊಳ್ಬೇಕಾದ್ರೆ ಮಾಡ್ತಾನೆ. ನೋಡಿ, ಒಂದನೇ ಅರಸು, ಒಂದನೇ ಅಧ್ಯಾಯ 50ನೇ ವಚನ ಮತ್ತೆ 51ನೇ ವಚನ. ಅವಾಗ ಏನ್ ಮಾಡ್ತಾರೆ, ಸೋಲೋಮನ್ ಹೇಳ್ತಾರೆ, ಸೋಲೋಮನ್ ಏನ್ ಮಾಡ್ತಾನೆ, ಅವ್ನು ಫಸ್ಟ್ ಕೇಳು ಅವ್ನು ಬರ್ತಾನೆ ಇಲ್ಲ ಅಂತಂದ್ಬಿಟ್ಟು, ಅವ್ನ್ ಬರಲ ಅಂತ ಅಟ ಮಾಡ್ಬೇಕು, ಅಲ್ಲೇ ಸೈಸಾಕ್ಬಿಡು ಅಂತ ಹೇಳ್ತಾರೆ. ಅದರ ಅಂದ್ರೆ ಏನಂತಂದ್ರೆ, ಒಂದು ರೆಫ್ಯೂಜ್ ಸಿಟಿಗೆ ಅಂದ್ರೆ ಒಂದು ಛಾಯೆ ಅದರ ಕ್ರಿಸ್ತನ ರಾಜ್ಯದಲ್ಲಿ ಮರಣವೆಂಬಂತ ಶತ್ರುಗಳಿಂದ ತಪ್ಪಿಸ್ಕೊಬೇಕು ಅಂದ್ರೆ ಜನಗಳು ಏನ್ ಇಟ್ಕೊಬೇಕು, ಆ ಒಂದು ಬಲಿಪೀಠದ ಕೊಂಬುಗಳನ್ನ ಇಟ್ಕೊಬೇಕು. ಆ ಬಲಿಪೀಠ ಏನ್ ಸೂಚನೆ ಮಾಡಿದ್ರೆ, ಯೇಸು ಕ್ರಿಸ್ತನ ರ್ಯಾನ್ಸಮ್ ಸ್ಯಾಕ್ರಿಫೈಸ್. ಕ್ರಿಸ್ತನ ಒಂದು ರ್ಯಾನ್ಸಮ್ ಬಗ್ಗೆ ಇಡೀ ಲೋಕಕ್ಕೆ ತಿಳಿಸೋದೇ ಯಾರ ಸಾಮರಸ್ಯದಲ್ಲಿ ಅಂದ್ರೆ ಪಿತೃಗಳು. ಅದನ್ನೇ ಏನ್ ಮಾಡೋದಲ್ಲಿ ಇಲ್ಲಿ ಸೂಚನೆ ಮಾಡಿರೋದು. ಅದರ ಅದೇ ತರ ನೋಡ್ಬೇಕಾದ್ರೆ ಮಿಕ್ಕಿದೆಲ್ಲಾ ಒಂದು ಐಟಮ್ಗಳಿಗೆ ಏನಿದ್ದಾರೆ, ಒಂದೊಂದು ಅರ್ಥಗಳು ಏನಾಗಿದೆ ಅದು ಇದೆ. ಅದ್ರ ಅದೇ ನೋಡ್ಬೇಕು ಅಂದ್ರೆ, ಪಿತೃಗಳಿಗೆ ದೇವರು ಯಾವ ತರ ರಾಜ್ಯನ ಕೊಡ್ತಾರೆ, ಆ ರಾಜ್ಯನ ಮುಖಾಂತರ ಏನ್ ಮಾಡ್ತಾರೆ, ಒಂದು ಇದರಲ್ಲಿ ಭೂಲೋಕದಲ್ಲಿ ಸಮಾಧಾನ ಶಾಂತಿ ಯಾವ ತರ ಸ್ಥಾಪನೆ ಮಾಡ್ತಾರೆ, ಏನ್ ಮಾಡೋದೇ ನಮ್ಗೆ ನೋಡ್ತಾರೆ ಅಲ್ವ. ಅದೇ ನೋಡ್ಬೇಕು ಇದ್ಯಾವ ಅಂತಂದ್ರೆ, ಇದನ್ನೇ ಸೆಕೆಂಡ್ ಗ್ರೂಪ್ ಅದರ ಕೊಹಾತ್ ಅಲ್ವ, ಏನಂದ್ರೆ ಸೌತ್ ಅಲ್ಲಿರಂತ ಕೊಹಾತ್. ಮೂರನೇ ಗುಂಪು ಯಾವ್ದು, ಮೆರಾರಿ. ಮೆರಾರಿ ಅವ್ರು ಯಾವ ದಿಕ್ಕಲ್ಲಿದ್ರು ಅಲ್ವ, ನಾರ್ತ್ ದಿಕ್ಕಲ್ಲಿದ್ರು ಅಂತ ನೋಡ್ತಿಲ್ವ. ಈ ಮೆರಾರಿ ಅಂದ್ರೆ ಈ ಪದದ ಅರ್ಥ ಏನು ಅಂತಂದ್ರೆ, ಏನಂತಾರೆ ಕಹಿ ಅಂತಂದ್ಬಿಟ್ಟು, ಅಂದ್ರೆ ಬಿಟರ್ನೆಸ್ ಅಂತ ಬರ್ತಾ ಇದ್ರ. ಆಮೇಲೆ ಇನ್ನೊಂದೇನ್ ನೋಡಿದ್ರಿ, ಯಾವ ದಿಕ್ಕಲ್ಲಿದ್ರು, ಉತ್ತರ ದಿಕ್ಕಲ್ಲಿದ್ರು. ಉತ್ತರಾನ್ ಏನು ಬೈಬಲ್ ಅಲ್ಲಿ, ನಾರ್ತನ್ ಏನು, ದೇವರ ಅಂತ ಒಂದು ಸ್ಥಳ. ಅದ್ರ ಹಂಗಾರೆ ಏನಂದ್ರೆ, ಪರಲೋಕಕ್ಕೆ ಹೋಗುವಂತ ಒಂದು ಗುಂಪನ್ನ ಏನ್ ಮಾಡ್ತಾರೆ ಇಲ್ಲಿ, ಇಲ್ಲಿ ಸೂಚನೆ ಮಾಡ್ತಾರೆ ಕರೆಕ್ಟಾ. ಆದ್ರೆ ಈ ಗುಂಪು ಹೆಂಗೆ ಪರಲೋಕಕ್ಕೆ ಹೋಗ್ತಾರೆ ಅಂತಂದ್ರೆ, ಸಂತೋಷವಾಗಿ ಹೋಗುವಂತ ಗುಂಪಲ್ಲ. ಇಂಥ ಗುಂಪು ಹೋಗೋದು ಕಹಿಯಾದ ಅನುಭವಗಳ ಮುಖಾಂತರ, ಅದಕ್ಕೆ ಬಿಟರ್ನೆಸ್ ಅಂತ ಮಾಡೋದು ಅಲ್ಲಿ ಹೇಳೋದು. ಅದ್ರ ಹಂಗಾರೆ ಏನಂತಂದ್ರೆ, ಪರಲೋಕಕ್ಕೆ ತುಂಬಾ ಕಷ್ಟ ಸಂಗತಿಗಳ ಮುಖಾಂತರ ಹೋಗುವಂತ ಒಂದು ಗುಂಪು. ಯಾರದ ಪರಲೋಕಕ್ಕೆ ಯಾರ ಅಂತ ಗುಂಪು, 144,000 ಜನ ತುಂಬಾ ಕಷ್ಟ ಸಂಗತಿ ಅನುಭವಿಸ್ಬಿಡೋಯ್ತಾರ. ಯಾರ ದೊಡ್ಡ ಸಮೂಹ ಅದರ ಪ್ರಕಟಣೆ ಪುಸ್ತಕದಲ್ಲಿ ಕೇಳ್ತಾರಲ್ಲ, ಏನ್ರಿ ಯೋಹಾನ ಕೇಳ್ತಾರಲ್ಲ, ಇವ್ರು ಯಾರು ಇವರು ಅಂತ ಹೇಳ್ತಾರಲ್ಲ. ನೋಡಿ, ರೆವಲೇಷನ್ 7:9. ನೋಡ್ರ ಏನ್ರಿ, ಸಿಂಹಾಸನ ಮುಂದೆ ಏನ್ರಿ, ಮಹಾಸಮೂಹ ನಿಂತಿರೋದ ಕಣ್ಣಂತ ಎಲ್ಲರೂ. ಹಂಗ್ರೆ ಸಿಂಹಾಸನ ಮುಂದೆ ಅಂದ್ರೆ ಏನ್ರಿ, ಸಿಂಹಾಸನ ಮುಂದೆ ಅಂದ್ರೆ ಒಂದು ಏನ್ರಿ, ಒಂದು ಸರ್ವಿಟ್ಯೂಡ್ ಅಲ್ಲ. ಸಿಂಹಾಸನ ಮೇಲೆ ಕೂತ್ಕೊಂಡಂತ ಅವ್ನ ಭಾಗ್ಯ ರಿಮೋಟ್ ಆಗಿರುವ ಇವಳು ಕಳ್ಕೊಂಬಿಟ್ಟವ್ರೆ ಅಲ್ಲ, ಸಿಂಹಾಸನ ಮುಂದೆ ನಿಂತಿರೋದ ಕಂಡ್ರಂತೆ. ನೋಡ್ರ ಏನ್ ಹಾಕೊಂಡಂತೆ, ಬಿಳಿ ನಿಲುವಂಗಿಗಳು. ಅದೇ ನೋಡ್ಬೇಕು ಅವ್ರಿಗೆ ಏನ್ ಕೊಟ್ಟರು ಅಂತಂದ್ರೆ ನೋಡಿರ್ತೀನಿ, ಅವ್ರು ಮುಖ್ಯವಾಗಿ ಪಿಲ್ಲರ್ಸ್ ಏನ್ ಮಾಡಿದ್ರು ಅದನ್ನ ಕೊಟ್ಟಿದ್ರು. ಆಮೇಲೆ ನೆಕ್ಸ್ಟ್
ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು.
ನೋಡ್ರ ಆ ಒಂದು ಏನ್ರಿ, ಬಿಳಿ ನಿಲುವಂಗಿ ಅಂತಂದ್ರೆ ಆ ಪಿಲ್ಲರ್ಗಳ ಮೇಲೆ ಏನ್ ಹಾಕಿದ್ರೆ, ಆ ಬಿಳಿ ನಿಲುವಂಗಿ ಮಾಡಿದ್ರು ಆ ಕಲ್ಲಲ್ಲಿ ಅವ್ರಿಗೆ ಆಗ್ತಾ ಇದ್ರು. ಅದಕ್ಕೆ ನೋಡ್ಬೇಕು ಬಿಳಿ ನಿಲುವಂಗಿ ಅಂತಂದ್ರೆ, ಆಮೇಲೆ ಕೈನಲ್ಲಿ ಇಟ್ಕೊಂಡಿದ್ರೆ ಖರ್ಜೂರದ ಗರಿ ಅವರ. ಸೊ ಖರ್ಜೂರ ಗುರಿ ಅಂದ್ರೆ ಏನು ಅಂತಂದ್ರೆ, ಸೈನ್ ಆಫ್ ವಿಕ್ಟರಿ. ಆ ಕಾಲದಲ್ಲಿ ಒಬ್ಬ ರಾಜ ಯುದ್ಧ ಮುಗಿಸ್ಕೊಂಡು ಜಯ ಹೊಂದ್ಕೊಂಡು ತಿರ್ಗಾ ನಗರಕ್ಕೆ ಬರ್ಬೇಕಾರೆ ಆ ಜನಗಳು ಏನ್ ಮಾಡ್ತಾರ, ಅದನ್ನ ಆ ಖರ್ಜೂರ ಗರಿ ಇಟ್ಕೊಂಡು ಮಾಡ್ತಾರ, ಸ್ವಾಗತ ಮಾಡ್ತಾರೆ. ಯೇಸು ಕೃಷ್ಣ ವೆಲ್ಕಮ್ ಮಾಡ್ಬೇಕಾರೆ ಯೇಸು ಹೆಂಗ್ ವೆಲ್ಕಮ್ ಮಾಡಿದ್ರ, ಖರ್ಜೂರ ಗರಿ ಇಟ್ಕೊಂಡು ಅದರ ಅಂತ ರಾಜ ಬರ್ತಾನೆ ಅಂತಂದ್ರ ಹೊಸಾನ ಅಂತ ಮುಟ್ಟ ನೋಡ್ಬೇಕಾರೆ ವೆಲ್ಕಮ್ ಅಂದ್ರೆ ಸೈನ್ ಆಫ್ ವಿಕ್ಟರಿ. ಆದ್ರೆ ಇವರು ಏನ್ ಮಾಡಿದ್ರೆ, ಜಯ ಹೊಂದಿದ್ದಾರೆ. ಆದ್ರೆ ಯಾವ ತರ ಜಯ ಹೊಂದಿದ್ದಾರೆ ಅಂತಂದ್ರೆ, ಕಿರೀಟನ ಗೆಲ್ಲ ರೀತಿಯಲ್ಲಿ ಮಾಡಲ ಜಯನ ಹೊಂದಿಲ್ಲ ಅಂದ್ರೆ ಹಂಗ್ರೆ ಏನ್ ಮಾಡೋರೆ ಇವರು ಓವರ್ಕಮ್ ಮಾಡಿದ್ದಾರೆ. ಯಾವ ತರ ಓವರ್ಕಮ್ ಮಾಡಿದಾರೆ ಅಂತಂದ್ರೆ, ತುಂಬಾ ಫೋರ್ಸ್ಫುಲ್ ಆಗಿ ತುಂಬಾ ಕಷ್ಟದಲ್ಲಿ ಬಿದ್ದಾಗ ಏನ್ ಮಾಡೋರು ಇವರು, ಇವ್ರು ಜಯ ಹೊಂದಾರೆ ಹೊರತು ಸಂತೋಷವಾಗಿ ಏನ್ ಮಾಡಿಲ್ಲ ಇವರು ಜಯನ ಹೊಂದಿಲ್ಲ. ಅಂದ್ರೆ ಅದೇ ಅವಳು ಹೇಳ್ತೇನೆ, ಇವರು ಒಂದು ಕ್ವಶನ್ ಕೇಳ್ತಾರೆ ಯಾರು ಇವರು ಅಂತ ಹೇಳ್ಬೇಕು, ಅದ್ಗೆ ಉತ್ತರ ಕೊಡ್ತಾರೆ. 13th verse 14th verse ಓದಿ.
ಎಲ್ಲಿಂದ ಬಂದರು ಎಂದು ನನ್ನನ್ನು ಕೇಳಲು, ಅಯ್ಯ ನೀನೇ ಬಲ್ಲೆ ಎಂದನು. ಅವನು ನನಗೆ, ಇವರು ಆ ಮಹಾಹಿಂಸೆಯನ್ನು ಅನುಭವಿಸಿ ಬಂದವರು.
ಮಹಾಹಿಂಸೆಯನ್ನು ಅನುಭವಿಸಿ ಬಂದವರು. ಆ ಹಿಂಸೆಯಲ್ಲಿ ಏನ್ ಮಾಡೋರಂತೆ,
ಯಜ್ಞದ ಕುರಿಯಾದ ಆತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದುಕೊಂಡು ಶುಭ್ರ ಮಾಡಿದ್ರು.
ನೋಡ್ರ, ಯಜ್ಞದ ಕುರಿಯಾದ ರಕ್ತನೇ ಮಾಡೋದಲ್ಲಿ, ಆ ರಕ್ತದಲ್ಲಿ ಇವಾಗ ಆ ನಿಲುವಂಗಿ ಏನ್ ಮಾಡೋದು, ಇವಾಗ ಶುಭ್ರ ಮಾಡ್ಕೊಳೋರೆ. ಅಂದ್ರೆ ಅದೇನಂತ ಅಂತಂದ್ರೆ, ಯಾವಾಗ ಕಷ್ಟ ಸಂಕಟ ಹಿಂಸೆಗಳಿಗೆ ಒಳಗಾಗ್ತಾರೋ ಅವಾಗ ಏನ್ ಮಾಡೋದು, ಕ್ರಿಸ್ತನನ್ನ ಅಪ್ರಿಷಿಯೇಟ್ ಮಾಡೋದು. ಯಾವಾಗ ಅಪ್ರಿಷಿಯೇಟ್ ಮಾಡ್ತಾರೋ ಅವಾಗ ಏನಾಗ್ತದ್ರೆ, ತಮ್ಮ ನಿಲುವಂಗಿ ಏನ್ ಮಾಡ್ತಾರೋ ಆ ತೊಳ್ಕೊಳಕ್ಕೆ ಶುರು ಮಾಡ್ತಾರ. ಈ ಕೆಲಸ ಏನ್ ಮಾಡ್ಬೇಕಾಯ್ತು, ದಿನನಿತ್ಯ ಮಾಡ್ಬೇಕಾಯ್ತು. ಅಂದ್ರೆ ಯಾಕಂದ್ರೆ ನಾವು ಲೋಕ್ತಲ್ ಇರ್ಬೇಕಾರೆ ಲೋಕ್ತಲ್ಲಿ ಅವಾಗ ಒಂದು ಆಲೋಚನೆ, ನಮ್ಮ ನಡೆ ನುಡಿಗಳೇ ನಾವು ಪಾಪ ಮಾಡ್ಬೇಕೇನಾಗ್ತದೆ, ನಮ್ಮ ಬಟ್ಟೆ ಮೇಲೆ ನಿಲ್ವಂಗಿ ಮೇಲೆ ಒಂದ್ ಕರೆ ಒಂದು, ಆ ಕರೆ ಏನ್ ಮಾಡೋದು ಹಿಮ್ಮೆಟ್ಟಾಗೆ ಅವಾಗ ಶುಭ್ರ ಮಾಡ್ಕೊಬೇಕು. ಅನೇನ್ ಅರ್ಥ ಅಂದ್ರೆ, ಪ್ರೇಯರ್ ಹೋಗ್ಬಿಟ್ಟು ದೇವ್ರ ಕನ್ಫೆಸ್ ಮಾಡಿ ಅದ್ ಮಾತಲ್ಲ ಪ್ರಾಕ್ಟಿಕಲ್ ನಮ್ ಲೈಫ್ ಅಲ್ಲಿ ಮಾಡ್ತಾರೆ, ನಾ ಚೇಂಜಸ್ ನಾ ತರ್ಬೇಕು. ತಂದವಾಗ ಏನಾಗ್ತಾರೆ, ಆ ಕರೆ ಏನಾಗ್ಬಿಡ್ತಾರೆ, ಹೋಗ್ಬಿಡ್ತಾರೆ. ಆದ್ರೆ ಈ ದೊಡ್ಡ ಸಮೂಹ ಏನ್ ಮಾಡ್ತಾರೆ, ಇದನ್ನ ಏನ್ ಮಾಡ್ತಾರೆ, ಹಂಗೆ ಚಿಕ್ಕ 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 ಕರೆಗಳು ಹಂಗೆ ಬಿಟ್ಬಿಡ್ತಾರೆ. ಹಂಗೆ ಬಿಟ್ಬಿಟ್ಟು ಏನಾಗ್ಬಿಡ್ತಾರೆ, ಕೊನೆಗೆ ವೈಟ್ ಶರ್ಟ್ ಏನಾಗ್ಬಿಡ್ತದೆ, ಫುಲ್ ಕರೆ ಆಗ್ಬಿಡ್ತಾರೆ. ಅವಾಗ ಎಲ್ಲಿ ತೊಗೊಂಡೋಗ್ಬೇಕು, ಲಾಂಡ್ರಿ ಕೊಡ್ಬೇಕು. ನೋಡಿ, ದೋಮಿ ಗಟ್ಟಲ್ಲಿ ಯಾರು ಅಂತೆ ಬಟ್ಟೆಗೆ ಮಲಾಕಿಲ್ ಬನ್ನಿ, ಮಲಾಕಿ 3rd chapter, ಮಲಾಕಿ 3rd chapter ಅಲ್ಲಿ 3rd verse ಓದಿದ್ದೀರಿ. 3rd chapter ಕ್ಷಮಿಸಿ, 2nd verse,
3rd chapter 2nd verse.
ಆತನ ಬರುವ ದಿನವನ್ನು ಯಾರು ತಾಳಾರು, ಯಾರು ಬರೋರು, ಯೇಸು ಕ್ರಿಸ್ತನ ಅಂದ್ರ ಆತನ ಕಾಣಿಸಿಕೊಳ್ಳುವಾಗ ಯಾರು ನಿಂತಾರೋ ಅಂದ್ರ, ಅಂದ್ರೆ ಕಾಣಿಸ್ಕೊಳ್ಳೋ ಏನ್ರಿ, ಪ್ರತ್ಯಕ್ಷ ಆಗ್ಬೇಕಾರೆ ಜನಗಳಿಗೆ ಅವ್ರ ಬಗ್ಗೆ ಗೊತ್ತಾಗ್ಬೇಕಾರೆ ಯಾರಪ್ಪ ಅವ್ರ ಮುಂದೆ ನಿಂತ್ಕೊಳಕ್ಕೆ ಸಾಧ್ಯ. ಇವ್ರು ಯಾರು, 1st verse ಓದಿ, ಇವರು ಮೊದಲ ವಚನ. ಹೆಂಗ್ ಬರ್ತಾರಂತೆ, ಪಕ್ಕನೆ ಅಂದ್ರ ಸಡನ್ ಆಗಿ ಯಾರು ಬರ್ತಾರಂತೆ, ಯೇಸು ಕ್ರಿಸ್ತ ಬರ್ತಾರಂತೆ. ಅದ್ರ ಲೋಕ ಜನಗಳೆಲ್ಲ ಕಾಯ್ಕೊ ಬರ್ತಾರೆ, ಬರ್ತಾರೆ ಬರ್ತಾರೆ ಬರ್ತಾರೆ, ಯಾವ ಕತ್ತಾರೆ ಬೇಗ ಬರ್ತಾರೆ ಅಂತಂದ್ರ, ಅದೇ ಹೊಡ್ಬೇಕು. ಯೇಸು ಕ್ರಿಸ್ತ ಹೆಂಗ್ ಬರ್ತಾರಂತೆ ಅದ್ರ, ಅದೇ ಹೇಳಿದ್ರು ಈಗ ಬೇಗನೆ ಬರ್ತಾರೆ. ಆಲ್ರೆಡಿ ಯೇಸು ಕ್ರಿಸ್ತ 1874 ಏನ್ ಮಾಡ್ಬಿಟ್ಟು ಬಂದ್ಬಿಟ್ಟು ಬಂದ್ಬಿಟ್ಟು ತನ್ನ ರಾಜ್ಯದ ಕೆಲಸಗಳನ್ನ ಮಾಡ್ತಾರೆ. ಅದೇ ಹೇಳ್ತಾರೆ, ಆತನು ಬರುವಾಗ ಏನ್ರಿ, ಆತನು ಕಾಣಿಸ್ಕೊಳ್ಳುವಾಗ ಯಾರು ನಿಂತಾರೋ, ಯಾರು ನಿಂತ್ಕೊಂತಾರೆ. ಇವಾಗ ಓದಿ, 2nd verse ಮುಂದಕ್ಕೆ ಓದಿ. ಬೆಂಕಿಗೂ ಯೇಸುಕು ಸಂಗೀತ ಅಕ್ಕ ಸಾಲಿಗನ ಬೆಂಕಿಗೂ ಅಗಸನ ಚೌಳಿಗೂ ಸಮಾನನಾಗಿ ಯೇಸುಕು ಹೆಂಗಿದಾರಂತೆ, ಏನ್ ಕಂಪಾರಿಸನ್ ಅಂತ ಬೆಂಕಿಗೆ. ಆಮೇಲೆ ನೆಕ್ಸ್ಟ್ ಚೌಳಿ ಅಂದ್ರೆ ಏನರ್ಥ,
ಸೋಪ್
ಅದರ ಕೊಳೆ ತೆಗೆದ ರಿಫೈನರ್ ಸೋಪ್ ಅಂತ ಹೇಳ್ತಾರೆ. ಅದರ ಹೆಂಗೆ ದೋಬಿ ಗಡ್ಡಲ್ಲಿ ಹಾಕಿ ಬಟ್ಟೆ ಹೆಂಗ್ ಹೋಗ್ತಾರೆ, ಏನಾಗ್ತಾರೆ ಅಲ್ಲಿ ವಾಷಿಂಗ್ ಸೋಡಾ ಅದರ ಹಂಗೆ ಹಾಕ್ಬಿಟ್ಟು ಏನ್ ಮಾಡ್ತಾರೆ ವ್ಯವಸ್ಥೆ ಮಾಡಿ, ಎಂತ ಗಲೀಜ್ ಬಟ್ಟೆ ಕೊಟ್ಟರೆ ಏನಾಯ್ತಾರೆ ನೀಟಾಗಿ. ಅಂದ್ರೆ ಆಯ್ತರ ಯೇಸು ಕ್ರಿಸ್ತ ಬಂದು ತನ್ನ ಪ್ರತ್ಯಕ್ಷತೆಯಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರ ಮುಂದೆ ನಿಂತಿರೋ ಎಲ್ಲಾ ಭಕ್ತರನ್ನ ಫಸ್ಟ್ ಏನ್ ಮಾಡ್ತಾರೆ, ಪ್ಯೂರಿಫೈ ಮಾಡ್ತಾರೆ, ಶುದ್ಧಿಸ್ತಾರೆ. ಅದರ ಕ್ಲೀನ್ ಮಾಡ್ತಾರೆ, ಹೆಂಗ್ ಕ್ಲೀನ್ ಮಾಡ್ತಾರೆ ನೋಡಿ ಅಂತ ನೆಕ್ಸ್ಟ್.
ಬೆಳ್ಳಿಯನ್ನು ಶೋಧಿಸುವ ಅಕ್ಕ ಸಾಲಿಗನಂತೆ ಕುಳಿತು ಲೇವಿ ವಂಶದವರನ್ನು ಶೋಧಿಸಿ ಬೆಳ್ಳಿ ಬಂಗಾರಗಳನ್ನು ಎಂಬತ್ತೆ ಶುದ್ಧೀಕರಿಸುವ.
ನೋಡ್ರ ಹೆಂಗ್ ಮಾಡ್ತಾ ಇದ್ದೇವೆ, ಬಂದು ಮಾಡದೇ ಪ್ಯೂರಿಫೈಯಿಂಗ್ ಕೆಲಸ. ಅದೇ ಹೇಳ್ಬೇಕ್ರೆ ಏನ್ರಿ, ಆ ಒಂದು ಯಾರು ನಿಲುವಂಗಿಲ್ಲ ದಿನ ತೊಳ್ಕೊಂಡಿಲ್ವಾ, ಏನ್ ಮಾಡ್ತಾರೆ ದೇವರು, ಒಂದ್ಸದಿಗೆ ಮಹಾಹಿಂಸೆ ಒಳಗಾಗ್ತಾರೆ. ಅದೇ ಅಂತ ಲೈಫ್ ಅಲ್ಲಿ ಭಯಂಕರ ಕಷ್ಟ ಸಂಕಟಗಳಿಗೆ ಏನ್ ಮಾಡ್ತಾರೆ, ಒಳ ಮಾಡ್ತಾರೆ. ಅವಾಗ ಏನಾಗ್ತಾರೆ ಅಂದ್ರೆ, ಆ ಕಷ್ಟ ಸಂಕಟಗಳಲ್ಲಿ ದೇವ್ರನ್ನ ಏನ್ ಮಾಡ್ತಾರೆ, ಇನ್ನ ಅವಾಗ ಅಪ್ರಿಷಿಯೇಟ್ ಮಾಡಕ್ಕೆ ಅವಾಗ ಯಾವಾಗ ಅಪ್ರಿಷಿಯೇಟ್ ಮಾಡ್ತಾರೆ, ಅವಾಗ ಏನ್ ಮಾಡ್ತಾರೆ ತನ್ನ ನಿಲುವಂಗಿಗಳು ಏನ್ ಮಾಡ್ತಾರೆ, ಅವಾಗ ಅಲ್ಲಿ ಅದೇ ಕ್ಯಾರೆಕ್ಟರ್ ಪ್ಯೂರಿಫೈ ಮಾಡ್ಕೊಳಕ್ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಶುರು ಮಾಡ್ತಾರೆ. ಇವಾಗ ಒಂದ್ ಮಾತು ಹೇಳ್ತಾರೆ ಗೊತ್ತಾ, ಕನ್ನಡದಲ್ಲಿ ಸಂಕಟ ಬಂದವಾಗ ದೇವ್ರನ್ನ ಹುಡುಕ್ತಾರೆ ಅಂದ್ಬಿಟ್ಟು. ಆತರ ತೊಂದರೆಗಳು ಬಂದವಾಗ ಏನ್ ಮಾಡೋದು, ಆ ತೊಂದರೆಗಳನ್ನ ನಮ್ಮನ್ನ ಕಾಪಾಡೋದ್ಕೋಸ್ಕರ ಯಾರಂತ ಹುಡುಕ್ತಾರೆ, ಅವಾಗ ದೇವ್ರನ್ನ ಅಪ್ರಿಷಿಯೇಟ್ ಮಾಡ್ತಾರೆ. ದೇವ್ರನ್ನ ಅಪ್ರಿಷಿಯೇಟ್ ಮಾಡ್ತಾರೆ ಅಂದ್ರೆ, ದೇವ್ರನ್ನ ಮಾಡಿದಂತ ಕೃಪೆಗಳಿಗೆ ಇಷ್ಟು ಜನ ನಿಮಗೆ ಯೋಗ್ಯವಾಗಿ ನಡೆದಿಲ್ಲ ಅಂತೆಲ್ಲ ತಿಳ್ಕೊಂಡು ಇನ್ನು ಮುಂದಕ್ಕೆ ಏನ್ ಮಾಡ್ತಾರೆ, ಸುಧಾರಣೆ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾರೆ. ನೋಡಿ ಒಂದ್ 2 ವಚನ ಓದನ, 1 Corinthians ಐದನೇ ಅಧ್ಯಾಯ ನೋಡಿ, ಐದನೇ ಅಧ್ಯಾಯದಲ್ಲಿ ಐದನೇ ವಚನ ಓದಿ ಸರ್. ನೋಡಿ ಸೇಮ್ ಅಲ್ಲೇ ಹೇಳ್ದಲ್ಲ, ಆತನ ಬರುವಾಗ ಆತನ ಕಾಣಿಸ್ಕೊಳ್ಳುವಾಗ ಯಾರು ನಿಲ್ತಾರೋ ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ ಕರ್ತನ ಪ್ರತ್ಯಕ್ಷತೆಯ ದಿನದಲ್ಲಿ ಅಂತವರನ್ನು ನೋಡಿ ರಕ್ಷಣೆ ಹೊಂದುವುದಕ್ಕಾಗಿ ಅವನ ಶರೀರ ಭಾವವು ಎಂದ್ರೆ ಶರೀರ ಅಲ್ಲ, ಶರೀರ ಭಾವ ಅಂದ್ರೆ ಕ್ಯಾರೆಕ್ಟರ್, ಆ ಫ್ಲೆಶ್ಲಿ ಕ್ಯಾರೆಕ್ಟರ್ ನಾಶನ ಆಗ್ಬೇಕು ಅಂತಂದ್ಬಿಟ್ಟು
ನಮ್ಮ ಕರ್ತನಾದ ಯೇಸುವಿನ ಹೆಸರಿನಲ್ಲಿ
ನೋಡಿ ದೇವರ ಹೆಸರಿನಲ್ಲೇನೆ
ಅವನನ್ನು ಸೈತಾನನಿಗೆ ಒಪ್ಪಿಸಿ ಕೊಡಬೇಕೆಂಬುದೇ.
ನೋಡ್ರ ದೇವ್ರ ಯಾಕೆ ಒಪ್ಪಿಸ್ಕೊಡ್ತಾರೆ, ದೇವರ ಹೆಸರಲ್ಲೇ ಕ್ರಿಸ್ತನ ಹೆಸರಲ್ಲಿ ದೇವ್ರ ಏನ್ ಮಾಡ್ತಾರೆ, ಯಾಕೆ ಒಪ್ಪಿಸ್ಕೊಡ್ತಾರೆ, ಶೇತಾನ್ ಕೈಲಿ ಒಪ್ಪಿಸ್ಕೊಡ್ತಾರೆ. ವ್ಯವಸ್ಥೆ ಮಾಡಿದ್ನಿ, ಶೇತಾನ್ ಕೈಲಿ ಒಪ್ಪಿಸ್ಕೊಟ್ರೆ ಸೇತಾನ್ ಸುಮ್ಮನೆ ಬಿಡ್ತಾನ, ಅವ್ರ ಎಷ್ಟೆಲ್ಲ ಏನ್ ಮಾಡ್ತಾರೆ ಹಿಂಸೆ ಕೊಡ್ತಾರೆ. ಏನಕ್ಕೆ ಅಂತಂದ್ರೆ ಅದು ದೇವ್ರ ಏನ್ ಮಾಡೋದು ಪರ್ಮಿಟ್ ಮಾಡೋದು, ಯಾಕೆಂದ್ರೆ ಆ ಒಂದು ಈವಿಲ್ ಅಲ್ಲಿ ದೇವ್ರನ್ನ ಏನ್ ಮಾಡ್ಲಿ ಅವನು ಹುಡುಕ್ಲಿ ಅಂತ, ಆ ಕೆಟ್ಟ ತಂದಲ್ಲಿ ಬಿಡ್ಬೇಕಾದ್ರೆ ಅವಾಗ ಏನ್ ಮಾಡ್ಲಿ ಅವನು ದೇವ್ರನ್ನ ಏನ್ ಮಾಡ್ಲಿ ಹುಡುಕ್ಲಿ, ಅವ್ನು ದೇವ್ರನ್ನ ಹುಡ್ಕೊಂಡ್ರೆ ಗೆದ್ಕೊಂತಾನೆ. ಆವಾಗ ದೇವ್ರನ್ನ ಹುಡುಕಿಲ್ಲ ಅಂತಂದ್ರೆ ಅಲ್ಲಿ ಹೋಗ್ ತನ್ಸಿದಾ ಸೆಕೆಂಡ್ ಆಡ್ತಾ ಇದ್ರೆ ಅದೇ ನೋಡ್ಬೇಕು. ದೇವ್ರು ಉಪದ್ರವಗಳನ್ನ ಬಿಡ್ತಾರೆ, ಏನ್ರಿ ಉಪದ್ರವಗಳು ಬಿಡೋದಕ್ಕೆ ಎರಡು ಕಾರಣಗಳಿದೆ. ಒಂದೇನು ಅಂದ್ರೆ ಫಸ್ಟ್ ಆಫ್ ಆಲ್ ನಮ್ ಟೆಸ್ಟ್ ಏನ್ರಿ, ಅದು ಯಾರ ಮೇಲೆ ಡಿಪೆಂಡ್ ಆಗ್ತದೆ, ನಾನ್ ಟೆಸ್ಟ್ ತರ ಸ್ವೀಕಾರ ಮಾಡ್ಕೊಂಡ್ರೆ ನನ್ ಟೆಸ್ಟ್, ಅಯ್ಯೋ ನನ್ಗೆ ಒಂಥರ ತಾಳಕ್ ಆಗ್ದಾರೆ ಶೋಧ ಅಂತ ನಾನ್ ಸ್ವೀಕಾರ ಮಾಡ್ಕೊಂಡ್ರೆ ಅದು ಹೆಂಗಿರ್ತದೆ, ಇದು ನನ್ಗೆ ಹಿಂಗೆ ಅದ ದೇವ್ರಾಗೆಲ್ಲ ಕೊಡೋದಿಲ್ಲ. ದೇವ್ರ ಒಬ್ಬನ ಏನ್ ಮಾಡೋದಿಲ್ಲ, ಏನ್ ಮಾಡೋದಿಲ್ಲ. ಅಲ್ಲ ಇನ್ನೊಂದ್ ಕಡೆ ಹೇಳ್ತಾರೆ ಗಾಡ್ ನೆವರ್ ಟೆಸ್ಟ್ ಎನಿ ಬೆಡಿ ಅಂತ, ದೇವ್ರ ಏನ ಪರೀಕ್ಷೆ ಮಾಡ್ತಾರೆ ಕಾಣೋದಿಲ್ಲ. ಎರಡು ವ್ಯತ್ಯಾಸ ಇದೆ ಏನಂತ ಇಬ್ರು ಸುಲ್ಭ ಅಲ್ಲ, ಇಬ್ರು ಫಸ್ಟ್ ಚಾಪ್ಟರ್ ಅಲ್ಲಿ ನಿಮಿಷ ಸಾರಿ ಜೇಮ್ಸ್ ಫಸ್ಟ್ ಚಾಪ್ಟರ್ 13th ವರ್ಸ್ ಯಾಕೋಬು 1:13
ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನಮಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು. ದೇವರು ಕೆಟ್ಟದ್ದಕ್ಕೇನು ಸಂಬಂಧಪಟ್ಟವರು.
ಇಂಗ್ಲಿಷ್ ಬರ್ತಾರೆ ಲೆಟ್ ನೋ ಮ್ಯಾನ್ ಸೇ ವೆನ್ ಈಸ್ ಟೆಂಪ್ಟೆಡ್ ಐ ಆಮ್ ಟೆಂಪ್ಟೆಡ್ ಆಫ್ ಗಾಡ್ ಫಾರ್ ಗಾಡ್ ಕ್ಯಾನ್ ಬಿ ಟೆಂಪ್ಟೆಡ್. ಹೇಳ್ಬೋದು ನೀವು ಓದಿ ಅಲ್ಲರ ದೇವ್ರ ಟೆಂಪ್ಟ್ ಮಾಡೋದಿಲ್ಲ, ಅದೇ ಏನ್ ಮಾಡ್ತಾರೆ ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡೋದಕ್ಕೂ ಟೆಂಪ್ಟ್ ಮಾಡೋಕೆ ಇದೆ ಎರಡು, ಅದು ಯಾರ ಮೇಲೆ ಡಿಪೆಂಡ್, ನಮ್ಮ ಮೇಲೆ ಡಿಪೆಂಡ್ ಅಲ್ವರ. ಇವಾಗ ನಾವು ಕೆಟ್ಟದಕ್ಕೆ ದೇವ್ರೇ ಮಾಡಲ್ಲ, ಯಾರನ್ನು ಮೋಟಿವೇಟ್ ಮಾಡಲ್ಲ, ಅದ ಕೆಟ್ಟದನ್ನ ಬಿಡ್ತಾರೆ. ಏನಕ್ಕೆ ನಮ್ಮನ್ನ ಟೆಸ್ಟ್ ಮಾಡೋದಕ್ಕೆ, ಆವಾಗ ಆ ಟೆಸ್ಟ್ ನಾವು ಟೆಸ್ಟ್ ತರ ಸ್ವೀಕಾರ ಮಾಡ್ಕೊಂಡು ವಿ ಕ್ಯಾನ್ ಪಾಸ್ ಇಟ್. ಹೆಂಗೆ ಯೋಸೆಫ್ ತರ, ಯೋಸೆಫ್ಗೆ ಏನ್ರಿ ದೇವ್ರ ಅನುಮತಿ ಕೊಟ್ಟಿದ್ದರು, ದೇವ್ರು ದೇವ್ರಿಗೆಲ್ಲ ಫಸ್ಟೇ ಗೊತ್ತು ಸ್ಟಾಪ್ ಮಾಡೋದಾಗಿತ್ತು ಅಲ್ಲ. ದೇವ್ರ ಏನಕ್ಕೆ ಕೊಟ್ಟಿದ್ದು ಅವಾಗ ಟೆಸ್ಟ್, ಆ ಟೆಸ್ಟ್ ಅಲ್ಲಿ ಏನ್ ಮಾಡ್ದ ಯೋಸೆಫ್ ಆ ಸಿಚುವೇಶನ್ ಬಿಟ್ಟು ಏನ್ ಮಾಡೋದ ಓಡೋಬ್ ಅದಕ್ಕೆ ಗೆದ್ಕೊಂಡ. ಅದೇ ಇದೇ ಆ ಜಾಗದಲ್ಲಿ ಸಿಂಪ್ಸನ್ ಅಂತ ಇದ್ರೆ ಏನಾಗಿರೋರು, ಅದು ಅವ್ರಿಗೆ ಟೆಂಪ್ಟ್ ಅಲ್ವರ. ಅದೇ ಅಂತಾರೆ ಆ ಸಿಚುವೇಶನ್ ಯಾರ ಮೇಲೆ ಡಿಪೆಂಡ್ ಅಂದ್ರೆ ಅವ್ರ ಮೇಲೆ, ಅವ್ರು ಯಾವ ತರ ಒಂದು ಪರ್ಸನಲ್ ಆಗಿ ಸ್ವೀಕಾರ ಮಾಡ್ತಾರೆ ಅದ ಮೇಲೆ. ಅದಕ್ಕೆ ದೇವ್ರೇನ್ ಮಾಡ್ತಾರೆ ಅಂದ್ರೆ ಎಲ್ಲರಿಗೂ ಅಂತಾರೆ ಯಾರ್ಯಾರಿಗೆ ಏನೇನು ಟೆಸ್ಟ್ ಕೊಡ್ಬೇಕು ಯಾರಿಗೆ ಚೆನ್ನಾಗಿ ಗೊತ್ತೋ ಕೊಡ್ತಾರೆ. ಅವಾಗ ಅವ್ರು ಯಾವ ತರ ಸ್ವೀಕಾರ ಮಾಡ್ಕೊಂಡು ಅದನ್ನ ಯಾವ ತರ ರಿಯಾಕ್ಟ್ ಆಗ್ತಾರೋ ಅದ್ರ ಮೇಲೆ ಡಿಪೆಂಡ್. ಅದಕ್ಕೆ ಅದಕ್ಕೆ ಹೇಳ್ತಾರೆ ದ ಲ್ಯಾಕ್ ಅಂಡ್ 44,000 ಗ್ರೇಟ್ ಮಲ್ಟಿಟ್ಯೂಡ್ಗೆ ಏನಿದೆ ವ್ಯತ್ಯಾಸ ಇದೆ ಅದರ ದೇವ್ರ ಚಿತ್ತ ಅಂದ್ರೆ ನೆಕ್ಸ್ಟ್ ವಾರದಲ್ಲಿ ನಾವು ಅದನ್ನ ಡಿಸ್ಕಸ್ ಮಾಡೋಣ. ನೀವು ಮನೆಯಲ್ಲಿ ಬೇಕು ಸ್ವಲ್ಪ ಸ್ಟಡಿ ಮಾಡ್ಕೊಂಡ್ ಬನ್ನಿ, ಇಬ್ರಿಗೂ ಏನಪ್ಪ ವ್ಯತ್ಯಾಸಗಳು ಅಂತನ್ಬಿಟ್ಟು ಅದರ. ಸೊ ಇಬ್ರಿಗೂ ವ್ಯತ್ಯಾಸಗಳಿದೆ, ಆಮೇಲೆ ಇಬ್ರು ಬಗ್ಗೆ ಬೈಬಲ್ ಅಲ್ಲಿ ಯಾವ ತರ ಆಂಗಲ್ ಅಲ್ಲಿ ಪಿಕ್ಚರ್ಗಳು ಕೊಟ್ಟಿದ್ದಾರೆ ಸ್ವಲ್ಪ ನಿಮ್ಮ ಮನೇಲಿ ಸ್ವಲ್ಪ ಸ್ಟಡಿ ಮಾಡ್ಕೊಂಡ್ ಬನ್ನಿ. ನೆಕ್ಸ್ಟ್ ವೀಕ್ ಅದನ್ನ ಡಿಸ್ಕಸ್ ಮಾಡೋಣ. ಅದರ ಬ್ರದರ್ ಅಸಲ್ ಹೇಳ್ಬೇಕಾದ್ರೆ ಹೇಳ್ತಾರೆ 6:1 ಇದು ಪ್ರೈಮರಿ ಡಿಫ್ರೆನ್ಸ್ ಇವ್ರಿಬ್ರಿಗೂ ಅಂತಂದ್ರೆ, ಒಬ್ರು ವಾಲಂಟಿಯರ್ ಆಗಿ ಏನ್ ಮಾಡ್ತಾರೆ ಸ್ಯಾಕ್ರಿಫೈಸ್ ಮಾಡ್ತಾರೆ, ಇನ್ನೊಬ್ರು ಏನ್ ಮಾಡ್ತಾರೆ ವಾಲಂಟಿಯರ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ವಾಲಂಟಿಯರ್ ಅಂದ್ರೆ ಚೇರ್ಫುಲ್ಗಳಿಗೆ ನಮ್ ಸಿಕ್ಕಿರೋ ಅವಕಾಶಗಳನ್ನ ಹಿಡ್ಕೊಂಡು ಏನ್ ಮಾಡ್ಬೇಕು ದೇವ್ರಿಗೋಸ್ಕರ, ದೇವ್ರಿಗೋಸ್ಕರ ಹುಮ್ಮಸಾಗಿ ಏನ್ ಮಾಡೋದು ಎದೆ ಬಗ್ಗೆ ಓಡೋದು. ಇನ್ನೊಬ್ರು ಏನ್ ಮಾಡ್ತಾರೆ ಅದು ಓಡ್ತಾರೆ, ಅದು ಹೆಂಗೆ ಫೋರ್ಸ್ಫುಲ್ ಆಗಂದ್ರೆ ಹೆಂಗ್ ಗೊತ್ತೆ, ಇವರು ಅವಕಾಶಗಳನ್ನ ಏನ್ರಿ ಬಂದಾವಾಗ ಇವ್ರೇನ್ ಮಾಡೋದಿಲ್ಲ, ಇವಾಗಸಲ ಅವಕಾಶ ಇವ್ರು ಬರ್ಬೇಕು, ಇವ್ರು ಬಂದು ಇವ್ರು ಬಾಗಲ ತಟ್ಬೇಕು, ಬಾಕಂದ ಮಾಡಕಂದ ಅಂತ ಹೇಳ್ಬೇಕು. ಅವಾಗ ಏನ್ ಮಾಡ್ತಾರೆ ಇವ್ರು, ಅವಾಗ ಯೋಚನೆ ಮಾಡಿ ನೋಡೋಣ ಮಾಡೋಣ ಅಂತ ಅನ್ಕೊಂಡು ಏನ್ ಮಾಡೋದು, ಅವಾಗ ಮಾಡಂತವ್ರು ಅಂತವ್ರಿಗೆ ಗ್ರೇಟ್ ಮಿಟ್ಬಿಟ್ಟು ಲ್ಯಾಕ್ ಅಂಡ್ ಫುಡ್ ಡಿಫ್ರೆನ್ಸ್ ಅಂತ ಹೇಳ್ತಾರೆ. ಇವಾಗ ನಾವು ಹೇಳಿದ್ರೆ ನೋಡಿದ್ರೆ ಇಂತಿಂತವ್ರು ಯಾವ ಕೆಲಸ ಮಾಡ್ಬೇಕು ಅಂತಿಂತಾನೆ ಮಾಡ್ಬೇಕು ಅಂತ ಹೇಳಿದ್ರು ಕರೆಕ್ಟ್. ಇದೇ ತರ ನಮ್ಗೆ ಹೇಳ್ಬಿಟ್ರೆ ನಾವೇನ್ ಮಾಡ್ತೀರಿ, ಉದಾಹರಣೆ ಹೇಳೋದು ಇವಾಗ ಇದು ನಮ್ಗೆ ಅನ್ವಯಿಸಲ್ಲ, ಅದು ಉದಾಹರಣೆ ಹೇಳ್ತೀನಿ ನೋಡಿ ನಿಮ್ಗೆ ಅರ್ಥ ಮಾಡ್ಸಕ್ಕಷ್ಟೇ. ಇವಾಗ ಇಲ್ಲಿ ನಾವೆಲ್ಲ ಸಾಂಗ್ಸ್ ಬುಕ್ ಇಡ್ತೀರಿ ಅಂತ ತಿಳ್ಕೊಳ್ಳಿ, ನಾವ್ ಯಾರು ಆ ತರ ಇಡೋದಿಲ್ಲ, ನಮ್ ಬೆಂಗಳೂರಲ್ಲಿ ನಾವು ಮಾಡ್ತೀರಿ ಅಂದ್ರೆ ಸಾಂಗ್ಸ್ ಬುಕ್ ಗಳು ಏನ್ ಮಾಡ್ತೀವಿ ಇಡ್ತೀರಿ. ಇಮ್ಯಾಜಿನ್ ಮಾಡಿ ಒಬ್ರಿಗೆ ಜವಾಬ್ದಾರಿ ಕೊಟ್ಬಿಡ್ತೀರಿ ಅಂತ ತಿಳ್ಕೊಳ್ಳಿ ಅದರ. ಇವಾಗ ಆ ಕೆಲಸ ಯಾರ ಮಾತ್ರ ಮಾಡ್ಬೇಕು ಅಂತಾನೆ ಇದೆಯಾ, ಆ ವಾರ ಬಂದಿಲ್ಲಪ್ಪ ಬ್ರದರ್ ಅವಾಗ ಏನ್ ಮಾಡ್ಬೋದು, ಇವಾಗ ಬೇರೆಯವ್ರು ಹೆಂಗ್ ಮಾಡ್ಬೇಕು, ವಾಲಂಟಿಯರ್ ಮಾಡ್ಬೋದಾ ಇಲ್ಲ ಹೇಳೋವರೆಗೂ ಕೈ ಕೂತಿರ್ಬೇಕ. ವಾಲಂಟಿಯರ್ ಮಾಡೋದೇ ದೇವ್ರ ಮಕ್ಳು ಲಕ್ಷಣ. ಈಗ ಕೆಲವು ಜನ ಕೆಲಸ ಏನಾಗ್ತದೆ ಅಂದ್ರೆ ಇವೆಲ್ಲ ನಾವೆಲ್ಲ ಅನುಭವಿಸಿರ್ತೀರಿ, ನೀವು ಪ್ರಾಕ್ಟಿಕಲ್ ಥಿಂಕ್ ಮಾಡಿ ಬ್ರದರ್ ಮೇಲೆ ಏನೋ ನಮ್ಗೆ ಇತ್ತು ಅಂದ್ರೆ ನಾವೇನ್ ಮಾಡ್ತೀರಿ, ಬಿಡು ಬರ್ದ ಬರಲ್ಲ ಹಂಗೆ ಬಿದ್ದಿರ್ಲಿ ಬಿಡು ನಮ್ಗೇನಾಗೈತೆ ಅದರ ಅವೆಲ್ಲಾರ್ಗು ಕಂಪ್ಲೇಂಟ್ ಹೋಗ್ಲಿ ಅಂತ ನಾವೇನ್ ಮಾಡ್ತೀರಿ, ಆಟಿಟ್ಯೂಡ್ ಬರ್ತಾರಲ್ಲ ಇದೇ ಗ್ರೇಟ್ ಮಲ್ಟಿಟ್ಯೂಡ್ಗು ಲ್ಯಾಕ್ ಅಂಡ್ ಫೋರ್ ಪ್ರಾಕ್ಟಿಕಲ್ ಏನ್ರಿ ಇದು, ನಾವೆಲ್ಲ ನಮ್ಮ ಮನಸ್ಸಲ್ಲಿ ಎಲ್ಲಾರು ನಾವೆಲ್ಲ ಅನ್ಭವಿಸ್ಬಿಡಿದ್ರಿ, ಎಲ್ಲ ನಾವು ಲೈಫ್ ಅಲ್ಲಿ ನೋಡಿರ್ತೀರಿ ಒಂದೆಲ್ಲ ಒಂದು ಸಿಚುವೇಶನ್ ನಾವು ಹತ್ರ ಏನ್ ಮಾಡ್ತೀರಿ ಈ ತರ ಮಾಡಿದ್ರಿ, ಅದ ಇದನ್ನ ಏನ್ ಮಾಡ್ಬೇಕು, ಈ ಟೆಂಡೆನ್ಸಿನ ಏನ್ ಮಾಡ್ಬೇಕು ಫೈಟ್ ಮಾಡ್ಬೇಕು ಆಯ್ತಾ, ಈ ಫೈಟ್ ಮಾಡ್ತೀರಿ ಗೊತ್ತಾ ಈ ಟೆಂಡೆನ್ಸಿನ ನಮ್ಮಲ್ಲಿರೋ ಕೆಟ್ಟ ಮನೋಭಾವ ಫೈಟ್ ಮಾಡ್ತೀರಿ ಗೊತ್ತಾ, ಈ ಫೈಟಿಂಗ್ ನಲ್ಲಿ ಇಬ್ಬರಿಗೂ ಡಿಫ್ರೆನ್ಸ್ ತಿರ್ಗ, ಒಬ್ರು ಸ್ವಚ್ಛತವಾಗಿ ಏನ್ ಮಾಡ್ತಾರ ಫೈಟ್ ಮಾಡ್ತಾರೆ, ಇನ್ನೊಬ್ರು ಸ್ವಚ್ಛತವಾಗಿ ಏನ್ ಮಾಡಕ್ಕಾಗಲ್ಲ ಇರ್ಲಿ ಬಿಡು ಅಂತ ಮಾಡೋದು, ಇದೇ ಚಾನ್ಸ್ ಅಂತ ಮಾಡೋದು ಗ್ರಿಜ್ ಅಥವಾ ರಿವೆಂಜ್ ಇಸ್ಕೊಳಕ್ಕೆ ಚಾನ್ಸ್ ಅಂತ ಮಾಡೋದು ಡೆಫಿನೆಟ್ಲಿ ಇಟ್ಸ್ ಎ ಚಾನ್ಸ್. ಆದ್ರೆ ಅದು ಈಸ್ಕೊಂಡ ಅಂತಂದ್ರೆ ಅದು ನಾವೆಲ್ಲ ಮಾಡಿದಾಗ ಏನಾಗ್ತದೆ ನಮ್ ಗುಣಗಳು ನಾವೇನ್ ಮಾಡ್ತೀರಿ ನಾವು ಕಳ್ಕೊಂತೀರಿ. ಆದ್ರೆ ಆ ಚಾನ್ಸ್ ನ ನಾವ್ ಏನ್ ಮಾಡ್ಬೇಕು ಯೂಸ್ ಮಾಡ್ಕೊಂಡು ಅದ್ರಲ್ಲಿ ಒಳ್ಳೆ ನಾವು ಎಕ್ಸ್ಪ್ರೆಸ್ ಮಾಡಿದ್ರೆ ಅದು ದೇವ್ರು ನಮ್ಗೆ ಕೊಡ್ತಾ ಅಂತ ಒಂದು ಆಶೀರ್ವಾದ. ಯೋಚನೆ ಮಾಡಿ, ಇವಾಗ ದೇವ್ರಿಗೋಸ್ಕರ ನಾವೇನೋ ಒಳ್ಳೆ ಕೆಲಸ ಮಾಡಿದ್ರೆ ದೇವ್ರು ನಮ್ಗೆ ಪಾಯಿಂಟ್ಸ್ ಕೊಡ್ತಿರ್ತಾರ ಅಲ್ವಾರ, ನಮ್ಗೆ ಈ ಒಂದು ಮೂಮೆಂಟ್ ಅಲ್ಲಿ ಬ್ಲೆಸಿಂಗ್ಸ್ ಕೊಡ್ತಿರೋ ಸರಿ ದೇವ್ರು ಲಾಸ್ಟ್ ಅಲ್ಲಿ ರಿವಾರ್ಡ್ ಏನ್ ಮಾಡ್ತಾರೆ ನಮ್ಗೆ ಹೊಟ್ಟೆ ಕೊಡ್ತಾರೆ, ಇದೇ ಡಿಫ್ರೆನ್ಸ್ ಸರ್. ಓಕೆನಾ, ಅದೇ ಮೇನು ಈ ತರ ಎಲ್ಲಾ ವಿಚಾರಗಳಲ್ಲೂ. ಅದಕ್ಕೆ ದೇವ್ರ ಮಕ್ಕಳು ಯಾವ್ದೇ ವಿಚಾರಕ್ಕೂ ವೇಟ್ ಮಾಡ್ತಾರೆ, ನಮ್ ಕೈಲಿ ಒಳ್ಳೇದ್ ಮಾಡಕ್ ಚಾನ್ಸ್ ಇತ್ತ ಏನ್ ಮಾಡ್ಬೇಕು ನೋಡಿ ಹೇಳ್ತಾರೆ ರೋಮನ್ಸ್ 2:7 ಓದಿ, ರೋಮಾಪುರದಲ್ಲಿ 2nd ಏಳನೇ ವಚನ.
ಯಾರು ಪ್ರಭಾವ ಮಾನ ನಿರ್ಣಯ ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡ
ಹೆಂಗಂತೆ, ಒಳ್ಳೇದನ್ನು ಏನ್ರಿ ಹೆಂಗ್ ಮಾಡ್ಬೇಕು ಬೇಸರಗೊಳ್ಳದೆ ಮಾಡ್ಬೇಕು. ಆಯಾ ಅವ್ರು ನಮ್ಗೇನ್ ಒಳ್ಳೇದ್ ಮಾಡಲೇ ಬಿಡಪ್ಪ, ಅವ್ರು ಸರಿಯಾಗಿ ಚಾನ್ಸ್ ಸಿಕ್ಕೈತೆ ಈ ಮಾಡನ್ ಬಿಡು ಅಂತ ಅಂದ್ಬಿಟ್ಟು ನಾನು ನೋಡಿಸ್ತೀನಿ ಅಂದ್ಬಿಟ್ಟು ಏನ್ ಮಾಡಕ್ಕೋಗ್ಬಿಡ್ದ ಅವ್ರ ಹೆಂಗಿರ್ಬೇಕು, ಯಾರು ಏನೇ ಮಾಡ್ಲಿ ಮಾಡದೇ ಇರ್ಲಿ ಅದ್ರ ನಾವೇನ್ ಮಾಡ್ಬೇಕು ವಾಲಂಟಿಯರ್ ನಾವೇನ್ ಮಾಡ್ಬೇಕು, ಚಾನ್ಸ್ ಸಿಕ್ತಾ ಆಪರ್ಚುನಿಟಿ ಮಿಸ್ ಮಾಡ್ಬಾರ್ದು. ಯಾಕಂದ್ರೆ ಇದು ಕೊಡೋದು ಯಾರು ದೇವ್ರು ಚಾನ್ಸ್ ಕೊಡ್ತಾರೆ, ಇನ್ನೊಂದ್ಸರಿ ಚಾನ್ಸ್ ಏನಾಗಲ್ಲ ನಮ್ಗೆ. ಅದಕ್ಕೆ ಹೇಳ್ತಾರೆ ನ್ಯಾರೋ ವೇ ಅಂತ ಹೇಳ್ತಾರಲ್ಲ ಬ್ರದರ್ ಹೆಸರು ಹೇಳ್ಬೇಕಾರೆ, ನ್ಯಾರೋ ವೇ ಇಸ್ ಆಕ್ಚುಲಿ ಒನ್ ವೇ ಅಂತ ಹೇಳ್ತಾರೆ, ಒಂದ್ಸತಿ ಹೋದ್ರೆ ತಿರುಗೇನಾಗೋದಿಲ್ಲ, ಕಾಂಟ್ ಕಮ್ ಬ್ಯಾಕ್. ಸೊ ವಾಟ್ ಎವರ್ ಆಪರ್ಚುನಿಟಿ ಹ್ಯಾವ್ ಇನ್ ದಟ್ ಲೈಫ್ ಅಟ್ ದಟ್ ಮೂಮೆಂಟ್ ಕೈಂಡ್ಲಿ ಯೂಸ್ ಇಟ್ ಅಂತ ಹೇಳ್ತಾರೆ. 100% ಏನ್ ಮಾಡಿ ನೀವು ಯೂಸ್ ಮಾಡಿ ಇಮ್ಮಿಟ್ ಆಗಿ ಅದ್ ಮಾಡಿ ಅಂತ ಹೇಳ್ತಾರೆ. ವೇಟ್ ಮಾಡಕ್ ಹೋಗ್ಬಿಡಿ ಅಂತ ಹೇಳ್ತಾರೆ ದೇವ್ರ ಮಕ್ಳು. ಏನ್ ಮಾಡ್ತಾರಂದ್ರೆ ದೇವ್ರ ವಿಚಾರಕ್ಕೆ ಏನ್ ಮಾಡಕ್ ಹೋಗ್ಬಾರ್ದು, ವೇಟ್ ಮಾಡಕ್ ಹೋಗ್ಬಾರ್ದು, ಯೋಚನೆ ಮಾಡಿ. ದೇವ್ರ ನಮ್ ಪ್ರೇಯರ್ ನಮ್ ಪ್ರೇಯರ್ ಮಾಡಿದ ತಕ್ಷಣ ನಾವೇನು ಏನ್ ಎದ್ರು ನೋಡ್ತೀರಿ ಉತ್ತರ ಅದರ, ಯೋಚನೆ ಮಾಡಿ ನಮಗ್ ಕೊಡ್ಬೇಕಂತ ಉತ್ತರ ನಮಗೆ ಏನ್ರಿ, ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ದೇವ್ರು 1 hour 2 hour ಲೇಟ್ ಆಗಿ ಕೊಟ್ರೆ ನಾವೇನ್ ಮಾಡ್ತೀರಿ, ನಮ್ಗೇನಾಗ್ತದೆ ಏನಾಯ್ತದೆ, ಏನಾಗಲ್ವಾ, ನಗು ಬರ್ತದ, ಏನಾಯ್ತದೆ ಏನಾಗಲ್ವಾ. ವೆರಿ ಗುಡ್, ನಂಬಿಕೆ ಕಮ್ಮಿ ಆಯ್ತು. ಆಮೇಲೆ ನೆಕ್ಸ್ಟ್ ಸ್ಟರ್ ವೆರಿ ಗುಡ್, ಫಸ್ಟ್ ಏಡ್ ಆಗ್ತದೆ. ಆಮೇಲೆ ಕೋಪ ಬರ್ತದ ಇಲ್ಲ, ದೇವ್ರ ಮೇಲೆ ನಂಬಿಕೆ ಕಮ್ಮಿ ಆಗ್ತದೆ, ಪ್ರೀತಿ ಕಮ್ಮಿ ಆಗ್ತದೆ, ಅವ್ರ ಮೇಲೆ ಸಂದೇಹ ಏನಾಗ್ತದೆ ಬರ್ತದ ಇಲ್ಲ ನೋಡಿ ಬೈಬಲ್ ಹೇಳ್ತಾರೆ. ಐಸಾಯ 57:16 ಇಂದ ಓದ್ಕೊಂಡ್ ಬನ್ನಿ. ಯೆಶಾಯ 57:16 ಓದ್ಕೊಂಡ್ ಬನ್ನಿ. 57:16
ನಾನು ಸರ್ವದಾ ವ್ಯಾಜ್ಯವಾಡೆನು, ಕಡೆಯ ತನಕ ಕೋಪಿಸಿಕೊಳ್ಳೆನು. ಹೀಗೆ ಮಾಡಿದರೆ ಮನುಷ್ಯಾತ್ಮವು ನಾನು ಸೃಷ್ಟಿಸಿದ ದೇವವು ನನ್ನಿಂದ ಕುಂದಿ ಹೋದ.
ನೋಡ್ರ ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾ ಅಂತೀನಿ. ದೇವ್ರು ಒಬ್ಬ ಮನುಷ್ಯನ ಮನಸ್ಸನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡವ್ರೆ ಅದರ ಅವ್ರೇನೋ ಒಳ್ಳೆ ಆಪರ್ಚುನಿಟಿ ಮಿಸ್ ಮಾಡ್ತಾರ ಅದರ ಒಳ್ಳೆ ಆಪರ್ಚುನಿಟಿ ಏನ್ ಮಾಡೋದಿಲ್ಲ ಅವರು ಮಿಸ್ಸೇ ಮಾಡೋದಿಲ್ಲ. ದೇವ್ರು ಹೇಳ್ತಾವಣಿಂತೀನಿ ನಾನು ಅಂತ ತಡ ಮಾಡೋದಿಲ್ಲ, ತಡ ಮಾಡೋ ಏನಾಗ್ಬಿಡ್ತದೆ ಅವ್ರಿಗೆ, ಕೆಲವೊಂದು ವಿಚಾರ ತಡ ಮಾಡ್ತಾರೆ. ಯಾಕೆಂದ್ರೆ ನಮ್ಗೆ ಆ ಕಾಲದಲ್ಲಿ ಏನ್ರಿ ಕೊಡ್ಬೇಕಾದ್ರೆ ಅಂತ ಅದಕ್ಕಿಂತ ಒಳ್ಳೆ ಆಶೀರ್ವಾದ ದೇವ್ರೇ ಮಾಡಿದ್ದ ನಮ್ಗೆ ಇಟ್ಟಿರ್ತಾರೆ, ಡೆಫರೆಂಟ್ ಆಗಿ ಇಟ್ಟಿರ್ತಾರೆ, ಚಾನ್ಸೇ ಇಲ್ಲ ಮಿಸ್ ಮಾಡೋದಕ್ಕೆ. ಅದರ ಮೋಸೆ ಏನ್ ಮಾಡಿದ್ರು ಅಟ್ ಏಜ್ ಆಫ್ 40 years ಇಡೀ ಇಸ್ರೇಲ್ ಜಂಗ್ಲ ಡೆಲಿವರಿ ಮಾಡ್ಬೇಕು ಅಂತ ಏನ್ ಮಾಡೋದ್ರ ಅವರು ಆಸೆ ಪಟ್ರು, ಕರೆಕ್ಟ್ ಇಸ್ರೇಲ್ ಜಂಗ್ಲ ಎಲ್ಲ ಬಿಡುಗಡೆ ಮಾಡ್ಕೊಂಡು ಎಲ್ಗೋಬೇಕು ಅಂತ ಕನ್ನಡ ಸಿಗೋದ ಮನ್ಸಿತ್ತು ಕೊಟ್ರ ಅವ್ರಿಗೆ. ಅದರ ಹೋಗ್ತಾರೆ 40 years ಅಲ್ಲಿ ಏನಂತಾರೆ ಅಲ್ಲ ಈಜಿಪ್ಷಿಯನ್ಗೆ ಒಬ್ಬನ ಹೊಡೆದಾಕ್ಬಿಡ್ತಾರೆ ನೋಡಿ ಅದರ, ಅವಾಗ ಇವ್ರು ಭಯ ಆಗ್ಬಿಡ್ತಾರೆ ನೋಡ್ಬಿಟ್ಟು, ಓ ನಾನು ಅರೆಸ್ಟ್ ಮಾಡ್ಬಿಡ್ತಾರಪ್ಪ ಅಂದ್ಬಿಟ್ಟು. ಆಕ್ಚುಲಿ ಅವಾಗ ಏನ್ ಮನ್ಸಿತ್ತು ಅಂದ್ರೆ ಇಡೀ ಇಸ್ರೇಲ್ ಜಂಗ್ಲ ನಾನೇ ಮಾಡ್ಬೇಕು, ಇದನ್ನ ಒಳ್ಳೇದ್ ಮಾಡ್ಬೇಕು ಅಂತ ಮನ್ಸಿತ್ತು ಅವ್ರಿಗೆ. ಯಾಕೆ ಅವ್ರಿಗೆ ಗೊತ್ತಾಗ್ಬಿಡ್ತು ಐ ಎಮ್ ಎ ಇಸ್ರೇಲೈಟ್ ಅಂತಂದ್ಬಿಟ್ಟು, ಅದರ ಒಬ್ಬ ಸ್ಲೇವ್ ಅಂತ ಗೊತ್ತಾಗ್ಬಿಡ್ತು. ಹೆಂಗಾರ ಮಾಡಿ ಬಿಡುಗಡೆ ಮಾಡ್ಬೇಕು ಅಂತ ಮನ್ಸಿತ್ತು. ಅದೇ ದೇವ್ರ ಒಂದು ಆಶೀರ್ವಾದ ಮಾಡಿದ್ರ ಅವಾಗ ಅವ್ರ ಮನ್ಸಲ್ಲಿ ಅಂತ ಪ್ರೇಯರ್ನ ಆಶೀರ್ವಾದ ಕೊಟ್ರ ಉತ್ತರ ಕೊಟ್ರ ದೇವ್ರ ಏನ್ ಮಾಡಿದ್ರು 40 years ಏನ್ ಮಾಡಿದ್ರು ವೇಟ್ ಮಾಡಿದ್ರು ಏನಕ್ಕೆ ಮೋಸಗೆ ಟ್ರೈನಿಂಗ್ ವ್ಯವಸ್ಥೆ ಮಾಡಿರ್ತೀನಿ. ಏನ್ ಪೇಷನ್ಸ್ ಕಲ್ತ್ಕೊಂಡ್ರೆ ಈಜಿಪ್ಟ್ ಅಲ್ಲಿರುವಂತ ಪ್ರಿನ್ಸ್ ಯಾರು ಇಡೀ ಈಜಿಪ್ಷಿಯನ್ ನಾಲೆಜ್ ಅಲ್ಲಿ ಹೆಂಗಿತ್ತಂತೆ ಯಾರಂತ ನಿಪುಣ ಏನ್ ಎಕ್ಸ್ಪರ್ಟ್ ಅದು ಏನ್ ನಾಲೆಜ್ ಬೈಬಲ್ ಹೇಳ್ತಾರ ಸ್ಕಿಲ್ಸ್ ಟ್ಯಾಲೆಂಟ್ ಎಲ್ಲ ಎಕ್ಸ್ಪರ್ಟ್ ಅದರ ಆ ಕಾಲದಲ್ಲಿ ಇಸ್ರೇಲ್ ಓದ್ದ ಅಂತಂದ್ರೆ ಎಷ್ಟೆಷ್ಟೋ ಯುದ್ಧಗಳನ್ನ ಯಾರು ಗೆದ್ದವ್ರೆ? ಮೋಸೆಸ್ ಏನಾಗ್ರೆ ಗೆದ್ದವ್ರು. ಅಂದ್ರೆ ಒಬ್ಬ ವೀರ, ಯಾರ ಮುಂದೆ ಏನ್ ಮಾತಾಡ್ಬೇಕು, ಯಾವ ತರ ಮಾತಾಡ್ಬೇಕು, ಏನ್ ಟ್ಯಾಲೆಂಟ್ಫುಲ್ ಆಗಿ ನಡ್ಕೊಬೇಕು, ಏನ್ ಟ್ರಿಕ್ಕಿ ಆಗಿರ್ಬೇಕು ಅಂತೆಲ್ಲ ಗೊತ್ತಿಲ್ಲ ಅವ್ನಿಗೆ. ವ್ಯವಸ್ಥೆ ಮಾಡಿ ಆ ಸಿಚುವೇಶನ್ ಕ್ಲೀನ್ ಆಗಿ ಎಲ್ಲ ಏನ ಸ್ವಲ್ಪ ಕಿಲಾಡಿತನದಿಂದ ಮಾಡಿ ಇಸ್ರೇಲ್ ಏನು ಬಿಡುಗಡೆ ಮಾಡುವಾಯ್ತು. ದಟ್ ವಾಸ್ ನಾಟ್ ಗಾಡ್ಸ್ ವಿಲ್. ಎಲ್ಲಿ ತೊಗೊಂಡ್ ಬಿಟ್ಟಿರ್ತಾರೆ? ಮಿಜಾನ್ ದೇಶದಲ್ಲಿ 40 ವರ್ಷ ಏನ್ ಕಾಯ್ತಾರೆ? ಕುರಿಗಳನ್ನ ಕಾಯ್ಬೇಕಾದ್ರೆ ಏನ್ ಗುಣ ಬೆಳೆಸ್ಕೊಂಡಿರ್ಬೇಕು ಅಂತ ವ್ಯವಸ್ಥೆ ಮಾಡಿ. ಅದರ ಇದೇ ಮೋಸೆಸ್ ಬಗ್ಗೆ ಹೇಳ್ಬೇಕು ದೇವ್ರು ಹೇಳ್ತಾರೆ. ನೆಕ್ಸ್ಟ್ ಆ ಕ್ಯಾರೆಕ್ಟರ್ ಬಗ್ಗೆ ಅಲ್ಲಿ ಓದಲ್ಲ, ಇಲ್ಲಿ ಅಪೋಸ್ತಲ ಕೃತ್ಯಗಳಲ್ಲಿ ಇನ್ನೊಂದ್ ಕಡೆ ಏನ್ ಬರ್ತದೆ ಅವನ ಬಗ್ಗೆ ಹೇಳ್ಬೇಕು ಗೊತ್ತಾ? ಹಾ, ಹಳೆ ಉಡಂಬಿಕೆ ಬರ್ತಾ ನೋಡಿ. ಅವನ್ 40 ಇಯರ್ಸ್ ನಂತರ ಅಟ್ ಏಜ್ ಆಫ್ 80 ಹೆಂಗಿದ್ದಂತೆ? ಇದೇ ಒಂದು ವಚನ ಬರ್ತದೆ, ಮೋಸೆಸ್ ವಾಸ್ ಮೀಕೆಸ್ಟ್ ಮ್ಯಾನ್ ಆಫ್ ಆಲ್ ದ ಅರ್ತ್ ಅಂತ ಬರ್ತದೆ. ಎಲ್ಲಿ ಬರ್ತದೆ ನೋಡ್ರಿ? ನಂಬರ್ 12-3 ಅದೇ ಪರಲ್ಲ ಪರಲ್ಲ ಹಂಗಾರ ಹುಡುಕ್ರಿ, ನಾನು ಹಂಗೆ ಹುಡುಕ್ತಾ ಇದ್ದು. ನಂಬರ್ 12-3 ಎಲ್ಲೋ ನನಗೂ ಯಾರ್ತಾ ಇದೆ, ಎಲ್ಲೋ ವರ್ಷ 3rd ವರ್ಷದಲ್ಲಿ ಬರ್ತಾನೆ ಅಂತ. ಸರಿ, ನಂಬರ್ 12-3 ನೋಡಿ. ಹಾ, ನೋಡೋಣ ಏನ್ ಸಾತ್ವಿಕ ಆಗ್ಬಿಟ್ರು ಅಂದ್ರೆ 600,000 ಜನಗಳು ಬೈಕ್ ಶುರು ಮಾಡಿದ್ರಿ. ಆ ಮನುಷ್ಯ ಹೇಗಿದ್ರಂತೆ, ಏನ್ ತಾಳ್ಮೆ ಅಂದಿದ್ರು ಅದರ ವ್ಯವಸ್ಥೆ ಮಾಡ್ರಿ. ನಮ್ಗೆ ಏನೋ ಒಂದು 40-50 ಜನ ಬಂದ್ಬಿಟ್ಟು ಕಲ್ಲೋಡ್ ಸೈಜ್ ಹಾಕ್ಬಿಟ್ಟು ಅಂತ ನಾವೇನ್ ಮಾಡ್ತೀರಿ ಹೇಳ? ನಿಮ್ಗೆಲ್ಲ ಇಷ್ಟೆಲ್ಲ ಮಾಡಿದೀನಿ, ನಮ್ಗೆಲ್ಲ ಹಿಂಗೆಲ್ಲ ಮಾಡ್ತಿಲ್ಲ ಅಂತ ಏನ್ ಮಾಡಿದಾರೆ? ಇಮ್ಮಿಟಾಗೆ ರೇಟ್ ಆಗ್ಬಿಡ್ತಾವ್ರೆ. ಅಂದ್ರೆ ಅವ್ರು ಎಷ್ಟೋ ಒಂದು ಕ್ಯಾರೆಕ್ಟರ್ ತೊಗೊಂಡಿದ್ರು. ಆ ಥರ ಆ ಕ್ಯಾರೆಕ್ಟರ್ ಏನ್ ಮಾಡಿದ್ರು ಮೋಸೆಸ್ ಅಲ್ಲಿ ಬೆಳೆಸ್ಕೊಂಡ್ರು ಅಲ್ವರ. ಸೊ ಆ ರೀತಿ ಏನ್ರಿ ಒಂದು ಪ್ರಿಪ್ರೇಷನ್ ಏನ್ ಮಾಡ್ತಾರೆ ದೇವ್ರು, ಒಂದು ಮಾಡ್ತಾರೆ ಟೆಸ್ಟ್ ಮತ್ತೆ ಟ್ರಯಲ್ಸ್ ಗೆ ಇರೋಂತ ಒಂದು ಏನ್ರಿ ವ್ಯತ್ಯಾಸ. ದೇವ್ರು ಎಲ್ಲಾರು ಏನ್ ಮಾಡ್ತಾರೆ ಪರೀಕ್ಷೆ ಮಾಡ್ತಾರೆ. ಆ ಪರೀಕ್ಷೆಯಲ್ಲಿ ನಮ್ಮ ನಮ್ಮ ಗುಳ್ಳಗಳನ್ನ ಏನ್ ಮಾಡ್ತಾವ ವಾಲಂಟಿಯರ್ ಬೆಳೆಸ್ಕೊಂಡ್ರೆ ಅದೇ ಜಯ. ಅದಕ್ಕೆ 1 ಕೊರಿಂಥಿಯನ್ಸ್ 3rd chapter 10th verse ಓದಿ ಇಷ್ಟ ನೋಡೋಣ ಏನ್ ಬರ್ತದೆ.
ಕ್ರೈಸ್ಟ
ಫೌಂಡೇಶನ್ ಅದ್ರ ಮೇಲೆ ಏನ್ ಮಾಡ್ಬೇಕಂತೆ,
ಅಸ್ಥಿವಾರದ ಮೇಲೆ ಚಿನ್ನ ಬೆಳ್ಳಿ ರತ್ನ ಕಟ್ಟಿಗೆ ಸಾಕು ಮುಂತಾದವುಗಳಲ್ಲಿ ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು.
ನೋಡ್ರ ಅದ್ರ ಮೇಲೆ ಕಟ್ತಾರಂತೆ. ಏನೇನ್ ಕಟ್ತಾರೋ ಆ ಕೆಲಸಗಳು ಏನ್ ಮಾಡ್ತಾರೆ ದೇವ್ರು ಇವಾಗ ವ್ಯಕ್ತವಾಗ ತಂಗನೇ ಅಂದ್ರೆ ಮ್ಯಾನಿಫೆಸ್ಟ್ ಆಗ್ತಾರೆ. ಕಟ್ಟಿರೋದನ್ನ ತಿಳ್ಕೊಬೋದು ನಾನು ಸೂಪರ್ ಕಟ್ಕೊಂಡು ಈ ಕ್ಯಾರೆಕ್ಟರ್ ಅಂತ. ಈ ಕ್ಯಾರೆಕ್ಟರ್ನ ದೇವ್ರ ಹೇಗೆ ಟೆಸ್ಟ್ ಮಾಡ್ತಾರೆ ನೆಕ್ಸ್ಟ್ ಹೇಳ್ತಾರೆ ನೋಡಿದ್ದೀನಿ. ಹಾ, ಬೆಂಕಿಯ ಅದಕ್ಕೆ ಮಲಕಿಲಿ ಹೇಳಿದ್ರು ಕ್ರಿಸ್ತನ ಪ್ರತ್ಯಕ್ಷ ಆಗ್ಬೇಕಾದ್ರೆ ಯಾರು ನಿಂತಾರೋ ಅದ್ರ ಹೆಂಗಿದೆ ಬೆಂಕಿಯಿಂದ ಪರೀಕ್ಷೆ ಮಾಡ್ತಾರಂತೆ. ಆಮೇಲೆ ಎಲ್ಲಾ ಕೆಲಸಗಳು ನಾವು ಕಟ್ಟಿರಂತ ಎಲ್ಲಾ ಕ್ಯಾರೆಕ್ಟರ್ಗಳು ಏನ್ ಮಾಡ್ತಾರೆ ಬೆಂಕಿಗೆ ಹಾಕಿದ್ರೆ ಬೆಂಕಿಯಲ್ಲಿ ಏನಿವಾಗ ಶೋಧನೆ ಕಷ್ಟ ಸಂಕಟಗಳು. ಆ ಕಷ್ಟ ಸಂಕಟಗಳಲ್ಲಿ ನಮ್ಮ ಬ್ಯೂಟಿ ಆಫ್ ಕ್ಯಾರೆಕ್ಟರ್ ಏನ್ ಮಾಡ್ಬೇಕು ಇವಾಗ ನೋಡ್ಸ್ಬೇಕು. ಅವಾಗ ನೋಡ್ಸ್ಬಿಟ್ಟಾದ್ರೆ ನೋಡ್ರಿ ಅದಕ್ಕಿಂತ ಗ್ರೇಟೆಸ್ಟ್ ಇದೆ ಏನು ಇಲ್ಲ. ಅದೇ ದೇವ್ರು ನೋಡೋಂಥದ್ದು ಚಿನ್ನ ಬೆಳ್ಳಿ ರತ್ನಗಳು. ಆ ಬೆಂಕಿಯಲ್ಲಿ ಹಾಕ್ಬೇಕಾದ್ರೆ ನಮ್ಮ ಗುಣಗಳು ಸುಟ್ಟೋಗ್ಬಿಡ್ತು ಇಲ್ಬಿಡಿ. ಅವ್ರ ನೆನ್ಸ್ಕೊಬೇಕು ನಾನು ಕಟ್ಟಿರೋದಲ್ಲ ಅಂತ ಕ್ಯಾರೆಕ್ಟ್ರ. ಹಾ, ಹುಲ್ಲು ಆಪು ಕಟ್ಟಿಗೆ ಕರೆಕ್ಟ್. ಆ ಹುಲ್ಲು ಆಪು ಕಟ್ಟಿಗೆ ಬೆಂಕಿ ಹಾಕಿದ್ರೆ ಏನಾಯ್ತು ಫಸ್ಟ್ ಸುಡೋದ್ರೆ ಹುಲ್ಲು. ಅಂದ್ರೆ ನಮ್ಮ ಕ್ಯಾರೆಕ್ಟರ್ ಜಲ್ದಿ ಸುಡ್ತಾ ಇತ್ತು ಅಂದ್ರೆ ಏನ್ ಮೀನಿಂಗು ನಾನು ಕಟ್ಕೊಂಡಿರೋದಲ್ಲ ಎಂತದ. ಹಾ, ಇವಾಗ ಹುಲ್ಲಿಂದ ಮನೆ ಕಟ್ಟಕ್ಕೆ ಖರ್ಚು ಜಾಸ್ತಿನಾ ಇಲ್ಲ ಚಿಂಡಿಂದ ಮನೆ ಕಟ್ಟಕ್ಕೆ ಖರ್ಚು ಜಾಸ್ತಿನಾ? ಹಾ, ಇಟ್ಕೆ ಕಟ್ಟಕ್ಕೆ ಆಗಲ್ಲ. ಅದರ ವ್ಯವಸ್ಥೆ ಮಾಡಿ ಅಂದರೆ ಖರ್ಚು ಜಾಸ್ತಿ, ಅಂದರೆ ಸ್ಯಾಕ್ರಿಫೈಸ್ ತುಂಬ ಮಾಡಬೇಕು. ಹೌದಾ, ನಾವು ದೇವ್ರಿಗೋಸ್ಕರ ಎಲ್ಲ ಬಿಟ್ಕೊಡ್ ತುಂಬ ಬಿಟ್ಕೊಡೋದು ಕಷ್ಟ. ಹೌದಾ, ಒಂದು ಚಿನ್ನದಲ್ಲಿ ಮನೆ ಕಟ್ಟಬೇಕು ಅಂದರೆ ಯೋಚನೆ ಮಾಡೋದು, ಚಿಕ್ಕದಾಗ ಒಂದು ಒಂದು ಆಟ ಸುಮ್ಮನೆ ಮನೆ ತಗೊಬೇಕು ಅಂದರೆ ಚಿನ್ನದಲ್ಲಿ ಇಷ್ಟು ಚಿಕ್ಕದು, ಎಷ್ಟು ಕಷ್ಟ ಪಡಬೇಕು ಅಲ್ಲ. ಆ ಥರ ನಮ್ಮ ಒಂದು ಗುಣಗಳನ್ನ ಬೆಳೆಸ್ಕೊಬೇಕು ಅಂದರೆ ಏನ್ರಿ ತುಂಬ ಖರ್ಚು ಮಾಡಬೇಕು, ಅಂದರೆ ಸ್ಯಾಕ್ರಿಫೈಸ್ ಮಾಡಬೇಕು, ತುಂಬ ತ್ಯಾಗ ಮಾಡಬೇಕು, ತುಂಬ ಕಷ್ಟ ಅಂತ ಸರ್ ಹೇಳ್ತಾರೆ ಗೊತ್ತಾ. ಇದು ಏನಾರ ಮಾಡ್ತೀರಾ ಅಂತ ಹೇಳಿದ್ರೆ ಅವಾಗ ಹೇಳ್ತಾರೆ ಕೆಲವು ಜನ, ಇವತ್ತು ಆಗಲ್ಲ ತುಂಬ ಕಷ್ಟ. ಕರೆಕ್ಟು, ಆಗಲ್ಲ ಅಂತ ದೇವ್ರ ಮಕ್ಕಳು ಹೇಳ್ಬಾರ್ದು. ಕಷ್ಟ ಆಯ್ತದೆ, ಆದರೆ ಕಷ್ಟದಲ್ಲಿ ಏನು ಮಾಡ್ತೀನಿ ಅನ್ಬೇಕು, ಕಷ್ಟ ಆಗ್ತದೆ ಆದರೂ ನಾನು ಏನು ಮಾಡ್ತೀನಿ. ಎಸ್, ಅದೇ ಕ್ಯಾರೆಕ್ಟರ್ ಅಂದ್ರೆ ಅದೇ 144,000 ಗ್ರೇಟ್ ಮಲ್ಟಿಟ್ಯೂಡ್ಗೆ ಇರೋಂತ ಡಿಫ್ರೆನ್ಸ್. ಅಂದ್ರೆ ಅದರಲ್ಲೇ ದೇವ್ರೇ ಮಾಡ್ತಾರೆ ಜಜ್ಮೆಂಟ್ ಮಾಡ್ತಾರೆ, ಓಹೋ ಇವತ್ತೇ ಕಷ್ಟ ಸಂಕಟಗಳಲ್ಲಿ ಸ್ಯಾಕ್ರಿಫೈಸ್ ಮಾಡೋಕ್ಕೆ ಅಂದರೆ ಹಿಂದೆ ಮುಂದೆ ನೋಡೋರು ನಾಳೆಗೆ ಮಾಡ್ತಾರ. ಯೇಸುಕ್ರಿಸ್ತ ಹೇಳ್ತಾರಲ್ಲ, ಚಿಕ್ಕ ಚಿಕ್ಕ ವಿಚಾರದಲ್ಲಿ ಯಾರು ನಂಬಿಕಸ್ತಾಗಿರ್ತಾರ ದೊಡ್ಡ ವಿಚಾರದೇ ಆಗಿದ್ದಾರೆ. ನೋಡಿ ಅದೇ ಹೇಳ್ತಾರೆ ಗಲಾತಿಯಲ್ಲಿ, ನಮಗೆ 6:10 ಗಲಾತಿಯ 6:7 ಓದ್ಕೊ ಬನ್ನಿ. ಗಲಾತಿಯ 6:7 ಮೋಸ ಹೋಗಬೇಡಿರಿ. ನೋಡ್ರಿ ಗಣ ದೇವರ ತಿರಸ್ಕಾರ ಸಹಿಸೋನಲ್ಲ, ಅದರ ಯಾರು ತಮಿಳ್ ಇದೆಯಾ, ತಮಿಳು ಯಾರು ಓದಲ್ಲ ಇಲ್ಲಿ. ಅಪ್ಪ ಇಂಗ್ಲೀಷ್ ಇಂಗ್ಲೀಷ್ ಯಾವ ಥರ ಇದೆಯಾ, ಓದಿ ಓದಿ ಬಿಡ ಯಾವ್ದಾರು ಓದಿ ಬರಲ್ಲ, 6:7 ಓದಿ. ಕನ್ನಡದಲ್ಲೂ ಇಂಗ್ಲೀಷು ತಮಿಳಲ್ಲಿ ವ್ಯತ್ಯಾಸ ಇದೆ, ತುಂಬ ವ್ಯತ್ಯಾಸ ಇದೆ. ಅದು ಮೀನಿಂಗ್ ನೋಡಿ, ಇಂಗ್ಲೀಷ್ ಓದಿ ಬಿಡೋಣ. ತೆಲುಗು ಯಾರು ಓದ್ತೀರಾ, ತೆಲುಗು ಓದೋರು ಯಾರಿಲ್ಲ. ಏನೋ ಗಾಡ್ ಈಸ್ ನಾಟ್ ಮಾರ್ಕ್ಡ್ ಅಂದ್ರೆ ಅದು ಬಂತೆ ಕಾಣ ಅಲ್ಲಿ, ಅದು ಹೇಗೆ ಗೊತ್ತಾ ಅರ್ಥ. ಫಸ್ಟ್ ನಮ್ಗೆ ಹೇಳ್ತಾರೆ ನೀವು ಮೋಸ ಆಗ್ಬಿಡ್ರಿ ಅಂತ. ಆಕ್ಚುಲಿ ವಂಚಿಸೋನಲ್ಲ ಅಲ್ಲ, ದೇವರು ದೇವ್ರನ್ನ ಯಾಮಾಡ್ಸೋಕ್ಕಾಗಲ್ಲ ಅಂತ ಅರ್ಥ. ಗಾಡ್ ಈಸ್ ನಾಟ್ ಮಾರ್ಕ್ ಅಂತ ಹೆಂಗ ಮೀನಿಂಗು, ನೀವೆಲ್ಲ ಮಾಡೇ ಮಾಡಿಬಿಟ್ಟು ಏನೋ ದೇವ್ರಿಗೆ ಗೊತ್ತಿಲ್ಲ ಅಂತ ತಿಳ್ಕೊಂಬಿಟ್ರಪ್ಪ, ಯಾರೇನು ಮಾಡ್ಸೋಕ್ಕಾಗಲ್ಲ, ದೇವ್ರನ್ನ ಯಾಮಾಡ್ಸೋಕ್ಕಲ್ಲ. ಅದು ಏನೇಳ್ತಾರೆ ಸ್ಯಾಮ್ಯುಲು, ಏನು ಹೇಳ್ತಾರೆ ಸೌಲ್ಗೆ ಹೋಗಿ ಅವರು ಇದು ಮಾಡಿ ಕೆಲಸಗಳನ್ನ ಹೇಳ್ತಾರೆ, ಅವರ ನೀನು ಯಾಕೆ ಸ್ಯಾಕ್ರಿಫೈಸ್ ಕೊಟ್ಟೆ ಅಂತ ಹೇಳ್ತಾರೆ. ಅವಾಗ ದೇವ್ರನ್ನ ರಿಜೆಕ್ಟ್ ಮಾಡ್ಬಿಟ್ರೆ ಅಂತ ಹೇಳ್ತಾರೆ ಸ್ಯಾಮ್ಯುಲು. ಆಗ ಸೌಲ್ ಅವನ ಗೊತ್ತಾ ಹೇಳ್ತಾನೆ, ಅವನ ಆಫರ್ ಕೊಡ್ತಾನೆ, ಇಬ್ಬರು ಒಟ್ಟಿಗೆ ಸೇರಿ ಬಿಡೋಣ ದೇವ್ರಿಗೆ, ಯಜ್ಞಗಳ ಕೊಡೋಣ ಬನ್ನಿ. ಅವಾಗ ಹೇಳ್ತಾನೆ ಏನು ದೇವ್ರಿಗೆ ಕೊಟ್ಟು ಕೊಂಡ್ಕೊಳಕಾಯ್ತದ, ದೇವ್ರನ್ನೆಲ್ಲ ಏನು ಮಾಡ್ಕೊಳಕಾಗಲ್ಲ. ಅಂದ್ರೆ ಏನಂದ್ರೆ ಇವು ಲಾಸ್ಟ್ ಆಪರ್ಚುನಿಟಿ, ಅದೇ ಥರ ನಮ್ಗೆ ಸಿಗೋಂಥ ಆಪರ್ಚುನಿಟಿಗಳು ಏನು ಮಾಡೋಕೋಗ್ಬಿಡ್ದು, ಮಿಸ್ ಮಾಡ್ಬಿಡ್ದು. ಯಾಕಂದ್ರೆ ಗಾಡ್ ಇಸ್ ನಾಟ್ ಮಾ ಎಲ್ಲ ಲೆಕ್ಕ ಏನು ಮಾಡೋ ದೇವ್ರು ಇಟ್ಟಿರ್ತಾರೆ. ನೋಡಿ ನೆಕ್ಸ್ಟ್ ಟೈಮಲ್ಲಿ ಬಿದ್ದರು ಹಾಂ, ಫಾರ್ ವಾಟ್ಸ್ ಓವರ್ ಎ ಮ್ಯಾನ್ಸ್ ಓವರ್ತ್ ಅದನ್ನೇ ಕುಯ್ಯಬೇಕು ಅಲ್ಲ. ನಾವೇನ್ ಬಿತ್ತನೆ ಮಾಡ್ತೀರಿ ಅದು ಹೇಳ್ತಾರಲ್ಲ, ಥಾಟ್ ಥಾಟ್ ಏನ್ರೆ ಇಟ್ ಇಸ್ ಸೋ ಎ ಥಾಟ್ ಇಟ್ ವಿಲ್ ರಿಪೀಟ್ ಏನ್ರೆ ಕ್ಯಾರೆಕ್ಟರ್ ಅಂತ ಹೇಳ್ತಾರಲ್ಲ. ಅಂದ್ರೆ ಆ ತರ ನೋಡ್ಬೇಕಾದ್ರೆ ಒಂದೊಂದೇ ಏನಾಗುತ್ತೆ ನಮ್ಮಲ್ಲಿ ಬೆಳೆಸ್ಕೊಂಡು, ನಾವು ಏನೇನ್ ಬಿತ್ತನೆ ಮಾಡ್ತೀವಿ ಎಲ್ಲ ಬಿತ್ತನೆ ಮಾಡ್ತೀರಾ ಅದಕ್ಕೆ ನಾವು ಯಾಕೆ ಕುಯ್ಬೇಕು, ಅದೇ ಕುಯ್ಬೇಕು. ಆಮೇಲೆ ನೆಕ್ಸ್ಟ್ ನಾಶನವನ್ನು ಕುಯ್ತಾನೆ ನೋಡ್ರ, ಯಾರು ಆತ್ಮಿಕವಾಗಿ ಬಿತ್ತನೆ ಮಾಡ್ತಾರೋ ಏನ್ರಿ ಆತ್ಮಿಕವಾಗಿ ಏನ್ ಮಾಡ್ತಾರ ಅವನು ಅವನು ಕುಯ್ತಾನೆ. ನಮ್ಮ ಮೈಂಡ್ ನೋಡ್ತೀನಿ ಯಾವ ಸ್ಪಿರಿಚುವಲ್ ಆಕ್ಟಿವಿಟೀಸ್ ಇನ್ವಾಲ್ವ್ಮೆಂಟ್ ಇತ್ತು ಅಂದ್ರೆ ನಾವ್ ಏನಾಗ್ತೀವಿ ನೆಕ್ಸ್ಟ್ ವಯಸ್ಸಾಗಿದ್ಮೇಲೆ ಅದೇ ಆಕ್ಟಿವಿಟೀಸ್ ಏನಾಗ್ತೀವಿ ಇನ್ವಾಲ್ವ್ಮೆಂಟ್ ಇರ್ತಾರೆ. ಅದರ ಇವಾಗ ನೋಡಿ ವಯಸ್ಸು ಇರ್ಬೇಕಾದ್ರೆ ನಾವು ಬರೀ ಲೋಕಕ್ಕೆ ಆಕ್ಟಿವಿಟಿಗಳಿಗೆ ಇನ್ವೈಟ್ ಮಾಡ್ತಾರೆ, ವಯಸ್ಸಾಮೇಲೆ ಏನಾಗ್ಬಿಡ್ತದೆ ಅದೇ ಆಗ್ಬಿಡ್ತಾರೆ. ಅಂದ್ರೆ ನನ್ನ ಎಕ್ಸಾಂಪಲ್ ಹೇಳ್ತೀನಿ ನೋಡ್ತೀನಿ, ನಂಗೆ ಒಂದು 3-4 years ಬಿಫೋರ್ ಏನು ಒಂದು ದೇಹದಲ್ಲಿ ಶಕ್ತಿ ಇತ್ತು, ಇವಾಗ ಏನಿಲ್ಲ ಅವಾಗ ಇಲ್ಲ. ಆದರೆ ಏನಾಗ್ಬಿಡ್ತಿದ್ರೆ ಒಂದು ಟೆಂಡೆನ್ಸಿ ಮೈಂಡ್ ಏನಾಗ್ಬಿಟ್ಟು ಟೆಂಡೆನ್ಸಿ ಅಂತಂದ್ರೆ ಇಷ್ಟು ವರ್ಷ ಕೆಲಸಗಳನ್ನ ಮಾಡಿ ಮಾಡಿ ಈ ದೇಹ ಇವಾಗ ಏನಾಗ್ತಿಲ್ಲ ನಮಗೆ, ಫಸ್ಟ್ ಥರ ಸಪೋರ್ಟ್ ಮಾಡ್ತಾರೆ, ಫಸ್ಟ್ ಥರ ಎದ್ದು ಬುದ್ಧಿ ಎಲ್ಲ ಓಡಾಕೆಲ್ಲ ಆಯ್ತಲ್ಲ ಇವಾಗ ಸ್ವಲ್ಪ ವಯಸ್ಸಾಗೋಯ್ತಲ್ಲ. ಆದರೆ ಆ ಮೈಂಡ್ ಏನಾಗಿದೆ, ಆ ಮೈಂಡ್ ಫಿಕ್ಸ್ ಆಗಿರೋದ್ರಿಂದ ಈ ದೇಹದಲ್ಲಿ ಎಷ್ಟೆಲ್ಲ ಕಷ್ಟಪಟ್ಟು ಮಾಡ್ತೀರೋ ಅದೇ ಮಾಡಬೇಕು ಅಂತ ಏನಾಗ್ಬಿಡಿದೆ ಇವಾಗ ಒಂದು ಹ್ಯಾಬಿಟ್ ಬಂದ್ಬಿಡುತ್ತೆ. ಇಮ್ಯಾಜಿನ್ ಮಾಡಿ ಇದೇ ನನ್ನ ಯೌವನಸ್ಸಿನ ವಯಸ್ಸಲ್ಲಿ ಏನ್ರಿ ಸ್ವಲ್ಪ ಒಂದು 10 ವರ್ಷಗಳ ಮುಂಚೆ ಲೋಕ ಪ್ರಕಾರ ಎಲ್ಲ ಬೆಳೆದಿದ್ರೆ ಇವಾಗ ಏನಾಗಿರೋದು, ಇವಾಗ ದೇಹದಲ್ಲಿ ಆಗಿರೋ ಟೈರ್ಡ್ನೆಸ್ಗೆ ದೇಹದಲ್ಲಿ ಆಗಿರೋ ಚೇಂಜಸ್ಗಳಿಗೆ ನಮ್ಗೇನಾಗ್ಬಿಡ್ತೀರಿ ಅಂದರೆ ಹಂಗೇ ನಿರಾಸೆ ಕೆಲ್ಕೊಂಡೋಗ್ಬಿಡ್ತೀರಿ, ಸೋತೋಗ್ಬಿಟ್ಟು ಲೋಕಕ್ಕೆ ಹೋಗ್ಬಿಡ್ತೀರಿ. ನೋಡಿ ಅದಕ್ಕೆ ನೆಕ್ಸ್ಟ್ ಹೇಳ್ತಾರೆ ನೋಡಿರ್ತೀನಿ ಏನು ಹೇಳ್ತಾರೆ, ನೋಡ್ರ ಅದಕ್ಕೆ ಒಳ್ಳೇದನ್ನ ಮಾಡೋದ್ರಲ್ಲಿ ಏನ್ ಮಾಡ್ಬಿಡಿ ಯಾವತ್ತು. ದೇವ್ರಿಗೂ ಅಷ್ಟೇ, ದೇವ್ರ ವಿಚಾರದಲ್ಲಿ ಕೂಡ ಯಾವುದೇ ವಿಚಾರದಲ್ಲಿ ಏನೇ ಇರಲಿ ನಮ್ ಶತ್ರುನೇ ಇರ್ಬೋದು, ಒಂದ್ ಚಾನ್ಸ್ ಸಿಕ್ತ ಆಪರ್ಚುನಿಟಿ ಒಳ್ಳೇದ್ ಮಾಡಕ್ಕೆ ದಯವಿಟ್ಟು ನಾವೇ ಮಾಡಬೇಕು, ಫಸ್ಟ್ ಒಳ್ಳೇದ್ ಮಾಡ್ಬೇಕು. ಅದೇ ತರ ದೇವ್ರಿಗೆ ಒಂದ್ ಸೇವೆ ಮಾಡಕ್ಕೆ ಒಂದ್ ಚಾನ್ಸ್ ಸಿಕ್ತ ಏನೇ ಇರ್ಲಿ, ಸಣ್ಣದೇ ಇರಲಿ ದೊಡ್ಡದೇ ಇರಲಿ, ಅದ್ರ ದೊಡ್ಡದೇ ಮಾಡ್ಬೇಕು ಅಂತ ಏನಿಲ್ಲ, ಸಣ್ಣ ಸಣ್ಣ ವಿಚಾರ ಸಿಕ್ತಾನೆ ಮಾಡಕ್ಕೋ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೋದು ಮಾಡ್ಬೇಕಂತ. ಆಮೇಲೆ
ಯಾಕಂದರೆ ಮನಕುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು
ಅಲ್ಲ ನೋಡ್ರ ತಕ್ಕ ಸಮಯದಲ್ಲಿ ಬೆಳೆಯನ್ನು ಏನ್ ಬಿಡ್ತೀವಿ ಆಮೇಲೆ.
ಆದ್ದರಿಂದ ಸಮಯವಿರಲಾಗಿ ಎಲ್ಲರಿಗೆ ಒಳ್ಳೆಯದನ್ನು ಮಾಡೋಣ. ಮುಖ್ಯವಾಗಿ ಒಂದೇ ಮನೆಯವರಂತಿರುವ ಕ್ರಿಸ್ತ ನಂಬಿಕೆ ಉಳ್ಳವರಿಗೆ
ಫಸ್ಟ್ ಯಾರು ಮಾಡೋಣ ಕ್ರಿಸ್ತ ನಂಬಿಕೆ ದೇವ್ರ ಮಕ್ಕಳಿಗೆ ಮಾಡೋಕೆ ಆಪರ್ಚುನಿಟಿನ ಯೂಸ್ ಮಾಡಕ್ ಬಿಡ. ಅದೇ ನೋಡಿದ್ರಿ ಈ ಒಂದು ತ್ರೀ ಕ್ಲಾಸಸ್ ಕೊನೆಗೆ ಇದ್ದಿದ್ದಾರೆ ಅಂದ್ರೆ ಈಸ್ಟರ್ ಇದ್ದಾರೆ ಅಂದ್ರೆ ಅಂಬ್ರಾಮ್ ಈಸ್ಟ್ ಏನ್ ಡೈರೆಕ್ಷನ್ ಅಂದ್ರೆ ಆಕ್ಚುಲಿ ದ ಡೈರೆಕ್ಷನ್ ಆಫ್ ಸ್ಯಾಕ್ರಿಫೈಸ್. ಹೆಂಗೆ ಅಂತಂದ್ರೆ ನೋಡಿದ್ರಿ ಇವಾಗ ಭೂಮಿ ಇದೆ ಕರೆಕ್ಟ್, ಸೂರ್ಯ ಯಾವ ದಿಕ್ಕಲ್ಲಿ ಉದಯ ಆಗ್ತಾನೆ? ಈಸ್ಟ್ ಅಲ್ಲಿ ಉದಯ ಆಗ್ತಾನೆ. ಅಂದ್ರೆ ಸೂರ್ಯ ಈಸ್ಟ್ ಅಲ್ಲಿ ಉದಯ ಆಗ್ಬೇಕು ಅಂದ್ರೆ ಭೂಮಿ ಯಾವ ಕಡೆಯಿಂದ ಯಾವ ಕರೆಕ್ಟ್ ಡೈರೆಕ್ಷನ್ ಹೋಗ್ಬೇಕು? ಸೂರ್ಯ ಎಲ್ಲಿ ಇರ್ತಾನೆ ಅಲ್ಲೇ ಇರ್ತಾನೆ ಕರೆಕ್ಟಾ. ಭೂಮಿ ಏನಾಗ್ಬೇಕು ಇವಾಗ ಸುತ್ತಬೇಕು. ಭೂಮಿ ಯಾವ ದಿಕ್ಕಿಂದ ಯಾವ ಕಡೆಗೆ ಮೂವ್ ಆದ್ರೆ ಸೂರ್ಯ ಪೂರ್ವದಲ್ಲಿ ಉದಯ ಆಗತ್ತಲ್ಲಿ ಕಾಣಿಸ್ತಾನೆ. ವೆಸ್ಟ್ ಇಂದ ಈಸ್ಟ್ ಹೋಗ್ಬೇಕು ಅದರ ವೆಸ್ಟ್ ಇಂದ ಈಸ್ಟ್ ಅಂದ್ರೆ ಅರ್ಥ್ಲಿ ಕೋರ್ಸ್ ಅದ್ ಹೇಳಿದ್ದು ವೆಸ್ಟ್ ಅಲ್ಲಿ ನೋಡಿರ್ತೀನಿ ಕರೆಕ್ಟಾ. ಪೂರ್ವದಿಂದ ಪಶ್ಚಿಮದಿಂದ ಪೂರ್ವಕ್ಕೆ ಹೋದ್ರೆ ಭೂಮಿ ಸಂಬಂಧವಾಗಿರೋಂತ ಒಂದು ಮಾರ್ಗ ಅಂದ್ರ ಅಂದ್ರೆ ಪೂರ್ವ ಏನು ಅಂದ್ರೆ ಭೂಮಿಗೆ ಅಂದ್ರೆ ಆಪೋಸಿಟ್ ಆಗಿರೋಂತ ಡೈರೆಕ್ಷನ್. ಭೂಮಿ ತಿರುಗ್ತಾರೆ ಗೊತ್ತಾ, ಅದಕ್ಕೆ ಆಪೋಸಿಟ್ ಆಗಿರೋಂತ ಡೈರೆಕ್ಷನ್. ಇವತ್ತು ಲೋಕ ಎಲ್ಲ ಜಗತ್ತಲ್ಲಿ ಯಾವ ಕಡೆ ನಡೀತಿದೆ? ಎಲ್ಲ ಪಾಪ ಕಡೆ ನಡೀತದೆ. ನಾವು ಅದ್ ಕರೆಂಟ್ ಅಗೇನ್ಸ್ಟ್ ಆಗಿ ಮಾಡ್ಬೇಕು ಇವಾಗ ನಡಿಬೇಕು. ಈಸಿನಾ ಕಷ್ಟ? ಅದಕ್ಕೆ ಯಾಜಕ ಈ ದಿಕ್ಕಿಂದ ಹೋಗಿ ಸ್ಯಾಕ್ರಿಫೈಸ್ ಏನ್ ಮಾಡ್ತದೆ ಅಲ್ಲಿ ಮಾಡ್ತದ, ಆ ದಿಕ್ಕಲ್ಲಿ ಹೋಗಿ ಎಲ್ಲಾ ಜನಗಳಿಗೆ ವಿರುದ್ಧವಾಗಿ ಹೋಗಿ ನಮ್ಗಿರಂತ ಎಲ್ಲಾ ಅಧಿಕಾರಗಳನ್ನ ತ್ಯಾಗ ಮಾಡ್ಬೇಕು ಅಂದ್ರೆ ಅಷ್ಟು ಈಸಿ ಆಗಿರೋ ಕೆಲ್ಸನೇ ಇಲ್ಲ. ಈಸಿನ ಅದು ಯೋಚನೆ ಮಾಡಿ, ನಮ್ಗೆ ಎಷ್ಟೋ ಕಷ್ಟಗಿಡ್ತಾರೆ, ಆ ಕಷ್ಟಗಳಲ್ಲಿ ಏನ್ ಮಾಡ್ಬೇಕು? ಇರೋದನ್ನ ಬಿಟ್ಟು ಯಾರು ಕೊಡ್ಬೇಕು? ದೇವ್ರ ವಸ ನಾವು ತ್ಯಾಗ ಮಾಡೋದೇನ್ರಿ? ಬಹು ಕಷ್ಟ. ಅದ್ರ ಅದಿಗೆ ನೋಡ್ಬೇಕ್ರೆ ಏನ್ರಿ ಈಸ್ಟ್ ಡೈರೆಕ್ಷನ್ ತರ ಅದಿಗೆ ನೋಡ್ಬೇಕು. ಬೈಬಲ್ ಅಲ್ಲಿ ಈಸ್ಟ್ ಅಂತಂದ್ರೆ ತುಂಬಾ ಉದಾಹರಣೆಗಳಿದೆ. ಎಕ್ಸಾಂಪಲ್, ಇವಾಗ ಯೇಸು ಕ್ರಿಸ್ತು ಹುಟ್ಟಬೇಕಾದ್ರೆ ಏನ್ರಿ ಮೂರು ಜನ ಜ್ಯೋತಿಷ್ಯರು ಬಂದ್ರು. ಯಾವ ಕಡೆಯಿಂದ ಬಂದಿದ್ದು? ಮೂಢನಾನ್ ಯಾವ್ದಿಕ್ಕೋ ಅಯ್ಯೋ ಮ್ಯಾಥ್ಯೂ 2:1 ನೋಡ್ಬಿಡಿ. ಮ್ಯಾಥ್ಯೂ 2:1
ಅರಸನಾದ ಹೆರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆಹೇಮ್ ಎಂಬ ಊರಿನಲ್ಲಿ ಯೇಸು ಹುಟ್ಟಿದಾಗ ಮೂಡಣ ದೇಶದ ಜ್ಯೋತಿಷ್ಯರು
ಮೂಡಣ ಅಂದ್ರೆ ಕಾಣಲೆ ಪೂರ್ವ, ಇಂಗ್ಲಿಷ್ ಶಬ್ದ ಈಸ್ಟ್ ಅಂತ ಬರ್ತದೆ ಕರೆಕ್ಟ್. ಈಸ್ಟ್ ಅನ್ನೋ ಪೂರ್ವ ಅದರ ಅಂದ್ರೆ ಏನಂದ್ರೆ ಇವರು ಎಲ್ಲಾ ಇದನ್ನ ಬಿಟ್ಟು ಸ್ಯಾಕ್ರಿಫೈಸ್ ಮಾಡಿ ಯಾರು ನೋಡಕ್ ಬಂದ್ರು? ಆ ಕೂಸನ್ನ ನೋಡಕ್ ಬಂದ್ರು ಅದರ. ಇದೇ ತರ ಅಬ್ರಾಮ್, ದೇವ್ರ ಅಬ್ರಾಮ್ ಹೇಳ್ತಾರೆ ನಾನು ಹೇಳಂತ ವಾಗ್ದಾನ ಭೂಮಿಗೆ ಬಾ ಅಂತ. ಅಬ್ರಾಮ್ ಯಾವ ಡೈರೆಕ್ಷನ್ ಕೊಟ್ರು? ಆದಿಕಾಂಡ 12 ಆದಿಕಾಂಡ 12:8 12:8 ನೋಡ್ರ ತಿರ್ಗಿ ಯಾವ ಡೈರೆಕ್ಷನ್ ಅಂತೇವ್ ನಾವು ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ದೆ ಯಾವ ಡೈರೆಕ್ಷನ್ಗೆ? ಈಸ್ಟ್ ಡೈರೆಕ್ಷನ್ಗೆ. ನಾವೆಲ್ಲ ಯಾವ ಡೈರೆಕ್ಷನ್ಗೆ ಹೋಗ್ತೀರಿ? ಇಂಡಿಯಾ ಬಿಟ್ಟು ಯಾವ ಡೈರೆಕ್ಷನ್ಗೆ ಹೋಗೋಣ? ವೆಸ್ಟ್ಗೆ ಹೋಗೋಣ. ವೆಸ್ಟರ್ನ್ ನೋಡಿ ಬೈಬಲ್ ಹೇಳೋದೇನ್ರಿ ಯಾವ ಡೈರೆಕ್ಷನ್? ಈಸ್ಟ್ ಅಲ್ರ, ಈಸ್ಟ್ ಡೈರೆಕ್ಷನ್ ಅಂದ್ರೆ ಅದೇ ನೋಡ್ಬೇಕಂದ್ರೆ ಅದು ಒಂದು ಕೋರ್ಸ್ ಆಫ್ ಸ್ಯಾಕ್ರಿಫೈಸ್. ಅದೇ ನೋಡ್ಬೇಕಂದ್ರೆ ನೆಕ್ಸ್ಟ್ ಏನ್ರಿ ಈಡೆನ್ ತೋಟ ಎಲ್ಲಿತ್ತು? ಆದಿಕಾಂಡ 2:8 ನೋಡ್ರ ಯಾವ ಡೈಕಲ್ ಸೈಟ್ ತೋಟಿದ್ದೇವ್ರು ದೇವ್ರು ಪರ್ಚೇಸ್ ಮಾಡಿ ಸೈಟ್ ಈಸ್ಟ್. ನಾವೆಲ್ಲ ನೋಡೋದಿರೋ ಹ್ಯೂಮನ್ ಟೆಂಡೆನ್ಸಿ ಏನ್ ಮಾಡೋಕ್ಕಾಗಲ್ಲ, ರಕ್ತದ ಬಂದ್ಬಿಟ್ಟಿದೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಎನಿವೇ ಈಸ್ಟ್ ಅಂದ್ರೆ ದ ವೇ ಆಫ್ ಒಬಿಡಿಯನ್ಸ್ ಅಲ್ವರ. ಅದಕ್ಕೆ ದೇವ್ರ ಏನ್ ಮಾಡಿದ್ರೆ ಪೂರ್ವದಲ್ಲಿ ಅಂತ ಹೇಳ್ಬೋದು. ಇವಾಗ ದೇವ್ರ ದಿಕ್ಕೆಲ್ಲ ಏನ್ ನೋಡಲ್ಲ ಬಿಡ್ರಿ, ಇದೇ ಬೈಬಲ್ ಅಂತ ಒಂದು ಎಕ್ಸಾಂಪಲ್ ನೋಡ್ಸಿದವ್ರ. ನಮ್ಮ ದೇವ್ರ ಮಕ್ಳಿಗೆ ಯಾವ ದಿಕ್ಕಿದ್ರೆ ಏನ್ ಮಾಡ್ತಾರೆ? ದೇವರು ಆಶೀರ್ವಾದ ಮಾಡ್ತಾರೆ ಕರೆಕ್ಟಾ. ಪ್ರಮೋಷನ್ ಬರೋದು ಯಾವ ದಿಕ್ಕಿಂದ? ಈಸ್ಟಿಂದ ಬರ್ತದ ಪ್ರಮೋಷನ್? ಯಾವ ಕಡೆಯಿಂದ ಬರೋದು? ನಾರ್ತ್ ಹೇಳ್ತಾರೆ ಬೈಬಲಲ್ಲಿ. ಪ್ರಮೋಷನ್ ನೈದರ್ ಕಮತ್ ಫ್ರಮ್ ದ ಈಸ್ಟ್ ವೆಸ್ಟ್ ಆರ್ ಸೌತ್ ಅಂತ ಹೇಳ್ತಾರೆ. ಏನ್ ಮೀನಿಂಗ್? ಇಟ್ ಕಮ್ಸ್ ಫ್ರಮ್ ದ ನಾರ್ತ್. ನಾರ್ತ್ ಅಲ್ಲಿ ಯಾರಿದ್ದಾರೆ? ಪರಲೋಕ ತಂದೆ ದೇವರ ಆಶೀರ್ವಾದ ಇತ್ತು ಅಂದ್ರೆ ಯಾವ ದಿಕ್ಕಲ್ಲಿ ಇದ್ರೆ ಏನ್ ಮಾಡ್ಬೋದು? ಮನುಷ್ಯ ಸಂತೋಷವಾಗಿ ಇರ್ಬೋದು. ಅದ್ರ ದೇವ್ರ ಕೃಪೆ ನಮ್ಮ ಮೇಲೆ ಇರ್ಬೇಕು ಇರ್ಬೇಕು. ಅದಕ್ಕೆ ದೇವ್ರು ನಾವು ವಿಜಯರಾಗಿದ್ರೆ ಸಾಕು. ಅದನ್ನ ಏನ್ ಮಾಡೋದಿಲ್ಲಿ ಇಲ್ಲಿ ನೋಡಿ ನೋಡ್ಬೇಕ್ರೆ ಇವ್ರಿಗೆ ಫುಲ್ ಇನ್ಚಾರ್ಜ್ ಕೊಟ್ಟಿದ್ರೆ 144,000 ಏನ್ ಮಾಡ್ತಾರೆ ಎಲ್ಲಾ ಒಂದು ಏನ್ತಾರೆ ಇವ್ರ ಮೇಲೆ ಮಾಡ್ತಾರೆ ಫುಲ್ ಸಂಪೂರ್ಣವಂತ ಜವಾಬ್ದಾರಿ ಮಾಡ್ತಾರೆ ಅವ್ರಿಗೆ ಅವ್ರಿಗೆ ಕೊಡ್ತಾರೆ. ಅಂದ್ರೆ ಅದೇ ಹೇಳ್ಬೇಕ್ರೆ ಇದೇ ಒಂದು ಏನ್ರಿ ದೇವರು ಒಂದು ದೇವ್ರ ವ್ಯವಸ್ಥೆ ಕೂಡ ಅಂತ ನಮ್ಗೆ ಏನ್ ಮಾಡ್ರೆ ಒಂದು ಯೋಜನೆಯನ್ನ ದೇವ್ರ ಯೋಜನೆಯನ್ನು ಯಾವ ತರ ಮಾಡೋರು ಅಂತ ಮಾಡೋದು ಒಂದು ಪಾಠನ ಅನ್ನ ಇಟ್ಟಿದ್ರಿ. ಅದರ ಅದರಿಂದ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಅದರ ಮುಂದೆ ಬರುವಂತ ವಾರ ನೀವೇನ್ ಮಾಡ್ರಿ, ಆ ಒಂದು ಚಿಕ್ಕ ಹಿಂಡಿಗೂ ಮತ್ತೆ ಆ ದೊಡ್ಡ ಸುಮ್ಮವಾಗಿರೋ ವ್ಯತ್ಯಾಸದ ಬಗ್ಗೆ ನೀವು ಧ್ಯಾನ ಮಾಡ್ಕೊಂಡು ಬನ್ನಿ. ನಾವೇನ್ ಮಾಡೋಣ, ಅವತ್ತು ನಾವು ಅದನ್ನ ಡಿಸ್ಕಸ್ ಮಾಡೋಣ. ದೇವ್ರ ಚಿತ್ತ ಇದ್ರೆ ದೇವ್ರಿಗೆ ವಾಕ್ಯಗಳನ್ನ ಆಶೀರ್ವದಿಸ್ಲಿ.